चमिमां प्रसुप्तां संजीवयत्य किल शक्तिधरस्वधाम्ना अन्यांस्य हस्तकरणश्रवणत्वदादीन् प्राणान् नमो भगवते पुरुषाय। दैत्यजो खण्डगुणोरुमण्डलः सदोदितो ज्ञानमरीचिमाली स्वभक्तहर्दोच्चतमो निहन्ता व्यासावतारो हरिरात्मभास्करः। जयत्यजो अक्षीणसुखात्मबिम्बः स्वैश्वर्यकान्तिप्रकतः सदोदितः स्वभक्तसन्तापदुरिष्टहन्ता रामावतारो हरिमीशचन्द्रमाः। जयत्यसङ्ख्योरुबलाम्बुपुरो गुणोच्चरत्नाकर आत्मवैभवः सदा तदात्मज्ञनदीभिराप्यः कृष्णावतारो हरिरेकसागरः। यस्माद्ब्रह्मेन्द्ररुद्रादिदेवतानां प्रियोऽपि च ज्ञानस्फूर्तिः सदा तस्मै हरये गुरवे नमः। यो विप्रलम्भविपरीतमतिप्रभूतान् वादान् निरस्य कृतवान् भुवि तत्त्ववादम् सर्वेश्वरो हरिरिति प्रतिपादयन्तम् आनन्दतीर्थमुनिवर्यमहम् नमामि। भवति यदनुभावादेडमुहोऽपि वग्ने जडमतिरपि जन्तुर्जायते काज्ञमौलिः सकलवचनचेतो देवता भारती सा मम वचसि निधत्तां सन्निधिम् मानसि च। सोमेश्वराय सितभूतिविकस्वराय रेवप्रवृद्धगिरिजाहृदिपास्वराय सुन्दोन्दसत्पवनपावितवंशपल्ली माङ्गल्यहेतुचरिताय नमः शिवाय। सुरावोहं गिरे चेतोऽपि मानिनः यूयं सर्वे प्रकुरुता मनो मे मध्वभावनम्। श्रीमद्भः कल्पवृक्षस्तु जयार्यः कामसुश्रुतः चिन्तामणिस्तु व्यापार्यः मुनित्रयम् कदा पुण्यारण्ये शुभधवलगन्धापरितरे जरन्ते। वन्दे रघुत्तममुनीन् तथा राघवेन्द्रान् तथा सर्वान् सद्गुरून् प्रणतोऽस्म्यहम्। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरून् मम। श्रीगुरुभ्यो नमः। हरिः ओम्। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। परमपवित्रवाद ಶ್ರೀಮನ್ಮಹಾಭಾರತ ವಿಶ್ವದಲ್ಲಿಯೇ ಅಸಾಮಾನ್ಯವಾಗಿರತಕ್ಕಂಥ ಕೃತಿ. ಇವತ್ತಿನ ಅತ್ಯಾಧುನಿಕ ಯುಗದಲ್ಲೂ ಸಹ ಮಹಾಭಾರತದ ಒಂದು ಹಿರಿಮೆ ದೊಡ್ಡ ಒಗಟಾಗಿ ಉಳಿದಿದೆ. ಸಕಲ ಶಾಸ್ತ್ರಗಳನ್ನು ಸಹ ಅತ್ಯಂತ ಮನೋಜ್ಞವಾಗಿ ಕಥೆಯ ಒಂದು ರೂಪದೊಳಗೆ ತೀರ ಸರಳ ಮತ್ತು ಅಷ್ಟೇ ಸ್ಪಷ್ಟ ಮತ್ತು ಅರ್ಥದಲ್ಲಿ ಅಷ್ಟೇ ಗಂಭೀರವಾಗಿರತಕ್ಕಂಥ ಕೃತಿ ಶ್ರೀಮನ್ ಮಹಾಭಾರತ. ಅದರ ಪ್ರತಿಭಾಗವೂ ಸಹ ಪ್ರತಿ ಪರ್ವ ರಸೋದಯಂ ಅಂತ ಕರೆದಿದ್ದಾರೆ. ಪ್ರತಿ ಪರ್ವ ರಸೋದಯ ಒಂದು ಅನೇಕ ಸಿಹಿಗಳಲ್ಲಿ ಒಂದೊಂದಕ್ಕೂ ತನ್ನದೇ ಆದ ಹೊಸ ಹೊಸ ರುಚಿ ಇರೋ ಹಾಗೆ ಮಹಾಭಾರತದ ಪ್ರತಿ ಪರ್ವದಲ್ಲೂ ಕೂಡ ಅತ್ಯದ್ಭುತವಾದಂತಹ ಒಂದು ವಿಶಿಷ್ಟವಾದ ಭಗವನ್ ಮಹಾತ್ಮೆಯ ಮುಖಗಳನ್ನು ನಾವು ಕಾಣುತ್ತೇವೆ. ಆದಿಪರ್ವ ಮೊದಲ ಪರ್ವ, ಈ ಬಾರಿ ಆದಿಪರ್ವದ ಮುಕ್ತಾಯ ಘಟ್ಟದಲ್ಲಿ ನಾವಿದ್ದೇವೆ. ಕೊನೆಯ ಭಾಗವೇ ಕಾಂಡವನ ದಹನ. ಆದಿಪರ್ವದ ಕೊನೆಯ ಭಾಗ ಆದಿಪರ್ವದ ಕಾಂಡವನ ದಹನ, ಅದರೊಂದಿಗೆ ಆದಿಪರ್ವ ಮುಕ್ತಾಯವಾಗ್ತಾ ಇದೆ. ಆದಿಪರ್ವದಲ್ಲಿ ಪಾಂಡವರು ಕೌರವರ ಆದಿ ಏನೆಂಬುದನ್ನು ಹೇಳುತ್ತಾ ಬಂತು. ಅವರ ಆದಿ ಎಂಥದ್ದು? ಅವರೆಲ್ಲ ದೇವತೆಗಳ ಆದಿಯನ್ನು ಹೊಂದಿದವರೆಲ್ಲ ಪಾಂಡವರು, ದೇವಸ್ವರೂಪರವರೆಲ್ಲ, ಅಂದರೆ ದೇವತೆಗಳ ಅವತಾರರು. ಈ ದುರ್ಯೋಧನಾದಿಗಳೆಲ್ಲ ದೈತ್ಯರುಗಳು, ಅಂದರೆ ಆದಿ ಅಂದರೆ ಸ್ವರೂಪ ಅಂತ ಒಂದರ್ಥ. ದೇವಸ್ವರೂಪದ ಪಾಂಡವರ ಉತ್ಪತ್ತಿಯ ಕಥೆಯನ್ನು ಹೇಳಿದರು, ದೈತ್ಯ ಸ್ವರೂಪದ ಕೌರವರ ಉತ್ಪತ್ತಿಯ ಕಥೆಯನ್ನು ಹೇಳಿದರು. ಮತ್ತು ಮೂಲತಃ ಇದಕ್ಕೆಲ್ಲ ಆದಿ ಯಾರು ಅಂದರೆ ಸಾಕ್ಷಾತ್ ವೇದವ್ಯಾಸ ದೇವರು. ಆದ್ದರಿಂದ ಸರ್ವಾದಿ ಭಗವಂತ, ಎಲ್ಲರಿಗೂ ಆದಿಯ ಸರ್ವಾದಿರಚ್ಯುತ ವಿಷ್ಣು ಸಹಸ್ರನಾಮದಲ್ಲಿ ಸರ್ವಾದಿ ಎಂದು ಕರೆದ ದೇವರನ್ನ ಸರ್ವರಿಗೂ ಆದಿ ಪುರುಷ ಪರಮಾತ್ಮ. ಆದಿದೇವಾಯ ದೇವಾನಾಂ ಪತಯೇ ಸಾದಿ ತಾರಯೇ ಅನಾದ್ಯ ಜ್ಞಾನ ಪಾರಾಯ ನಮೋ ವರವರಾಯತೆ. ದೇವರನ್ನ ಆಚಾರ್ಯರು ಆದಿದೇವ ಅಂತ ಕರೆದಿದ್ದಾರೆ. ಅಂತ ಆದಿದೇವನಾದ ನಾರಾಯಣ ಯಾವ ರೀತಿಯಾಗಿ ವ್ಯಾಸರೂಪದಿಂದ ಅವತಾರವನ್ನು ಮಾಡಿದ ಮತ್ತು ಆದಿಪರ್ವಾದಿ 18 ಪರ್ವಗಳನ್ನು ಹೊಂದಿರತಕ್ಕಂಥ ಮಹಾಭಾರತವನ್ನು ಹೇಗೆ ರಚನೆ ಮಾಡಿದ್ದಾನೆ, ಅದರಲ್ಲಿ ಆದಿ ಹೇಗೆ ಬಂದಿದೆ ಅಂತ ಹೇಳಿದ್ದಾರೆ. ಇವತ್ತು ಹುಟ್ಟಿದ ಮಗುವಿನ ಆದಿ ಯಾರಿಗೂ ಗೊತ್ತಿಲ್ಲ. ನಮ್ಮ ಮಗು ಅಂತ ಅಷ್ಟೇ ನಮಗೆ ಗೊತ್ತೇ ಹೊರತು ಅದರ ಹಿನ್ನೆಲೆ ಯಾರಿಗೂ ಗೊತ್ತೇ ಇಲ್ಲ. ಹುಟ್ಟಿದವರ ಆದಿ ಗೊತ್ತಿಲ್ಲ, ಹೋಗೋರು ನಮಗೆ ಗತಿ ಗೊತ್ತಿಲ್ಲ. ಇದು ಆಶ್ಚರ್ಯ. ಅದಕ್ಕೆ ಭಗವಂತ ಗೀತೆಯಲ್ಲಿ ಹೇಳುತ್ತಾನೆ, ಅವ್ಯಕ್ತಾದೀನಿ ಮಧ್ಯಾಹ್ನಿ ವ್ಯಕ್ತ ಮಧ್ಯಾಹ್ನಿ ಭಾರತ ಅವ್ಯಕ್ತ ನಿಧನಾನ್ನೇವ ತತ್ರಕ ಪರಿದೇವನ. ಭಗವದ್ಗೀತೆಯ ಮಾತು. ನಮ್ಗೆ ಯಾವ ವ್ಯಕ್ತಿಗಳ ಹಿಂದೂ ಗೊತ್ತಿಲ್ಲ, ಮುಂದೂ ಗೊತ್ತಿಲ್ಲ, ಧೃತರಾಷ್ಟ್ರನಿಗೆ ಗೊತ್ತಿಲ್ಲ. ಧೃತರಾಷ್ಟ್ರಿಗಾದ್ರೂ ಕೌರವರಿಂತವ್ರು ಗೊತ್ತಾಗಿದ್ದಿದ್ರೆ ರೀತಿಯೇ ಬೇರೆ ಆಗ್ತಿತ್ತು. ನನ್ನ ಮಕ್ಕಳು ಅಂತ ಅಷ್ಟೇ ನೋಡಿದ್ರೆ ಹೊರತು ಅವರ ಆದಿಯನ್ನೇ ಕಾಣಲಿಲ್ಲ. ಆದ್ದರಿಂದ ಅವರ ದುರಂತಕ್ಕೆ ಸಾಕ್ಷಿಯಾಗಿ ನಿಲ್ಲಬೇಕಾಯ್ತು. ಅದೇ ರೀತಿ ಒಳ್ಳೆಯವರ ಜೀವನ ಎಷ್ಟು ಶ್ರೇಷ್ಠವಾಗಿರುತ್ತೆ. ಇವತ್ತು ಸೂರ್ಯನ ಬೆಳಕು ಇನ್ನು ಹುಟ್ಟೇ ಇರೋದಿಲ್ಲ, ಸೂರ್ಯ ಎಷ್ಟು ಅಪೂರ್ವವಾದಂತಹ ಬೆಳಕನ್ನು ಕೊಡ್ತಾನೆ. ಅದೇ ರೀತಿ ಜ್ಞಾನಿಗಳು ಶ್ರೀ ಭೀಮಸೇನಾದಿ ಪಾಂಡವರು ಅವತಾರ ಮಾಡ್ತಿರ್ಲಿಕ್ಕೇನೆ ಅವರ ಬಗ್ಗೆ ಒಳ್ಳೊಳ್ಳೆ ಅಶರೀರಣೆಗಳಾದವು. ಧರ್ಮರಾಜನ ಬಗ್ಗೆ ಸರ್ವೇಷಾಂ ಧರ್ಮಿಣಾಂ ಶ್ರೇಷ್ಠ ಜಾತೋಯಮಿತಿ ಭಾರತ, ಎಲ್ಲ ಧರ್ಮಿಷ್ಠರಲ್ಲೂ ಧರ್ಮಿಷ್ಠ ಹುಟ್ಟಿದ್ದಾನೆ ಅಂತ ಹೇಳಿ ಆತನ ಬಗ್ಗೆ ಅಶರೀರವಾಣಿ. ಆದರೆ ಭೀಮಸೇನ ಅವತಾರ ಮಾಡಿದಾಗ ಸರ್ವೇಷಾಂ ಬಲಿನಾಂ ಶ್ರೇಷ್ಠ ಜಾತೋಯಮಿತಿ ಭಾರತ, ಬಲಿಷ್ಠರಲ್ಲಿ ಬಲಿಷ್ಠ ಅವತಾರ ಮಾಡಿದ್ದಾನೆ ಎಂಬುದನ್ನು ತಿಳಿಸಿತು. ಅರ್ಜುನನ ಅಸಾಮಾನ್ಯ ಅಸ್ತ್ರವೇತ್ತ ಅಂತ ಹೇಳಿದರು. ಈಗ ಪಾಂಡವರ ಮೂಲವೆಲ್ಲ ದೈವಿ ಸಂಪತ್ತಿನ ಮೂಲ. ರಾಯರನ್ನು ವರ್ಣನೆ ಮಾಡಬೇಕಾದ್ರೆ ದೇವಸ್ವಭಾವ ದಿವಿಜದ್ರುಮೋಯಂ ಇಷ್ಟಪ್ರದೋಮೇ ಸತತಂ ಸಭೂಯ, ದೇವಸ್ವಭಾವ ಅಂತ ಕರೆದಿದ್ದಾರೆ. ಅದನ್ನು ಭಗವದ್ಗೀತೆ 16 ಅಧ್ಯಾಯದಲ್ಲಿ ದೈವಿ ಸಂಪತ್ತು ಅಂತ ಕರೆದಿದ್ದಾರೆ. ದೈವಿ ಸಂಪತ್ತಿನ ಜನಗಳ ರೀತಿನೇ ಬೇರೆ. ಎಲ್ಲ ರೀತಿಯಲ್ಲೂ ಕೂಡ ಅವರ ಹುಟ್ಟು, ಅದರಲ್ಲಿ ಪಾವಿತ್ರ್ಯ ಬೆಳವಣಿಗೆ, ಅಲ್ಲಿಯ ಬಾಲಲೀಲೆಗಳ ವೈಭವ, ಹಸ್ತಿನಾಪುರ ಪ್ರವೇಶ, ಅಲ್ಲಿಯ ಸಾತ್ವಿಕವಾದ ಜೀವನ, ವೇದವ್ಯಾಸರಿಂದ ಅಂಗೀಕೃತವಾಗೋದು, ದುರ್ಯೋಧನಾದಿ ಜೊತೆಗೆ ಸಂಘರ್ಷ, ಪ್ರತಿ ಸಂಘರ್ಷದಲ್ಲೂ ಕೂಡ ಭೀಮಸೇನಾದಿ ಪಾಂಡವರಿಗೆ ಜಯ, ದುರ್ಯೋಧನಾದಿಗಳಿಗೆ ಪ್ರತಿ ಹಂತದಲ್ಲೂ ಅಪಜಯ. ಸಾಮಾನ್ಯವಾಗಿ ಎಂತೆಂಥ ಟೀಮ್ಗಳು ಬಂದಾಗ ಒಂದೊಂದು ಸರ್ತಿಯಾದ್ರೆ ಗೆಲ್ಲ ಚಾನ್ಸ್ ಉಂಟು. ದುರ್ಯೋಧನ ಒಂದು ಸರ್ತಿಯೂ ಗೆಲ್ಲಿಲ್ಲ ಅವರ ದುರಂತ. ಯಾವ ಕಾಲಕ್ಕೂ ಗೆಲುವಿನ ಹತ್ತಿರನೂ ಬರಲಿಲ್ಲ. ಅವರು ಪೈಶಾಚಿಕ ಪ್ರವೃತ್ತಿಯ ಜನ, ಕೊಲೆ ಮಾಡೋದಕ್ಕೆ ಹೋಗೋದು, ವಿಷ ಹಾಕೋದು, ಇದು ದುರ್ದರ್ಶಿಕನಾದ ಒಂದು. ಪಾಂಡವರಿಂತ ಕೆಲಸ ಎಲ್ಲಾದರೂ ಮಾಡಿದ್ದಾರೆ, ಯೋಚನೆ ಮಾಡಿ. ಇಡೀ ಮಹಾಭಾರತದಲ್ಲಿ ಒಂದು ಸರ್ತಿ ಕೂಡ ಅವರಿಗೆ ಇಂಥ ಅಮಾರ್ಗಕ್ಕೆ ಎಳಿಲಿಸಲಿಲ್ಲ. ಇವತ್ತು ಅನೇಕ ಜನ ಮೂರ್ಖರಿದ್ದಾರೆ. ದುರ್ಯೋಧನ ಭಾರಿ ಪಂಡಿತ, ಭಾರಿ ವಿದ್ವಾಂಸ, ಭಾರಿ ಸಾತ್ವಿಕ, ಭಾರಿ ಛಲಗಾರ ಅಂತ ಏನೇನೋ ಹೇಳೋರಿದ್ದಾರೆ. ಆದರೆ ಪಾಂಡವರಲ್ಲಿ ಎಲ್ಲಿ ತಪ್ಪು ತೋರಿಸ್ಬೇಕು ನೋಡಿ. ಎಲ್ಲರೂ ತಪ್ಪಿನ ಹೆಸರು ಇದೆಯಾ? ಮೇಲ್ನೋಟಕ್ಕೆ ಇವರ ತಂದೆ ತಾಯಿ ಎಲ್ಲ ಇದ್ದಾರೆ, ಪಾಂಡವರಿಗೆ ತಂದೆನೇ ಇಲ್ಲ. ಅದು ವನದಲ್ಲಿ ಹುಟ್ಟಿ ಬಂದು ಪಾಪ ವರಪ್ರವೇಶ ಮಾಡಿದರು, ರಕ್ಷಕರೇ ಇಲ್ಲ. ದುರ್ಯೋಧನ ಎಲ್ಲರೂ ತನ್ನ ಕಡೆಗೆ ಹಾಕೊಂಡ್ಬಿಟ್ಟಿದ್ದಾನೆ, ಚಿತ್ರಹಿಂಸೆ ಮಾಡ್ತಾ ಇದ್ದಾನೆ. ಇಷ್ಟಾದರೂ ಅವರು ಒಳ್ಳೊಳ್ಳೆ ರೀತಿಯಲ್ಲಿ ಬೆಳೆದರು. ಅಸಹ್ಯ ವಿಶೇಷವಾದ ವಿದ್ಯಾ ಒಂದು ಸಿದ್ಧಿಯನ್ನು ಪಡ್ಕೊಂಡು ಭಗವಂತನಾದ ಕೃಷ್ಣನ ಹತ್ತಿರನೆ ಅರ್ಜುನ ಅಸ್ತ್ರವಿದ್ಯಾದಿಗಳನ್ನು ಪಡೆದ. ಮುಂದೆ ವೇದವ್ಯಾಸರ ಹತ್ತಿರ ಎಲ್ಲ ಪಾಂಡವರು ಓದಿದರು. ಇದೊಂದು ದೊಡ್ಡ ಅವಕಾಶ. ವೇದವ್ಯಾಸ ದೇವರು ಇಬ್ರು ಪಾಂಡವರು ವೇದವ್ಯಾಸರಿ ಮೊಮ್ಮಕ್ಕಳೇನೆ, ಕೌರವರು ವೇದವ್ಯಾಸರಿ ಮೊಮ್ಮಕ್ಕಳೇನೆ, ಊರು ಒಂದೇನೆ. ಅಲ್ಲಿ ವೇದವ್ಯಾಸರು ಬರ್ತಾನೆ ಇದ್ರು, ಅದ್ರ ಪ್ರಯೋಜನ ಪಡೆದವರು ಪಾಂಡವರು ಇರ್ತು ಕೌರವರಲ್ಲ. ಅವ್ರ ಆಬ್ಜೆಕ್ಟ್ ಬಂದ ನಾಪತ್ತೆಯಾಗಿ ಬಿಡ್ತೇವೆ, ಕ್ಲಬ್ಗೋ ಕೊಡ್ತಾರಲ್ಲ ಕೊಡ್ತಿದ್ರು ಅಷ್ಟೇ. ಎಲ್ಲೋ ಕೊಡ್ತಿದ್ರೆ ಹೊರತು ವೇದವ್ಯಾಸರ ಹತ್ರ ಬರ್ತಿರ್ಲಿಲ್ಲ ಅವರು. ವೇದವ್ಯಾಸರು ಬಂದ ಒಂದು ಅವಕಾಶವನ್ನು ಪಾಂಡವರು ಕಳ್ಕೊಳ್ಳಿಲ್ಲ. ತೇ ಪಂಚ ಪಾಂಡು ತನಯಾಹ ಮುಗುದುರುಣಿ ತಾಂತಂ ಸದ್ಧರ್ಮ ಚಾರಿಣ ಗುರುಕ್ರಮ ಶಿಕ್ಷಿತಾರ್ಥಾಹ. ಅವ್ರ ಬಗ್ಗೆ ಎಂಥ ಪರಿಚಯ, ಸದ್ಧರ್ಮ ಚಾರಿಣ ಗುರುಕ್ರಮ ಶಿಕ್ಷಿತಾರ್ಥಾಹ. ಸಾಕ್ಷಾತ್ ವ್ಯಾಸ ಶಿಷ್ಯರಾಗಿ ಬದುಕಿದ್ದಕ್ಕೆ ಏನು ಪ್ರಯೋಜನ ಎಂಬುದಕ್ಕೆ ಅವರ ಇಡೀ ಜಗತ್ತಿಗೆ ಅವರ ಜೀವನ ಒಂದು ತೆರೆದ ಪುಸ್ತಕ ಇದ್ದಾಗಿ. ಒಳ್ಳೆ ಟ್ರಾನ್ಸ್ಪರೆಂಟ್ ಲೈಫ್ ಅಂತೀವಲ್ಲ, ಒಂದು ಮುಚ್ಚುಮನೆಗಳೇ ಇಲ್ಲ, ಪರಿಶುದ್ಧವಾದ ಜೀವನ ಪಾಂಡವರು. ವೇದವ್ಯಾಸರ ಸಂಪರ್ಕ ಬಂದ್ರೆ ಮನುಷ್ಯ ಏನಾಗ್ತಾನೆ ನೋಡಬೇಕು. ತುಂಬಾ ಜನರು ವೇದವ್ಯಾಸರ ಮಹತ್ವನೇ ಅರ್ಥ ಮಾಡಿಕೊಳ್ಳಿಲ್ಲ. ಅವರು ಅವರಂತಹ ಜ್ಞಾನಿ ಜಗತ್ತಲ್ಲಿ ಊಹೆ ಮಾಡಕ್ಕೂ ಸಾಧ್ಯ ಇಲ್ಲ. ವೇದ ವಿಭಾಗ ಏನು, ವೇದೋದ್ಧಾರ ಏನು, ಮಹಾಭಾರತ ರಚನೆ ಏನು, ಅಷ್ಟಾದಶ ಪುರಾಣ ರಚನೆ, ಅಷ್ಟಾದಶ ಉಪಪುರಾಣಗಳ ರಚನೆ, ಸ್ಮೃತಿಗಳ ರಚನೆ, ಜೈಮಿನ್ಯಾದಿ ಶಿಷ್ಯರಿಗೆಲ್ಲ ಪಾಠ ಪ್ರವಚನ, ಅವರಿಗೆಲ್ಲ ಒಂದು ವಿಶಿಷ್ಟವಾದಂತಹ ಸ್ಥಾನಮಾನದ ಕಲ್ಪನೆ, ಇಷ್ಟು ವ್ಯಕ್ತಿ ಊಹೆ ಮಾಡಕ್ಕೆ ಸಾಧ್ಯ ಇಲ್ಲ. ಅವ್ರು ಬರೆದ ಒಂದು ಗ್ರಂಥ ಪೂರ್ತಿ ಹೊಂದಕ್ಕಾಗೋದಿಲ್ಲ ಜನ್ಮದೊಳಗೆ. ಅಷ್ಟು ಕೆಲಸಗಳನ್ನು ಮಾಡಿ ಜೊತೆಗೆ ಕೌರವ ಪಾಂಡವರ ತಾತ, ಈ ಕಡೆಗೆ ಭೀಷ್ಮರು ತಾತನೇ, ವೇದವ್ಯಾಸರು ತಾತನೇ, ಭೀಷ್ಮರು ಸಿಕ್ಕಾಕೊಂಡ ತಾತ ಪಾಪ, ಕೌರವರಿಗೆ ಸೇರ್ಕೊಂಡ್ಬಿಟ್ಟ ತಾತ, ಆದರೆ ವೇದವ್ಯಾಸರು ಸೇರ್ಕೊಳ್ಳಿಲ್ಲ. ಇದು ಆಶ್ಚರ್ಯ. ನಿಜವಾಗಲೂ ಕೂಡ ಭೀಷ್ಮರು ದೂರದ ತಾತ, ವೇದವ್ಯಾಸರು ಹತ್ತಿರದ ತಾತ. ಜಾಸ್ತಿ ಅಟ್ಯಾಚ್ಮೆಂಟ್ ವೇದವ್ಯಾಸರಿಗೆ ಇರಬೇಕಾಗಿತ್ತು ನ್ಯಾಯವಾಗಿ. ಆದ್ರೆ ಭೀಷ್ಮರಿಗೆ ಅಟ್ಯಾಚ್ಮೆಂಟ್ ಬಂತು, ಕೌರವ್ರ ಕಡೆ ಹೊರಟು ಬಿಟ್ಟು. ವೇದವ್ಯಾಸರಿಗೆ ಅಟ್ಯಾಚ್ಮೆಂಟ್ ಬರಲೇ ಇಲ್ಲ. ಅದಕ್ಕೆ ದೇವರನ್ನ ಸಮ ಅಂತ ಕರೀತಾರೆ. ಗುಣ ಇದ್ದಲ್ಲಿ ಅದಕ್ಕೆ ಮನ್ನಣೆ, ದೋಷ ಇದ್ದಲ್ಲಿ ಶಿಕ್ಷೆ ವೇದವ್ಯಾಸರು ತೋರಿಸ್ತಾ ಬರ್ತಾರೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ಸಾಕು ವೇದವ್ಯಾಸರ ನಾರಾಯಣ ಅಂತ ಗೊತ್ತಾಗಬೇಕು. ಅಂತ ಬದುಕು ಒಂದು ಸರ್ತಿ ಆದ್ರೂ ವೇದವ್ಯಾಸರು ದುಃಖ ಪಟ್ಟಿದ್ದುಂಟ? ಒಂದು ಸರ್ತಿ ಆದ್ರೂ ಅಯ್ಯೋ ಏನಗಾಯ್ತಲ್ಲ ವಂಶದ ಗತಿ ಯೋಚನೆ ಮಾಡಿದ್ದುಂಟ? ಇಲ್ಲವೇ ಇಲ್ಲ. ಅತ್ಯಂತ ಖಚಿತವಾಗಿರತಕ್ಕಂಥ ತೀರ್ಮಾನ. ವೇದವ್ಯಾಸರ ಪಾತ್ರ ಇಡೀ ಮಹಾಭಾರತ ಅಂದ್ರೆ ಒಂದೇ, ವೇದವ್ಯಾಸರ ಪಾತ್ರ ಅಂದ್ರೆ ಒಂದೇ. ಅವ್ರು ಬರದೇ ಇರೋ ಘಟ್ಟಗಳಿಲ್ಲ, ಮಾಡದೇ ಇರೋ ಕೆಲಸಗಳಿಲ್ಲ, ನಿಯಂತ್ರಣ ಮಾಡದೇ ಇರತಕ್ಕಂಥ ಒಂದು ಪ್ರಸಂಗವೇ ಇಲ್ಲ. ಅಂತ ಒಂದು ಪರಿಪೂರ್ಣವಾದ ವ್ಯಕ್ತಿತ್ವ ವೇದವ್ಯಾಸರ ವ್ಯಕ್ತಿತ್ವ. ಕೃಷ್ಣ ರೂಪದಿಂದ ಒಂದು ಕಡೆಗೆ, ವ್ಯಾಸ ರೂಪದಿಂದ ಇನ್ನೊಂದು ಕಡೆಗೆ, ಪರಶುರಾಮ ರೂಪದಿಂದ ಮತ್ತೊಂದು ಕಡೆಗೆ, ರೂಪತ್ರಯಗಳಿಂದ ಭಗವಂತ ಮಹಾಭಾರತದಲ್ಲಿ ತನ್ನ ಅಸಾಮಾನ್ಯವಾದ ಮಹಿಮೆಯನ್ನು ತೋರ್ತಾ ಇಡೀ ಜಗತ್ತಿನ ಗಮನ ಎಲ್ಲಿ ಬರಬೇಕು ಅಂತ ನೋಡ್ತಾರೆ. ಎಲ್ಲ ನಾಟಕ ಭಾರಿ ಚೆನ್ನಾಗಿರುತ್ತೆ, ಸಿನಿಮಾ ನಾಟಕ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಡೈರೆಕ್ಟರ್ ನೋಡ್ತಾರೆ ಫಸ್ಟ್, ಓ ಇವನ ಡೈರೆಕ್ಷನ್ ಅಂತ ತಿಳ್ಕೊಳ್ತಾರೆ. ಪರಮಾತ್ಮ ಹೇಳ್ತಾನೆ ಇಡೀ ಜಗತ್ತಿನ ಡೈರೆಕ್ಷನ್ ನಂದು ಅಂತ ಹೇಳಿದ್ದಾರೆ. ಮಯಿ ಸರ್ವವಿಧಂ ಪ್ರೋತಂ ಸೂತ್ರೇ ಬಡಿಗಣ ಇವ ಭಗವದ್ಗೀತೆಯ ಮಾತು. ಇವತ್ತು ನಾನು ಸೂತ್ರಧಾರ ಅಂತ ಭಗವಂತ ಹೇಳಿದ್ದಾರೆ. ಅವನ ಕೈಯೊಳಗೆ ಎಲ್ಲೂ ವ್ಯವಸ್ಥೆ ತಪ್ಪದಿಲ್ಲ. ಮತ್ತೆ ಅಕಸ್ಮಾತ್ ಕೌರವರು ಗೆದ್ದು ಬಿಟ್ಟಿದ್ದಿದ್ರೆ ಇಮ್ಯಾಜಿನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಪಾಂಡವರು ಸೋತು ಬಿಟ್ಟಿದ್ದಿದ್ರೆ ಸಾಧ್ಯವೇ ಇಲ್ಲ. ಹೇಗೆ ಪ್ರಸಂಗಗಳನ್ನ ನಿರೂಪಣೆ ಮಾಡೋದು, ಅದರಲ್ಲಿರ್ತಕ್ಕಂಥ ಕೌಶಲ. ಬೇರೆಯವರು ಮಹಾಭಾರತದ ಬಗ್ಗೆ ಬರಿತಾ ಬರೀತಾರೆ, ವೇದವ್ಯಾಸರಂತಹ ಲೇಖಕರನ್ನು ಯಾರೂ ಊಹೆ ಮಾಡೋಕ್ಕಾಗೋದಿಲ್ಲ. ನಮ್ಮವರಲ್ಲ, ಬೇರೆ ದೇಶದವರು. ನಮ್ಮವ್ರು ಓದೋದೆಲ್ಲ ಅದರಿಂದ ಸಮಸ್ಯೆನೇ ಬರೋದಿಲ್ಲ. ಅವರ ಸಿನಿಮಾ ನಾಟಕಕ್ಕೆ ಟೈಮ್ ಸಾಲೋದಿಲ್ಲ ಪಾಪ. ಆದ್ರೆ ಜನಗಳು ಎಷ್ಟು ಕಷ್ಟಪಡ್ತಾರೆ ಎಂದು ಹೇಳ್ತಾರೆ. ಜಗತ್ತಿನೊಳಗೆ ಒಬ್ಬ ವ್ಯಕ್ತಿ ಒಂದ್ ಕಡೆಗೆ ತಾನು ಲೇಖಕ, ಇನ್ನೊಂದ್ ಕಡೆಗೆ ವಂಶದ ಪಿತಾಮಹ, ಅವರಿಗೆಲ್ಲ ಕೂಡ ಇಷ್ಟಾದ್ರೂ ಕೂಡ ಅವ್ರು ಹೇಗೆ ಬರೀತಾರೆ ಅಂದ್ರೆ ನೋಡಿದವರಿಗೆ ಆ ಒಂದೊಂದು ಪ್ರಸಂಗದ ಮೆರಿಟ್ ಇದೆಯಲ್ಲ ಅದರ ಮೇಲೆ ಜಡ್ಜ್ಮೆಂಟ್ ತಗೊಳ್ಬೇಕೆ ಹೊರತು ಪ್ರೆಜುಡಿಸ್ ಕ್ರಿಯೇಟ್ ಮಾಡೋದಿಲ್ಲ. ಅವರು ದುರ್ಯೋಧನ ಎಂದು ವೇದವ್ಯಾಸರ ಬಾಯಿಲ್ ಬಯೋದಿಲ್ಲ, ಅದು ಕೃತಿಗಳಿಂದ ತೋರಿಸ್ತಾರೆ. ನ್ಯಾಯಾಧೀಶ ಹಿಟ್ಟು ಮಾಡ್ಕೊಂಡು ಜಡ್ಜ್ಮೆಂಟ್ ಕೊಡೋದಿಲ್ಲ. ಈ ರೀತಿ ಮಾಡಿದ್ದಾನೆ ಅವನು ಇಂಥ ಶಿಕ್ಷೆ ಕೊಡಬೇಕು, ಕೂಲ ಕಾಮ ಹೇಳಿ ತೋರ್ಬಿಡ್ತಾರೆ. ಕೂಗೋದು ಕಿರಿಚೋದು ಮಾಡೋದಿಲ್ಲ ಅವರು. ವೇದವ್ಯಾಸರು ನ್ಯಾಯಾಧೀಶರಾಗಿ ಅತ್ಯಂತ ಶ್ರೇಷ್ಠವಾದ ರೀತಿಯಲ್ಲಿ ನೋಡ್ತಾ ಹೋಗ್ತಾರೆ. ನಮ್ಮ ಕಣ್ಣು ಮುಂದೆ ವೇದವ್ಯಾಸರ ಚಿತ್ರ ಇದ್ರೆ ಆಗ ನಮ್ಮ ಬದುಕಿಗೆಲ್ಲ ಒಂದು ಸೂರ್ಯನ ಬೆಳಕಿನಲ್ಲಿ ನಮ್ಮ ಸಂಚಾರ ಹೇಗಿರಬೇಕು, ಮಹಾಭಾರತದ ಬೆಳಕಿನಲ್ಲಿ ನಮ್ಮ ಜೀವನ ಕ್ರಮ ರೂಪಿತವಾಗಬೇಕು. ಅಂತ ಭವ್ಯವಾದ ವ್ಯಕ್ತಿತ್ವ ವೇದವ್ಯಾಸರದು. ಇನ್ನೊಂದು ಕಡೆಗೆ ಕೃಷ್ಣ ಪರಮಾತ್ಮ ಅನ್ನತರ ಇನ್ನೊಂದು ಹೇಳಿದ್ದೆ, ವೇದವ್ಯಾಸರು ಧೃತರಾಷ್ಟ್ರ ಪಾಂಡು ಮೊದಲಾದವರಿಗೆ ಜನ್ಮ ಕೊಟ್ಟಾಗ ಅವರಿಗೆ 600 ವರ್ಷಗಳಾಗಿತ್ತಾಗಲೇ. ವ್ಯಾಸ ಷಟ್ಶತ ವರ್ಷೀಯ ಧೃತರಾಷ್ಟ್ರಂ ಅಜೀಜನ, 600 ವರ್ಷವಾಗಿತ್ತು. ಆ ಗ್ರಂಥ ಬರೆದಿಟ್ಟಿದ್ದು ಮಾತ್ರ ಹುಟ್ಟಿದ ಸ್ವಲ್ಪ ದಿವಸಕ್ಕೇನೆ, ಅವ್ರ ಹುಟ್ಟಿಯಲ್ಲೇ ಎಲ್ಲ ಅವತಾರ ಅಷ್ಟೇನೆ, ಎಂದೋ ಬರದ ಹಾಗೆ ಇಟ್ಟಿದ್ದಾರೆ. ಅದು ಕಥಾವತ್ತಾಗಿ ನಡೆದಿದೆ. ಅಂಥ ಒಂದು ಪರಿಜ್ಞಾನ. ದುರ್ಯೋಧನಾದಿಗಳು ಹುಟ್ಟಿದ್ರು, ಗಾಂಧಾರಿನೇ ಗರ್ಭ ಹೊಡ್ಕೊಂಡು ಮಾಂಸದ ಮುದ್ದೆ ಬಿತ್ತು ಕೊಂಡಾಕಿ ಬಿಡುವುದಾಯ್ತು ಸುಖವಾಗಿ. ಅವರು ಹಾಗೆ ಸತ್ತು ಹೋಗ್ತಿದ್ರು, ಏನು ಮಾಡೋ ಕಾರಣ ಇರಲಿಲ್ಲ. ವೇದವ್ಯಾಸರು ಬದುಕಿಸ್ತಾರೆ. ಮೊನ್ನೆ ಹೇಳಿದೆ, ಪ್ರರಕ್ಷ ಗರ್ಭಮೀಶ್ವರ ಸ ದೇವ ಕಾರ್ಯ ಸಿದ್ಧಯೇ. ದೇವ ಕಾರ್ಯ ಸಿದ್ಧಿಗೋಸ್ಕರವಾಗಿ ಗರ್ಭವನ್ನು ಉಳಿಸ್ತಾರೆ, ಮುಂದೆ ಅನೇಕ ರೀತಿ ಬೆಳವಣಿಗೆ ಸಹಾಯ ಮಾಡ್ತಾರೆ. ಇಷ್ಟು ಮಾಡಿದರೂ ಅವನು ಒಳ್ಳೆಯವನಾಗಲೇ ಇಲ್ಲ. ಆದ್ದರಿಂದ ದುಷ್ಟರು ದುಷ್ಟರೇ, ಸಜ್ಜನರು ಸಜ್ಜನರೇ, ದೈವಿ ಸಂಪತ್ತಿನವರು ದೈವಿ ಸಂಪತ್ತಿನವರೇ, ಆಸುರಿ ಸಂಪತ್ತಿನವರು ಆಸುರಿ ಸಂಪತ್ತಿನವರೇ. ದೈವಿ ಸಂಪತ್ತಿನ ಸಂಕೇತ ಪಾಂಡವರು, ಆಸುರಿ ಸಂಪತ್ತಿನ ಸಂಕೇತ ಕೌರವರು. ಅವರಿಬ್ಬರ ಸಂಘರ್ಷವೇ ಮಹಾಭಾರತದ ಕಥೆಯಾಗಿ ಬಂತು. ಆದ್ದರಿಂದ ತಮಿಮಮೇವ ಸುರಾಸುರ ಸಂಚಯೇ, ಅವರಿಬ್ಬರನ್ನ ಭೀಮ ಸುಯೋಧನವು ಅಂತ ಕರೀತಾರೆ. ಭೀಮಸೇನ ಸಜ್ಜನರ ನಾಯಕನಾದರೆ ದುರ್ಯೋಧನ ದುರ್ಜನರ ನಾಯಕನಾಗಿ ರೂಪುಗೊಂಡಿದ್ದ. ಆದರೆ ದುರ್ಯೋಧನ ದುಷ್ಟಾಮದನ ಪ್ರತಿ ಯೋಜನೆಗಳಲ್ಲೂ ಕಾಣುತ್ತೇವೆ. ಕೊನೆಗೆ ಸುಭದ್ರೆಯನ್ನು ತಾನೇ ಮದುವೆ ಆಗಬೇಕು ಅನ್ನೋ ಹಂತಕ್ಕೆ ಬಂದ. ಅರಿಗೆಮನೆಯ ಪ್ರಸಂಗ ಎಲ್ಲ ಪ್ರಸಂಗದಲ್ಲೂ ಅವನ ಸುರ್ತತನ ಎದ್ದು ಕಾಣಿಸ್ತಕ್ಕಂಥ. ಕೊನೆಗೆ ಸುಭದ್ರಿಯನ್ನ ದ್ರೌಪದಿಯಂತೂ ಸಿಗಲಿಲ್ಲ, ಸುಭದ್ರಿಯನ್ನಾದರೂ ಪಡೆಯೋಣ. ಆ ಮೂಲಕವಾಗಿ ಪಾಂಡವರಿಗೆ ದೊಡ್ಡ ಸಮಸ್ಯೆ ಆಗಬೇಕು ಅಂತ ಪ್ರಯತ್ನ ಪಟ್ಟರೆ ಅದನ್ನು ಭಗವಂತ ಹೇಗೆ ತಪ್ಪಿಸ್ತಾನೆ ನೋಡಬೇಕು. ಬಲರಾಮ ದೇವರಂತವನ್ನ ಹತ್ರ ಇಟ್ಕೊಂಡು ದುರ್ಯೋಧನನಿಗೆ ಒಳಗಾಕೊಳ್ಳೋ ನಿಶ್ಚೀಮ ಅವನು. ಭೀಷ್ಮರ ಒಳಗಾಕೋತಾನೆ, ದ್ರೋಣ ಒಳಗಾಕೋತಾನೆ, ಅಶ್ವಥ ಒಳಗಾಕೋತಾನೆ, ಕಲಿಯುಗದಲ್ಲಿ ಹಾಗೇನೆ ಒಳಗಾಕೊಂಡ್ಬಿಟ್ಟೆ ಅಂತ ಹೇಳ್ಬಿಡ್ತಾನೆ. ಹೋಗ್ಬಿಟ್ಟು ಆಫೀಸರ್ ಆಗಲ್ಲ ಅಂದ, ಆಮೇಲೆ ಹೇಳಿದೆ ಒಪ್ಕೊಂಡ್ಬಿಟ್ಟ ಅಂತ ಹೇಳ್ಬಿಡ್ತಾನೆ. ಏನ್ ಬೇಕೇಳಿ ಮುಖ್ಯ ಬರ್ತಾರೆ, ಏನ್ ಬೇಕೇಳಿ ಮಾಡಿಕೊಡ್ತೀನಿ, ಆಯ್ತಾ ಇಲ್ಲೋ? ಇಷ್ಟು ದುಡ್ಡು ಕೊಟ್ರೆ ಬೋದೋಚ್ಚು. ಧನ ಸುಯೋಧನ, ದುಡ್ಡು ಕೊಟ್ರೆ ಕೆಲಸ, ದುರ್ಯೋಧನಾದ್ರೆ ಕೆಲಸ ಆದಾಗ ಲೆಕ್ಕ. ಅಂತ ಒಂದು ತಂತ್ರವನ್ನು ಮಾಡ್ತಾರೆ. ಆ ತಂತ್ರ ಎಂದು ಕೃಷ್ಣ ಭೀಮರ ಮೇಲೆ ಮಾತ್ರ ಅವನಿಗೆ ನಡೀಲಿಲ್ಲ, ಬಲರಾಮದೇವರನ್ನು ಬೆಲೆಗೆ ಹಾಕೊಂಡ್ಬಿಟ್ಟ. ಹೋಗ್ಬಿಟ್ಟು ಕಾಲಿಡದ ಹಾಗೆ ಮಾಡಿ ಅವರ ತಲೆನೇ ಕೆಡಿಸಿಬಿಟ್ಟಪ್ಪ. ಸುಭದ್ರನ ನನಗೆ ಕೊಡಿ ಅಂತ ಕೇಳಿದಾಗ ಅವರು ಕಲ್ಯಾವೇಶಕ್ಕೆ ಒಳಗಾಗಿ ಬಿಟ್ಟು ಕೊಟ್ಟೇ ಬಿಟ್ಟು, ಆಯ್ತು ಕೊಡ್ತೇನೆ ಅಂತ ಹೇಳಿ ಕೈ ಮೇಲೆ ಕೈಯಾಗಿ ಭಾಷೆ ಕೊಟ್ಟು. ಕೃಷ್ಣ ಒಂದ್ಸತಿ ಬಲರಾಮದೇವರು ಬೈಲೇ ಇಲ್ಲ. ಆ ಬಗ್ಗೆ ಕೃತಿಯಲ್ಲಿ ತೋರಿಸ್ತಾರೆ, ನಿಮಗೆ ಮಾತು ತಪ್ಪಿಸಿದ್ದೇನೆ ಅಂತ ಹೇಳಿದ್ರು. ಅಣ್ಣನಿಗೆ ಕೂಡ ರೆಸ್ಪೆಕ್ಟ್ ಕೊಡ್ತಾ ಕೊಡ್ತಾರೆ ಕೆಲಸ ಮಾಡ್ತಾನೆ, ಇದು ಭಾರಿ ಆಸೆ. ಉಳಿದವರಾರು ಹೊಡೆದಾಟ ಬಡದಾಟ ಮಾಡಿ ಮನೆ ಬೇರೆ ಮಾಡ್ಕೊಂಡು ಏರೋನಾಗೋಗ್ಬಿಡು. ಕೃಷ್ಣರ ಯೋಗವನ್ನು ನೋಡ್ಬೇಕು. ಎತ್ತರ ಯೋಗೇಶ್ವರ ಕೃಷ್ಣ, ಪರಮಾತ್ಮ ಪ್ರತಿಯೊಂದು ಪ್ರಸವವನ್ನು ಹೇಗೆ ನಿಭಾಯಿಸ್ತಾನೆ ಅಷ್ಟು ಮಾಡಿದ್ರು ಕೂಡ ಕೃಷ್ಣ ಮಾಡಿಬಿಟ್ಟ ಅಂತ ಎಲ್ಲೆಲ್ಲೂ ಗೊತ್ತಾಗಬಾರದು. ಮತ್ತೆ ಇದು ದೇವರು ಮಾಡ್ತಿರೋದು ಹಾಗೇನೆ, ಯಾರೋ ಮಾಡಿದ್ರು ಅಂತ ದೇವರು ಮಾಡಿದ್ರೆ ಗೊತ್ತೇ ಆಗದ್ರೆ ಹಾಗೆ ಪರಮಾತ್ಮ ಮಾಡ್ತಾ. ಮಳೆ ಯಾರೋ ಬರೆಸಿದ್ರು, ನೀರು ಯಾರೋ ಬಿಟ್ಟ, ಲೈಟ್ ಯಾರೋ ಕೊಟ್ರು, ಎಲ್ಲ ಕೊಡೋದು ಪರಮಾತ್ಮನೇ. ಯಾರ್ಯಾರೋ ಕೊಟ್ಟಾಗ ಮಾಡ್ತಾರೆ. ಬ್ರಹ್ಮ ಭವಾದಿಗಳ ನಾಮದಲ್ಲಿ ಫಲವಿತ್ತಾದರೆ ಸುಗನು ತನ್ನ ಮಹಿಮೆಯ ತೋರಗೋಡ ಜಗಕ್ಕೆ, ತನ್ನ ಮಹಿಮೆ ಹೊರಗೆ ಬರದಂತೆ ಪರಮಾತ್ಮ ಮಾಡ್ತಾ. ತಿಳಿದವರಿಗೆ ಮಾತ್ರ ಅರ್ಥ ಆಗಬೇಕು. ತಿಳಿದವರಿಗೆ ಮಾತ್ರ ಎಕ್ಸಾಮ್ ಅಂದ್ರೆ ಹೇಗಿರ್ತಾನೆ ಗೊತ್ತಾ, ಮಾರ್ಕ್ಸ್ ಹಾಕ್ಬಿಡ್ತಾರೆ. ಯಾರು ಹಾಕಿದ್ರೆ ಗೊತ್ತಾಗ ವಿದ್ಯಾರ್ಥಿಗಳು ಗೊತ್ತಾಗೋದೇ ಇಲ್ಲ. ಪೇಪರ್ ಅಲ್ಲಿ ಬರೆದವರು ಯಾರು ಅವ್ರಾಗೋದಿಲ್ಲ ಅದು ಅನ್ಕೊನೆ. ಆ ರೀತಿ ದೇವರಿಗೆ ಗೊತ್ತು, ಎಲ್ಲ ಪರೀಕ್ಷಕರಲ್ಲಿ ಪರೀಕ್ಷಕ, ಫಲವನ್ನು ಕೊಡೋದು ಅವನೇನೆ, ಅವನ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಆದರೆ ಯಾರು ಭಕ್ತರ ವರಿ ಮಾತ್ರ ತನ್ನ ಸ್ವರೂಪವನ್ನು ತೋರಿಸ್ತಾನೆ. ಸುಭದ್ರಾ ಕಲ್ಯಾಣದಲ್ಲಿ ಅರ್ಜುನನಿಗೆ ಅಷ್ಟೆಲ್ಲ ಅನುಗ್ರಹವನ್ನು ಮಾಡಿ ತನ್ನ ಹಿರಿಮೆಯನ್ನು ಸಾರಿದ. ಸ್ವತಃ ತಾನು ಬಂದ, ಪಾಂಡವರ ಜೊತೆಗೆ ವರ್ಷಗಟ್ಟಲೆ ವಾಸ ಮಾಡ್ತಾನೆ. ಸುಭದ್ರಾ ಕಲ್ಯಾಣವಾದ ಮೇಲೆ ವರ್ಷಗಟ್ಟಲೆ ವಾಸ ಮಾಡ್ತಾನೆ. ಪಾಂಡವರಿಗೆ ದ್ರೌಪದಿಯಲ್ಲಿ ಮಕ್ಕಳು ಹುಟ್ಟುತ್ತಾ ಹೋಗ್ತಾರೆ. ಅದರಲ್ಲಿ ಮೊದಲು ಹುಟ್ಟಿದ್ದು ಧರ್ಮರಾಜನಿಗೆ ಪ್ರತಿವಿಂಧ್ಯ ಅಂತ ಒಬ್ಬ ಮಗ ಹುಟ್ಟುತ್ತಾನೆ. ಪ್ರತಿವಿಂಧ್ಯ ಧರ್ಮರಾಜನ ಮಗ, ಆಮೇಲೆ ಶ್ರುತಸೋಮ ಅಂತ ಒಬ್ಬ ಭೀಮಸೇನನ ಮಗ, ಆಮೇಲೆ ಶ್ರುತಕೀರ್ತಿ ಅಂತ ಅರ್ಜುನನ ಮಗ, ಅನಂತರ ಬಂದಿದ್ದು ಶ್ರುತ ಶತಾನೀಕ ಅಂತ ನಕುಲನ ಮಗ, ಶ್ರುತಕ್ರಿಯ ಅಂತ ಸಹದೇವನ ಮಗ. ಐದು ಜನ ಮಕ್ಕಳು ಹುಟ್ಟುತ್ತಾರೆ ಅವರೆಲ್ಲರ. ಅದರಲ್ಲೂ ಮೊದಲು ಧರ್ಮರಾಜನ ಮಗು, ಆಮೇಲೆ ಭೀಮಸೇನಿಗೆ, ಆಮೇಲೆ ಅರ್ಜುನಿಗೆ ಭೀಮಸೇನ. ಎಲ್ಲರಿಗಿಂತ ಮೊದಲು ಮಗು ಹುಟ್ಟಿದ್ದು ಘಟೋತ್ಕಚ ಭೀಮಸೇನಿಗೇನೆ. ಮೊದಲು ಮದುವೆ ಆಗಿದ್ದು ಭೀಮಸೇನ, ಮೊದಲು ಮಗು ಹುಟ್ಟಿದ್ದು ಕೂಡ ಭೀಮಸೇನಿಗೇನೆ. ಅಂದ್ರೆ ಭೀಮಸೇನೆ ಎಲ್ಲದರಲ್ಲೂ ಫಸ್ಟ್, ಪ್ರಾಣೋವೈ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ ಅಂತಿದೆ. ಪ್ರತಿಯೊಂದರಲ್ಲೂ ಕೂಡ ಸನ್ನಿವೇಶನೇ ಹಾಗೆ ಬಂತು, ಸನ್ನಿವೇಶನೇ ಹಾಗೆ ಬಂತು. ಒಂದೃಷ್ಟಿಯಿಂದ ನಿಯಮಭಂಗವಾಗಲಿಲ್ಲ, ಅಣ್ಣನಿಗಿಂತ ಮುಂಚೆ ತಮ್ಮ ಮದುವೆ ಆಗಬಾರದು, ಅದಕ್ಕೆ ಭೀಮಸೇನೆ ಮೊದಲು ಮದುವೆ ಆಗಿತ್ತು. ಯಾಕೆ ಗೊತ್ತ, ನಿಜವಾದ ಅಣ್ಣ ತಾನೇ. ಆದ್ದರಿಂದ ಧರ್ಮರಾಜೆಯಲ್ಲಿ ಯಮದೇವರಿ ವಾಯುದೇವರಲ್ಲಿ, ವಾಯುದೇವರು ಭೀಮಸೇನ, ಧರ್ಮರಾಜ ಯಮನ ಅವತಾರ, ಭಾರಿ ಕಡಿಮೆ. ಆದ್ದರಿಂದ ಸ್ವರೂಪದಲ್ಲಿ ಶ್ರೇಷ್ಠನಾದ ತಾನೇ ಮೊದಲು ಮದುವೆ ಆಗ್ತಾನೆ. ಕೃಷ್ಣನು ಹಾಗೆ ಮದುವೆ ಆದ ಕಥೆ ಕೇಳಿದ್ದೇವೆ ಈಗಾಗಲೇ. ನೀಲಾದೇವಿಯನ್ನು ಕೃಷ್ಣ ಮೊದಲು ಮದುವೆ ಆಗ್ತಾರೆ, ಬಲರಾಮನ ಮದುವೆ ಆಮೇಲೆ ಯಾವಾಗಲೂ ಆಗುತ್ತೆ. ಇದೆಲ್ಲ ಯೋಚನೆ ಮಾಡಿದರೆ ಹರಿವಾಯುಗಳು ತಮ್ಮ ಅವತಾರದೊಳಗೆ ತಾರತಮ್ಯವನ್ನ ಯೋಚನೆ ಮಾಡುವವರಿಗೆಲ್ಲ ತಿಳಿಬೇಕು. ಆ ರೀತಿಯಲ್ಲಿ ವರ್ತಿಸ್ತಾ ಬಂತು. ಈ ಮಧ್ಯೆ ಅರ್ಜುನಿಗೆ ಮೊದಲು ಹುಟ್ಟಿದ ಮಗು ಅಭಿಮನ್ಯು ಮೊದಲು ಹುಟ್ಟೋ. ಇದಕ್ಕಿಂತ ಮೊದಲು ಹುಟ್ಟಿದ್ದು ಇರಾವಂತ, ನಿನ್ನೆ ನೋಡಿದ್ದೇವೆ. ಇರಾವಂತ ಮೊದಲು ಹುಟ್ಟುತ್ತಾನೆ, ಆದರೆ ಇರಾವಂತ ವಂಶಕ್ಕೆ ಸೇರೋದಿಲ್ಲ. ಬೊಬ್ಬರು ಅಭಯನ್ ಹುಡುತಾನೆ, ಅವನ ವಂಶಕ್ಕೆ ಸೇರೋದೇ ಇಲ್ಲ. ಇರಾವನ್ ನಾಗಲೋಕಕ್ಕೆ ಹೊರಟೋಗ್ಬಿಟ್ಟ, ಅಲ್ಲಿಂದ ದೇವಲೋಕಕ್ಕೆ ಸೇರಿದ. ಆ ಬಬ್ರುವಾಹನ ಆ ಪಾಂಡ್ಯ ದೇಶಕ್ಕೆ ಸೇರಿಬಿಟ್ಟ. ಇನ್ನು ಉಳಿದಿದ್ದು ಯುವತಿನ ಮಕ್ಕಳು ಸೇರಿದ ಮರಣ ಮಗು ಅಂದ್ರೆ ಅಭಿಮನ್ಯು ಅಂತ ಹೇಳಿದ್ದ. ಅವನು ಮೂರನೆಯವನು, ಆದ್ರೆ ಆಕ್ಚುಲಿ ಫಸ್ಟ್ ಅವನು. ಅದಕ್ಕೆ ಉಳಿದ ವಂಶಕ್ಕೆ ಬರಲಿಲ್ಲ, ಅದರಿಂದಾಗಿನೇ ಅಭಿಮನ್ಯು ಮೊದಲ ಮಗುವಾಗ್ತಾನೆ ಸುಭದ್ರೆಯ ಮಗನಾಗಿ. ಆಮೇಲೆ ಅರ್ಜುನನಿಗೆ ಈ ಶ್ರುತಕೀರ್ತಿ ಅಂತ ಮಗ ಹುಟ್ಟಿದ್ದು, ದ್ರೌಪದಿಯಲ್ಲಿದ್ದ ಸ್ಥಿತಿದೇವಿ ನಿಮಿತ್ತ ಹುಟ್ಟಿತ್ತು. ಅಷ್ಟು ಜನಗಳು ಸಾಮಾನ್ಯರಲ್ಲ. ಗಂಧರ್ವರ ಅವತಾರ ಒಂದು ಕಡೆಗೆ, ವಿಶ್ವೇ ದೇವತೆಗಳ ಅವತಾರ ಒಂದು ಕಡೆ. ಐದು ಜನ ಉಪಪಾಂಡವರೇನಿದ್ದಾರೆ, ವಿಶ್ವದೇವತೆಗಳವರೆಲ್ಲ ಕೂಡ. ವಿಶ್ವದೇವತೆಗಳಲ್ಲಿ ಗಂಧರ್ವ ಚಿತ್ರ, ಚಿತ್ರರಥ, ಅಭಿತಾಮ್ರ, ಕಿಶೋರ, ಬಲ, ಈ ರೀತಿಯಾದಂತಹ ಐದು ಜನ ಗಂಧರ್ವರಿಂದ ಆವಿಷ್ಟರಾದವರು, ಮಹಾಪರಾಕ್ರಮಿಗಳವರೆಲ್ಲ ಕೂಡ. ಅದರಲ್ಲೂ ಪಾಂಡವರ ಇಡೀ ಸಂತಾನದೊಳಗೆ ಮಹಾಮಹಾಪರಾಕ್ರಮಿ ಎನಿಸಿದ್ದು ಅಂದ್ರೆ ಅಭಿಮನ್ಯು ಅಂತ ಹೇಳಿದ್ದಾರೆ. ಅಭಿಮನ್ಯುವಿಗೆ ಅಸಾಧ್ಯವಾದ ಸಿದ್ಧಿ ಬಂತು. ಕೃಷ್ಣನ ತಂಗಿಯ ಮಗ, ಆ ವರ್ಚಸ್ಸರ ಕೊನೆಯವರೆಗೆ ಉಳಿಸ್ಕೋತಾರೆ ಪುಣ್ಯಾತ್ಮ. ಪ್ರೊಫೆಸರ್ ಮಗ ಅವನೇ ಕ್ಲಾಸ್ ಅಲ್ಲಿ ಲಾಸ್ಟ್ ಆಗಿಬಿಟ್ರೆ ಗತಿ ಏನಾಗಬೇಕು? ಎಲ್ಲ ಹುಡುಗರು ಫಸ್ಟ್ ಬೇಷ್ಟ್ರ ಮಗನೇ ದಡ್ಡ ಆಗಿಬಿಟ್ರೆ ಮೇಷಿಗೆ ಅಷ್ಟೇ ಕೀರ್ತಿ ಆಗಬೇಕು. ಕೃಷ್ಣನ ಹಿರಿಮೆ ಅಭಿಮನ್ಯುವನ ಕೀರ್ತಿಯೆಲ್ಲ ಕೃಷ್ಣನಿಗೆ ಸೇರಬೇಕು. ಯಾಕೆ ಕೃಷ್ಣನ ಮಗ ಅನ್ನಿದ್ದೆ ಆತನಿಗೆ ಅಷ್ಟು ಮಹತ್ವವನ್ನು ಕೊಟ್ಟಿತು. ಅದರ ಜೊತೆಗೆ ಅಭಿಮನ್ಯುವಿನಲ್ಲಿ ಅಭಿಮನ್ಯು ಯಾರ ಅವತಾರ ಅನ್ನೋದನ್ನ ಗಮನಿಸಬೇಕು. ಅಭಿಮನ್ಯು ಯಾರ ಅವತಾರ? ಚಂದ್ರಾಂಶಯುಕ್ತ ಅತಿತರಾಂಬುಧೋಸೌ ಜಾತ ಸುಭದ್ರ ಜಠರೇ ಅರ್ಜುನೇನ. ಆತ ಬುಧನ ಅವತಾರ, ಚಂದ್ರನ ಅಂಶ ಇತ್ತು. ಆತನೇ ಬುಧನ ಅವತಾರ, ಚಂದ್ರನ ಅಂಶ ಇತ್ತು. ಈ ರೀತಿಯಾಗಿ ಹುಟ್ಟಿ ಬಂದಿದ್ದು ಅಭಿಮನ್ಯು. ಜೊತೆಗೆ ಆತನೊಳಗೆ ಪಂಚ ಪಾಂಡವರಿದ್ದಾರಲ್ಲ, ಅವರೆಲ್ಲರ ಅಂಶವು ವಿಶೇಷ ಅಂಶ ಇತ್ತು. ಅಂದ್ರೆ ವಾಯುದೇವರು, ಇಂದ್ರದೇವರು, ಯಮದೇವರು, ಅಶ್ವಿನಿ ದೇವತೆಗಳ ವಿಶೇಷವಾದ ಅಂಶ. ಅದೆಲ್ಲಕ್ಕಿಂತ ಹೆಚ್ಚ ಕೃಷ್ಣನ ಒಂದು ಸನ್ನಿಧಾನ ಇತ್ತಿದ್ದಂತೆ. ಕೃಷ್ಣ ಅವನೊಳಗೆ ಎಷ್ಟು ಒಂದೊಂದು ಸಾಕು, ಒಂದು ಮೆರಿಟ್ ಒಂದಿದ್ರೆ ಸಾಕು. ಲೆಟರು, ಮೆರಿಟ್ಟು, ದುಡ್ಡು, ಕಾಸು, ಪ್ರತಿಯೊಂದು ಜನಬಲ, ಧನಬಲ ಎಲ್ಲ ಸೇರಿದ್ರೆ ಯಾವ ಮಟ್ಟಕ್ಕೆ ಬರಬೇಕು? ಅಭಿಮನ್ಯು ತೀರ ಚಿಕ್ಕವರ ಸಾಲಿಗೆ ಸೇರಿದವನು ಮಹಾಭಾರತ ಯುದ್ಧದೊಳಗೆ. ಅವನ ಸಾಹಸ ಮಾತ್ರ ಅಪ್ರತಿಭವಾದ ಸಾಹಸ. ಅದಕ್ಕೆಲ್ಲ ಇದೆಲ್ಲ ಕಾರಣವಾಯಿತು. ಅಭಿಮನ್ಯುವಿಗೆ ಚಂದ್ರನ ಅವತಾರ, ಬುಧನ ಅವತಾರ ಅಂತ ಹೇಳಿದ್ರಿಂದ. ಪಾಂಡವರ ವಂಶ ಯಾವುದು? ಚಂದ್ರವಂಶನೇ. ಚಂದ್ರನ ಮಗ ಯಾರು? ಬುಧನೇ. ಅಂದ್ರೆ ವಂಶದ ಮೂಲ ಪುರುಷ ಇಬ್ಬರು ಸೇರ್ಕೊಂಡು ಹುಟ್ಟುಬಿಟ್ಟಿದ್ದಾರೆ. ಚಂದ್ರ ಮತ್ತು ಬುಧ ಇಬ್ಬರು ಕೂಡ ಬಂದಿದ್ದಾರೆ. ಅದೊಂದು ಮತ್ತೊಂದು ಸಂಗತಿಗೆ ಕಾರಣವಾಯಿತು. ಆದ್ರಿಂದ ಆತರ ವಂಶ ಬೆಳಲಿಕ್ಕೆ ಇನ್ನೊಂದು ಕಾರಣ, ಬೇರೆ ಯಾರ ವಂಶನೂ ಬೆಳೆಯದೇನೆ ಅಭಿಮನ್ಯುವಿನ ವಂಶ ಬಿಡಿ, ಪರೀಕ್ಷಿತ್ ರಾಜ ಆತನ ವಂಶ, ಚಂದ್ರ ಮೂಲ ಪುರುಷ, ಬುಧ ಮೂಲ ಪುರುಷರು, ಅವರಿಬ್ಬರ ಅಂಶ ಸೇರಿದವು ನೀವು. ಪರಮಾತ್ಮ ಅವರ ವಂಶನೇ ಬೆಳೆಸ್ತಾನೆ ಮತ್ತೆ. ಅಂದ್ರೆ ಅದು ಆಕ್ಸಿಡೆಂಟ್ ಆಗಿ ನಡೆದಿದ್ದಲ್ಲ, ಭಗವಂತನ ಪರಿಪೂರ್ಣವಾದ ಯೋಜನೆ. ಆ ರೀತಿ ಮುಂದೆ ಬೆಳೆಯಲಿಕ್ಕೆ ಅನುಕೂಲವಾಯಿತು. ಅರ್ಜುನ ಭಾರಿ ಸಂಭ್ರಮ ಪಟ್ಟ, ಉಳಿದವರಿಗೆಲ್ಲರೂ ಭಾರಿ ಸಂಭ್ರಮವಾಯಿತು. ಆ ಪಾಂಡವರ ಜೀವನದಲ್ಲಿ ವೈಶಿಷ್ಟ್ಯ ಅಂದ್ರೆ ನನ್ನ ಮಗ, ಅವನ ಮಗ, ಇವನು ಮುಂದೆ ಬರಲಿ ಇಲ್ಲ. ಅವರ ಮೆರಿಟ್ ತಕ್ಕಂತೆ ನೋಡ್ತಾ ಬರ್ತದೆ ಎಂದು ಎಲ್ಲಿ ಧೃತರಾಷ್ಟ್ರನಿಗೆ ಸಾಧ್ಯವಾಗಲಿಲ್ಲ ಅಲ್ಲಿ ಪಾಂಡವರಿಗೆ ಸಾಧ್ಯವಾಯಿತು. ಧೃತರಾಷ್ಟ್ರ ತನ್ನ ಮಕ್ಕಳು ನೋಡ್ಕೊಂಡಿರ್ತೇನೆ ಬೇರೆ, ತನ್ನ ತಮ್ಮನ ಮಕ್ಕಳು ನೋಡ್ಕೊಂಡಿರ್ತೇನೆ ಬೇರೆ, ಧರ್ಮರಾಜ ಹಾಗೆ ಮಾಡಲಿಲ್ಲ, ಭೀಮಸೇನ ಹಾಗೆ ಮಾಡಲಿಲ್ಲ, ಅರ್ಜುನನು ಹಾಗೆ ಮಾಡಲಿಲ್ಲ. ಎಲ್ಲ ಮಕ್ಕಳು ಒಂದು ಸರ್ತಿ ಗಲಾಟೆ ಬರಲಿಲ್ಲ, ಒಂದೇ ಒಂದ್ ಸರ್ತಿ ಪಾಂಡವರ ಸಂತಾನದಲ್ಲಿ ಗಲಾಟೆ ಬರಲಿಲ್ಲ. ಅಂದ್ರೆ ಪಾಂಡವರು ತಮ್ಮ ವಂಶವನ್ನು ಹೇಗೆ ನಡೆಸಿದ್ರು, ಧೃತರಾಷ್ಟ್ರ ದುರ್ಯೋಧನ ಹೇಗೆ ಸೋತರು ಎಂಬುದನ್ನು ಗೊತ್ತಾಗುತ್ತೆ. ಅಷ್ಟು ಚೆನ್ನಾಗಿ ಬೆಳೆಸ್ತಾ ಬಂದ್ರು. ಕೃಷ್ಣ ವಾಸ ಮಾಡ್ತಾನೆ ಇದ್ದಾನೆ, ಕಾಲ ಕಡಿತಾ ಇವೆ. ಒಂದು ದಿವಸ ಕೃಷ್ಣ ಸತ್ಯಭಾಮಾದೇವಿಯನ್ನು ಕರ್ಕೊಂಡು ಹೊರಡ್ತಾ ಇದ್ದಾನೆ. ಅರ್ಜುನ ನೀನು ಬಾ, ಸುಭದ್ರೆಯ ಸಮೇತ ಬಾ, ನಾ ನಾಲ್ಕು ಜನಗಳು ಕೂಡ ಯಮುನಾ ತೀರದ ವನಗಳಲ್ಲಿ ವಿಹಾರ ಮಾಡಿ ಬರೋಣ ಅಂತ ಕರ್ಕೊಂಡು ಹೋಗ್ತಾನೆ. ಇದು ಹೊಸ ಒಂದು ದೊಡ್ಡ ನಾಂದಿ ಹಾಡ್ತಾನೆ ಪರಮಾತ್ಮ. ಸುಮ್ಮನೆ ವಿಹಾರ ಹೆಸರಿಗೆ ಹೋದ ವಿಹಾರ ಟೈಪ್ ಹೋಗ್ತಾನೆ, ಏನೇನೋ ಮಾಡ್ಕೊಂಡಿರ್ತಾರೆ. ಆಮೇಲೆ ಅರ್ಜುನ ಹೋಗೋಣ ಬಾ ಅಂತ ಹೇಳಿದಾಗ ಅರ್ಜುನ ಕೃಷ್ಣನ ಸಹವಾಸ ಈ ರೀತಿ ಹತ್ತಿರವಾಗಿ, ಅದಕ್ಕೆ ಮುಂದೆ ಹೇಳ್ತಾನೆ ಅರ್ಜುನ ಗೀತೆಯಲ್ಲಿ ಕೇಳಿದಾಗ, ನಾನು ಏನ್ ತಿಳ್ಕೊಂಡ್ಬಿಟ್ಟೆ ಕೃಷ್ಣ ನಿನ್ನ ಮಯ, ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ, ಕೃಷ್ಣ ಯಾದವ ಸಖ ಅಂತ ಏನೇನೋ ಕರೆದು ಬಿಟ್ಟೆ ನಿನ್ನ. ಅಷ್ಟು ಹದಲಿಗೆ ಕೊಟ್ಟಿದ್ದ ಕೃಷ್ಣ ರಥದಲ್ಲಿ ಕೂತ್ಕೊಂಡು ಎಲ್ಲ ಅವರು ನಾಲ್ಕು ಜನ ಹೋಗ್ತಾರೆ ಯಮುನಾ ತೀರದಲ್ಲಿ ಅನೇಕ ಉಪವನಗಳಲ್ಲಿ ವಿಹಾರವನ್ನು ಮಾಡ್ತಾರೆ. ಆ ಹೊತ್ತಿಗೆ ವಿಶೇಷವಾದ ಪ್ರಸಂಗ ಒದಗಿತು. ಅವರಿಬ್ಬರು ನಾಲ್ಕು ಜನ ಕೂತಿದ್ದ ಕಾಲಕ್ಕೆ ಸತ್ಯಭಾಮ ಸುಭದ್ರ ಒಂದ್ ಕಡೆ ಮಾತಾಡ್ತಾ ಇದ್ದಾರೆ, ಕೃಷ್ಣಾರ್ಜುನ ಒಂದ್ ಕಡೆ ಕೂತಿದ್ದಾರೆ. ಒಬ್ಬ ಬ್ರಾಹ್ಮಣ ಬಂದ, ತಕ್ಷಣ ಬನ್ನಿ ಅಂತ ಇವರು ಕರೆದು, ಒಬ್ಬ ಬ್ರಾಹ್ಮಣ ಬಂದ, ಭಾರಿ ವರ್ಚಸ್ವಿಯಾದ ಬ್ರಾಹ್ಮಣ, ಭಾರಿ ಖುಷಿಯಾಯ್ತು, ಬನ್ನಿ ಅಂತ ಕರೆದರು. ಬಂದವನೇ ನನಗೆ ತುಂಬಾ ಹಸಿವಾಗಿದೆ ಅನ್ನ ಬೇಕು ಅಂತ ಕೇಳಿ, ತುಂಬಾ ಹಸಿವಾಗಿದೆ ಅನ್ನ ಬೇಕು. ಬ್ರಾಹ್ಮಣ ಬಂದ್ರೆ ಏನು ಬೇಕು ಅಂತ ಕೇಳಲೇಬಾರ್ದವನು, ಏನು ಬೇಕು ಅಂತ ನಾವು ಕೇಳಬೇಕು ಮೊದಲು. ಆದರೆ ಎಷ್ಟು ಹಸಿವಾಗಿತ್ತು ಅಗ್ನಿಗೆ ಅಂದ್ರೆ, ನಾನು ತುಂಬಾ ಹಸಿವಾಗಿದೆ ಅನ್ನ ಬೇಕು ಅಂತ ಕೇಳಿದ್ದಾನೆ. ಕೃಷ್ಣಾರ್ಜುನ ಇಬ್ಬರನ್ನು ಕೇಳಿದನಂತೆ. ತಕ್ಷಣ ಅರ್ಜುನ ಭಾರಿ ಬುದ್ಧಿವಂತ, ಏನು ಕಮಿಟ್ ಮಾಡ್ಕೋತಾ ಇದ್ದಿಲ್ಲ, ಕೃಷ್ಣನ ಮುಖ ನೋಡ್ತಾನೆ, ಮಾತು ಕೊಡ್ಲ ಅಂತ ಹೇಳಿಬಿಟ್ಟು, ಮಾತು ಕೊಡ್ಲ ಅಂದ್ರೆ ಕೃಷ್ಣ ಕೊಡು. ವಿಷ್ಣು ಪ್ರೇರಣೆ ಎಂಬುದು ಪಾಂಡವರಿಗೆ ರಕ್ತಗತವಾದ ಗುಣವಾಗಿತ್ತು. ಕೃಷ್ಣ ಏನ್ ಆಯ್ತು ಕೊಡು ಅಂತ ಹೇಳ್ತಾನೆ. ಕೃಷ್ಣ ಮಾತು ಕೊಡು, ಅಪ್ಪಳೆ ತಗೊಂಡ್ರೆ ಏನು ಗೊತ್ತೇನು, ಹೆಚ್ಚಿಗೆ ನೀನ್ ಜವಾಬ್ದಾರ ಅಂತ ಅರ್ಥ. ಅದನ್ನ ಯಾಕದು, ಯಾರು ಕರೆದ್ರೆ ಮನೆಯವರು ಕರೀತಾರೆ, ಊಟ ಕೇಳ ಊಟ ಕೇಳ್ತಾರೆ, ತಪ್ಪು ಮಾಡ್ತಾರೆ, ಕೆರೆದೆ ಮಾಡಲಿ ಬೈಕೋತಾ ಇರ್ತಾರೆ, ಊಟ ಬಿಡುಗಡೆ ಬೈತಿರ್ತಾರೆ. ಒಂದ್ ಮಾತು ಹೇಳಬಾರ್ದಾಗಿತ್ತ, ನನಗೆ ಸಂಬಂಧಪಟ್ಟಿಲ್ವ ಮನೆಗೆ ಅಂತ ಗಲಾಟೆ ಬೀಸಿಬಿಡ್ತಾರೆ. ಮನುಷ್ಯನ ಪದ್ಧತಿ, ಒಂದ್ ಮಾತು ಕೇಳಿ ಏನು ಡಿಫ್ರೆನ್ಸ್ ಏನೋ ಆಗೋದಿಲ್ಲ ಅಷ್ಟೇ, ನಾನು ಕೇಳಿರುವಂತ ಭಾರಿ ಸಮಾಧಾನ. ಆದ್ರೆ ಅದು ಸೈಕಾಲಜಿ ಅದು, ಒಂದು ಕಾನ್ಫಿಡೆನ್ಸ್ ಇಟ್ಟುಕೊಂಡು ಕೆಲಸ ಮಾಡೋದು ಯಾವಾಗಲೂ ಕೂಡ ಭಾರಿ ಎಫೆಕ್ಟಿವ್. ಅದರಿಂದ ಎಷ್ಟೋ ಸಮಸ್ಯೆ ಬಗೆಹರಿ, ಒಂದು ಮಾತಿನಲ್ಲಿ ಇರುತ್ತೆ ಅಷ್ಟೇ. ಆ ಮಾತು ಕೇಳದೆ ಹೋಗಿದ್ದು ದೊಡ್ಡ ಗಲಾಟೆಯಾಗಿಬಿಟ್ಟು ಭಯಂಕರವಾದಂತಹ ದುರಂತದಲ್ಲಿ ಪರಿವರ್ತನವಾಗಬಹುದು. ಅದನ್ನೆಲ್ಲ ಅರ್ಜುನನಿಂದ ಪಾಠ ಕಲಿಬೇಕು. ಶತ್ರು ವಿರಸ್ಥಿತಿ ಧನಂಜಯ ಕೀರ್ತಾನೇನ, ಶತ್ರು ಪಕ್ಷ ನಿಜವಾಗಲೂ ಶತ್ರುಗಳಾದ್ರೆ ಹಾಳಾಗಿ ಹೋಗಲಿ, ಆದ್ರೆ ಎಂದು ಕೂಡ ಕೆಟ್ಟ ಶತ್ರುಗಳು ಓಡಬೇಕು, ಒಳ್ಳೆ ಒಂದು ಶತ್ರು ಆಗಬಾರದು. ಆ ರೀತಿ ಬದುಕೋದಕ್ಕೆ ಯೋಗ ಅಂತ ಕರೆಯೋ. ಕೃಷ್ಣ ಅಂತ ಕೇಳಿದ ತಕ್ಷಣ ಕೊಡು ಅಂತ ಹೇಳಿದ, ಕೊಟ್ಟುಬಿಟ್ಟ. ಆಮೇಲೆ ಆ ಬ್ರಾಹ್ಮಣ ಕೇಳ್ತಾನೆ, ಏನಪ್ಪ ಯಾವ ಅನ್ನ ಬೇಕು ಅಂತ ಕೇಳಿದ. ಬಂದ್ರೆ ಕೇಳ್ತಾನೆ, ಏನಾಗ್ಬೇಕು ನಿಮಗೆ ಸ್ಪೆಷಲ್ ಅಂತ ಕೇಳಿದ, ಏನಾಗ್ಬೇಕು ಅಂತ ಕೇಳಿದ್ರೆ, ಕೀದೃಕ್ತೆ ಅನ್ನಮಿಷ್ಟಂ, ನಿನ್ ಯಾವ ಅನ್ನ ಇಷ್ಟ ಅಂತ ಕೇಳಿದ್ರೆ, ಆ ಹೇಳಿದನಂತ ಬ್ರಾಹ್ಮಣ, ನಾನು ಬ್ರಾಹ್ಮಣನಲ್ಲ ಅಂತ ಹೇಳಿದ. ನಾನು ಬ್ರಾಹ್ಮಣನಲ್ಲ, ನಾನೊಬ್ಬ ದೇವತೆ, ವನ್ನಿರಹಂ ವನಾರ್ಥಿ ಅಂತ ಹೇಳಿದ. ವನ್ನಿರಹಂ ವನಾರ್ಥಿ, ನಾನು ಅಗ್ನಿ ದೇವರು ಅಂತ ಹೇಳಿದ. ಅಗ್ನಿ ದೇವರು ನಿನಗ್ಯಾಕೆ ಭಿಕ್ಷೆ ಅಂತ ಕೇಳಿದ. ನಿನಗ್ಯಾಕೆ ಭಿಕ್ಷೆ, ವನಾರ್ಥಿ, ಏನು ಭಿಕ್ಷೆ, ವನಾರ್ಥಿ, ಕಾಂಡವನ ದಾನ ತಿನ್ನಬೇಕು ನಾನು, ಅದನ್ನ ಕೊಡಿ ನಾನು ಊಟ ಆದಾಯ ಲೆಕ್ಕ ಅಂತ ಹೇಳಿದ. ಇಲ್ಲಿ ಅನೇಕ ಸಮಸ್ಯೆಗಳು ನಮಗೆ. ಅಗ್ನಿ ದೇವರು ಪಾಪ, ಅಗ್ನಿ ದೇವರು ಬ್ರಾಹ್ಮಣ ವೇಷದಲ್ಲಿ ಬರ್ತಾ ಇದ್ದಾರೆ. ಬ್ರಾಹ್ಮಣ ವೇಷ ಬಂದು ಕೇಳ್ತಾರೆ, ನಮಗೆ ಆಶ್ಚರ್ಯ, ದೇವೇಷದಲ್ಲಿ ಬರಬಾರದೆ? ದೇವೇಶ ಮರ್ಯಾದೆ ಭಾರಿ ಜಾಸ್ತಿ ಅಲ್ಲಿವೆ ಅಂದ್ರೆ, ನಿಮಗೆ ಗೊತ್ತಿಲ್ಲ, ಭೂಲೋಕದಲ್ಲಿ ಬ್ರಾಹ್ಮಣರಿಗೆ ಭಾರಿ ಮರ್ಯಾದೆ ಜಾಸ್ತಿ, ಅದಕ್ಕೆ ಬ್ರಾಹ್ಮಣ ವೇಷದಲ್ಲಿ ಬಂದರಂತೆ. ಬ್ರಾಹ್ಮಣ ವೇಷದಲ್ಲಿ ಬಂದ್ರೊಂದು ಕೆಲಸ ಆಯ್ತು ಅಂತ ಅರ್ಥ. ಅಷ್ಟು ಭಗವಂತ ಅವರಲ್ಲಿ ಒಂದು ವರ್ಚಸ್ಸಿಟ್ಟು ಸನ್ನಿಧಾನ ಇಟ್ಟಿರ್ತಾನಂತೆ. ಅದಕ್ಕೆ ದೇವತೆಗಳು ಕೂಡ ಭೂಲೋಕದಲ್ಲಿ ಕೆಲಸ ಮಾಡಿಸ್ಕೋಬೇಕು ಅಂತಿದ್ರೆ ಬ್ರಾಹ್ಮಣ ವೇಷ ಹಾಕೊಂಡು ಬರ್ತಾರಂತೆ. ದೇವತೆಗಳ ವೇಷ ಬಂದ್ರೆ ಅಷ್ಟು ಮಹತ್ವ ಇಲ್ಲ, ಬ್ರಾಹ್ಮಣ ವೇಷದಲ್ಲಿ ಬರಬೇಕು. ಅದಕ್ಕೆ ದೇವತೆಗಳ ಬ್ರಾಹ್ಮಣರನ್ನ ಭೂಸುರರು ಅಂತ ಕರೀತಾರೆ. ಭೂಸುರರು ಮಳೆಯ ನೀರೋಣಿಯಲು ಪರಿಯಲು ಬಳಸರೂರೊಳಗಿದ್ದ ಜನರ ಜನವು ಹೆದ್ದರೆ ಗೋಡೆ ಮಜ್ಜನ ಪಾನಗೈದಪರು. ಅದೇ ರೀತಿಯಲ್ಲಿ ಅದೇ ಬಾಂಬಡೆಯ ಪೆತ್ತನ ಪಾದ ಮಹಿಮಾ ಜನದಿ ಪೊಕ್ಕದರಿಂದ ಮಾಡಿದ ಪರೇ ಮಹೀಸುರರು ಅಂತ ಹೇಳಿ. ಮಹಿ ಅಂದ್ರೆ ಭೂಮಿ, ಭೂಸುರರು ಭೂಮಿಯ ದೇವತೆಗಳು ಅಂದ್ರೆ ಬ್ರಾಹ್ಮಣರು ಅಂತ ಅರ್ಥ. ಸರಿಯಾಗಿರ್ಬೇಕು, ಮತ್ತೆ ಸುಮ್ ಸುಮ್ಮನೆ ಹೋಗ್ಲಿ ಹೋಗೋ ಬ್ರಾಹ್ಮಣ ಕೂತು ನಾನು ಬ್ರಾಹ್ಮಣ ಭೂಸುರ ಅಂತ ಹೇಳಿದ್ರೆ ಭೂ ಅಸುರ ಅಂತ ಹೇಳಬೇಕು, ಹೊರತು ಭೂಸುರ ಅಂತ ಹೇಳಬಾರದು. ಭೂಮಿಯ ರಾಕ್ಷಸರು ಅಂತ ಕರಿಬೇಕಷ್ಟೇ. ಬ್ರಾಹ್ಮಣ ಧರ್ಮವನ್ನು ಪಾಲನೆ ಮಾಡಿದರೆ ಅಷ್ಟು ದೇವರು ಅನುಗ್ರಹ ಮಾಡ್ತಾರಂತೆ. ದೇವತೆಗಳು ಬ್ರಾಹ್ಮಣ ವೇಷ ಮುಡ್ಕೊಂಡು ಬರ್ತಿದ್ರು ಅಂದ್ರೆ ಎಷ್ಟು ವರ್ಚಸ್ ಇರಬೇಕು ಬ್ರಾಹ್ಮಣರ ವರ್ಚಸ್. ಇವಾಗ ಬ್ರಾಹ್ಮಣ ಹಾಗಲ್ಲ, ಬ್ರಾಹ್ಮಣ ಅಲ್ಲ ಅಂತ ಓಡಾಡ್ತಾರೆ ಪಾಪ. ಬ್ರಾಹ್ಮಣ ಅಲ್ಲ ಅಂತ ಬ್ರಾಹ್ಮಣ ಆಗ ಭಾರಿ ಸಂಕೋಚ ಪಡ್ತಾರೆ. ರಿಸರ್ವೇಷನ್ ಸಿಗೋದಿಲ್ಲ ಅವನಿಗೆ ಪಾಪ, ಏನು ಸಿಗೋದಿಲ್ಲ, ಏನೇನೋ ನೋಡ್ತಿರ್ತಾರ ಪಾಪ ಅಂತ ಹೇಳಿಬಿಟ್ಟು ಬ್ರಾಹ್ಮಣ ಅಲ್ಲ ಅಂತ ಹೇಳೋದು ತುಂಬಾ ಜನ ಇಷ್ಟಪಡ್ತಾರೆ. ಎಷ್ಟೋ ಜನ, ಒಬ್ಬ ದೊಡ್ಡ ಆಚಾರ್ಯ ಮನೆತನದ ಒಬ್ಬ ಬ್ರಾಹ್ಮಣ, ಆಚಾರ್ಯ ಮನೆತನ, ದೊಡ್ಡ ವಂಶನ, ಆತ ತನ್ನ ಮಗಳಿಗೆ ಮೆಡಿಕಲ್ ಸೀಟ್ ಸಿಗಬೇಕಾಗಿತ್ತು ಅಂತೇಳಿ SC/ST ಸರ್ಟಿಫಿಕೇಟ್ ಮಾಡಿ ಸೇರಿಸಿಬಿಟ್ಟ ಪಾಪ. ಒಂದು ಯಾವ ಕಾಲದಲ್ಲಿ ಇದ್ದಾರೆ ಯೋಚನೆ ಮಾಡಬೇಕು. ವಿಶ್ವಾಮಿತ್ರ ನೋಡಿ ಬ್ರಾಹ್ಮಣ್ಯ ಬೇಕು ಅಂತೇಳಿ 40,000 ವರ್ಷ ತಪಸ್ಸು ಮಾಡಿದ್ರಂತಪ್ಪ. 40,000 ವರ್ಷ ತಪಸ್ಸು ಮಾಡಿ ಅದನ್ನು ತಗೊಂಡು ಬ್ರಾಹ್ಮಣ್ಯ ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ. ಅಂಥದಕ್ಕೆ ಏನು ಬೆಲೆ ಇಲ್ಲ. ಕೋಟಾ ಸರ್ಟಿಫಿಕೇಟ್ ಕೊಟ್ಟು ಆಮೇಲೆ ಗೊತ್ತಾಗಿ ಆದ ಕಾಲೇಜಿನ ಪ್ರಿನ್ಸಿಪಾಲ್ ಬೇರೆ ಸಾಯೋದಕ್ಕೆ ತನ್ನ ಮಗಳಿಗೆ ಆಡಿತ್ಯ ಮಾಡಿರೋದು ಎಷ್ಟು ಮರ್ಯಾದೆ ಹೋಯ್ತು ಅಂದ್ರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಎಷ್ಟು ದುರಾಸೆ ಇದು, ಒಂದು ಲೌಕಿಕದಲ್ಲಿ ಏನೋ ಸಿಗುತ್ತೆ ಅಂತ ಹೇಳಿ ಕೊನೆ ಸೀಟು ಹೋಯ್ತು, ಎಲ್ಲ ಹೋಯ್ತು, ಕೊನೆ ಏನೋ ಆಗ್ಲೇ ಇಲ್ಲ, ಮರ್ಯಾದೆ ಒಂದು ಸಾಕಷ್ಟು ಹೋಯ್ತು. ಆದ್ರೆ ಇವತ್ತು ಬ್ರಾಹ್ಮಣನಿಗೆ ಏನೋ ಇಲ್ಲದೆ ಇರಬಹುದು, ಆದರೆ ಅವರಿಗೆ ಶಾಸ್ತ್ರದಲ್ಲಿರ್ತಕ್ಕಂಥ ಮಾನ್ಯತೆ ಭಾರಿ ದೊಡ್ಡದು. ಅಗ್ನಿದೇವರು ಸ್ವತಃ ಬ್ರಾಹ್ಮಣ ವೇಷದಲ್ಲಿ ಬಂದು ಹೇಳಿದರಂತೆ. ಇವತ್ತು ನೋಡಿ ದೊಡ್ಡ ದೊಡ್ಡ ಜ್ಞಾನಿಗಳು ಯಾವ ವೇಷದಲ್ಲಿ ಬಂದಿದ್ದಾರೆ. ಜೈತೀರ್ಥರು ತಗೊಳ್ಳಿ, ವ್ಯಾಸರಾಜರು, ವಾದ್ಯರಾಜರು, ರಾಯರು, ಪುರಂದ್ರದಾಸ ಮಾದ ಜ್ಞಾನಿಗಳು, ಕನಕದಾಸರು ಒಬ್ಬ ಎಕ್ಸೆಪ್ಷನ್ ಬಿಟ್ಟುಬಿಟ್ರೆ ಇವರು ಹೆಚ್ಚು ಬಂದವರೆಲ್ಲ ಬ್ರಾಹ್ಮಣ ವಂಶದಲ್ಲಿ ಬಂದರು. ಯಾತಕ್ಕೆ ಅಂದ್ರೆ ಬ್ರಾಹ್ಮಣರಿಗೆ ಒಂದು ಅನುಕೂಲತೆ ಇದೆ, ವಿಶೇಷ ಅನುಕೂಲತೆ ಇದೆ. ಅವನು ವರ್ಚಸ್ ಇಟ್ಟಿದ್ದಾನೆ ಪರಮಾತ್ಮ. ಉಳಿದವರಿಗೆ ದ್ವೇಷ ಮಾಡಲಿಕ್ಕೆ ಭಗವಂತ ಹೇಳಲಿಲ್ಲ, ಜ್ಞಾನ ಸಾಧನೆ ವಿಶೇಷ ಅವಕಾಶ ಇದೆ ಅಂತ ಹೇಳಿದ್ದಷ್ಟೇ. ಅದಕ್ಕೋಸ್ಕರ ಅವರು ಬಂದು ಕೇಳಿದಾಗ ಆಯಿತು ಅಂತ ಒಪ್ಕೊಂಡ್ರಂತೆ. ಆ ಕ್ಷಣಕ್ಕೆ ಮನ್ಹಿರಹಂ ವನಾರ್ಥಿ, ಅಲ್ಲಯ್ಯ ಹೇಳಿ ಕೇಳಿ ಅಗ್ನಿ ಅಂತ ಕರ್ಕೋತೀಯ ನಿನ್ನ, ಇದೆಲ್ಲ ಕೃಷ್ಣನಿಗೆ ಗೊತ್ತಿಲ್ಲ, ಇದೆಲ್ಲ ಕೂಡ ಅರ್ಜುನಿಗೆ ಗೊತ್ತಿಲ್ಲ ಬಂದಿರೋದು ಅಗ್ನಿ ಅಂತ ಹೇಳಿಬಿಟ್ಟು ಕೃಷ್ಣನಿಗೆ ಗೊತ್ತಿಲ್ಲದ್ದೇ ಇಲ್ಲ. ಕೃಷ್ಣನಿಗೆ ಗೊತ್ತಿಲ್ಲದ್ದೇ ಇಲ್ಲ, ಗೊತ್ತಿಲ್ಲದ ನಾಟಕ ಮಾಡ್ತಾನೆ ಕೃಷ್ಣ. ಅರ್ಜುನ ಮಾತ್ರ ಸರಿಯಾಗಿ ಗೊತ್ತಿಲ್ಲ. ಅದಕ್ಕೆ ಅರ್ಜುನ ದೇವೇಂದ್ರ ಬಂದಿರೋದು ಅಗ್ನಿ ತನಗಿಂತ ತುಂಬಾ ಕಡಿಮೆ ಆತ ಹೇಳ್ಕೊಳ್ಳೋರು ಅರ್ಜುನ ಗೊತ್ತಾಗ್ಲಿಲ್ಲ. ಕೃಷ್ಣನೇ ಮಾತ್ರ ಪ್ರತಿಯೊಂದು ಸತ್ಯನೆ, ಪ್ರತಿಯೊಂದು ಸ್ಪಷ್ಟನೆ. ಅದನ್ನೇ ತಾನು ಹೇಳ್ತಾನೆ ಅರ್ಜುನ, ನಿನಗೆಲ್ಲ ಗೊತ್ತಿಲ್ಲ ಅದೆಲ್ಲ ಕೂಡ. ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ, ನನಗೆಲ್ಲ ಗೊತ್ತು ಅರ್ಜುನ, ನಿನಗೆ ಗೊತ್ತಿಲ್ಲ ಅದೆಲ್ಲ ಕೂಡ. ಈ ಮಾತು ಇದೇ ದೊಡ್ಡ ದೃಷ್ಟಾಂತ. ಬಂದ ಅಗ್ನಿಯನ್ನು ಗುರುತಿಡಲಿಕ್ಕೆ ಅರ್ಜುನಿಗೆ ಆಗಲಿಲ್ಲ, ಕೃಷ್ಣ ಪೂರ್ತಿ ಗುರುತಿಸಿದ್ದಾನ ಅವನನ್ನ. ಆದ್ರೆ ಅವನ ಬಾಯಿಲೆ ಬರೋವರೆಗೂ ಸುಮ್ಮನೆ ಇದ್ದ. ಮಾತು ಕೊಡ್ಲಿಕ್ಕೆ ಅದೇ ಕಾರಣ, ನಿನಗೆ ಯಾತಕ್ಕೆ ಅಗ್ನಿ ಸುಡ್ಲಕ್ಕೆ ಬರೋದಿಲ್ಲ ನಿನಗೆ, ಅದು ಕಾಡನ್ನು ಸುಡೋದು ಕಾಡಗಿಚ್ಚು ಅಂತ ಕೇಳ್ತೇವೆ, ಸುಳ್ಳಕ್ಕೆ ಬರೋದಿಲ್ಲ ಅಂದ್ರೆ ಹೋಗ್ಲಿ, ಮೊದಲೇ ಸುಡಬೇಕು ಯಾತಕ್ಕೆ, ಸುಳ್ಳಕ್ಕೆ ಯಾಕೆ ಬರೋದಿಲ್ಲ, ಎರಡು ಪ್ರಶ್ನೆಗೆ ಉತ್ತರ ಸಿಗಬೇಕು. ಅಗ್ನಿಗೆ ಸುಡೋದಕ್ಕೆ ಬರೋದಿಲ್ಲ ಅಂದ್ರೆ ಏನ್ ಗತಿ ಈಗ, ಇನ್ಯಾರು ಸುಡಬೇಕಾಗಿದ್ರೆ, ಅಗ್ನಿ ಸುಡೋದಕ್ಕೆ ಬರೋ ಇನ್ಯಾರು ಸುಡಬೇಕು, ನಿನ್ಗೆ ಯಾಕೆ ಸುಡೋದಕ್ಕೆ ಬರ್ತಾ ಇಲ್ಲ, ಮತ್ತೆ ಸುಡಬೇಕಾದ್ರೂ ಯಾತಕ್ಕೆ ಮುಂದಿನ ಪ್ರಶ್ನೆ. ಹಾಗ ಅಗ್ನಿದೇವರು ಹೇಳಿದ್ರಂತೆ, ನಾನು ಎರಡು ಕಾರಣಕ್ಕೆ ಅದನ್ನು ತಿನ್ನಬೇಕಾಗಿದೆ ಈಗ ಅಂತ ಹೇಳಿದ್ದಾರೆ. ಮೊದಲನೇದೇನು ಅಂದ್ರೆ, ನಾನು ಅಗ್ನಿನೇ, ನನ್ನ ಸುಡ ಶಕ್ತಿ ಇದೆ, ಆದರೆ ನಾನು ಒಂದು ತಪ್ಪು ಮಾಡಿಬಿಟ್ಟೆ, ಅದಕ್ಕೆ ನನ್ನ ಶಕ್ತಿ ಹೋಗಿಬಿಟ್ಟಿದೆ ಅಂತ ಹೇಳ್ತಾರೆ. ಒಂದು ತಪ್ಪು ಮಾಡಿದ್ದಕ್ಕೆ ನನ್ನ ಶಕ್ತಿ ಹೊರಟೋಯ್ತು. ಏನು ತಪ್ಪು ಮಾಡಿದ್ದು ನೀನು ಅಂದ್ರೆ, ಎಲ್ಲ ದೇವತೆಗಳಿಗೆ ನಾನು ಹವಿಸ್ಸನ್ನ ಮುಟ್ಟಿಸ್ತೇನೆ. ಇವತ್ತು ಯಾವುದೇ ದೇವತೆಗಳು ಮುಟ್ಟಿಸ್ಬೇಕು ಅಂತಿದ್ರೆ, ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಬೇಕು ಅಂತಿದ್ರೆ, ಪೋಸ್ಟ್ ಆಫೀಸ್ನ ಕೊಡ್ತಾರಲ್ಲ ಆ ಟೈಪ್ ಅಗ್ನಿಕುಂಡದಲ್ಲಿ ಹಾಕಿದ ಅಂದ್ರೆ ದೇವತೆಗಳಿಗೆ ಮುಟ್ಟಿತು ಅಂತ ಅರ್ಥ. ಮಂತ್ರ ಹೇಳಿ ಅಷ್ಟೇ, ಸುಮ್ಮನೆ ಹಾಕಿದರೆ ಸುಟ್ಟೋಯ್ತು ಅಂತ ಅರ್ಥ. ಮಂತ್ರ ಸಮೇತ ಹಾಕಿದರೆ ದೇವತೆಗಳಿಗೆ ಮುಟ್ಟುತ್ತೆ, ಅಗ್ನಿ ಎಲ್ಲರಿಗೂ ಮುಟ್ಟಿಸ್ತಾ ಹೋಗ್ತಾರ ಅಗ್ನಿದೇವರ ಕೆಲಸ ತಗೋದು. ಅದಕ್ಕೆ ಅವರಿಗೆ ಹವ್ಯವಾಹ ಅಂತ ಹೆಸರು, ಅಗ್ನಿಗೆ ಹವ್ಯವಾಹ, ಹೋಮ ಮಾಡಿದ್ದನ್ನು ತಲುಪಿಸ್ತಕ್ಕಂತ ದೇವತೆ ಅಂತ ಹೆಸರು. ಆ ಕೆಲಸ ನಾನು ಮಾಡ್ತೇನೆ. ಅವರವರ ಅಗ್ನೇಯ ಸ್ವಾಹ ಅಂತ ಮಾತ್ರ ಅವರು ತಗೋತಾರೆ, ಉಳಿದೆಲ್ಲ ಅವರವರು ಕೊಡ್ತಾ ಹೋಗ್ತಾರೆ. ಇದು ನನ್ನ ಕೆಲಸ. ನಾನು ಸ್ವಲ್ಪ ಅಹಂಕಾರ ಬಂತು ನನಗೆ, ನಾನು ದೇವತೆಗಳ ಹತ್ರ ಹೋಗಿಬಿಟ್ಟೆ, ಸ್ವಲ್ಪ ಕೇಳಿಬಿಟ್ಟೆ ಅವರೆಲ್ಲ ಕೂಡ. ಸ್ವಾಮಿ, ನಿಮ್ಮ ನಿಮ್ಮ ಹವಿಸ್ಸನ್ನ ನೀವು ಇದ್ದಲ್ಲಿಗೇನೆ ತಂದು ತಪ್ಪದೆ ಮುಟ್ಟಿಸ್ತಾ ಇದ್ದೇನೆ ನಾನು, ನನಗೇನಾದ್ರು ಕೊಡಬಾರದ ಅಂತ ಕೇಳಿದ್ರಂಥದ್ದು. ನನಗೇನಾದ್ರು ಕೊಡಬಾರದ, ಬರ್ತಾ 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 ಟೆಂಪ್ಟ್ ಆಗ್ತಾನೆ ಮನುಷ್ಯ, ಏನಾದ್ರು ಕೊಡಬಾರದ, ಏನ್ ಕೊಡಬೇಕು ಅಂತ ಕೇಳಿದ್ರು. ಏನ್ ಕೊಡಬೇಕು ನಿನಗೆ? ನನಗೆ ಎರಡು ಸ್ಪೆಷಲ್ ಆಹುತಿಗಳು ಬೇಕು, ಪ್ರಯಾಜ ಮತ್ತು ಅನುಯಾಜ ಅಂತಕ್ಕಂಥ ವಿಶೇಷ ಆಹುತಿಗಳನ್ನ ನಾನು ತಗೊಳ್ಳೋ ಹಕ್ಕು ಕೊಡಬೇಕು. ಅಂದ್ರೆ ಇಷ್ಟು ಪರ್ಸೆಂಟ್ ಬೋನಸ್ಸು ಇದೆಲ್ಲ ಕೇಳ್ತಾರಲ್ಲ ಆ ಟೈಪ್, ಚೆನ್ನಾಗಿ ಕೆಲಸ ಮಾಡಿದ ಬೋನಸ್ ಕೊಡಿ ಅಂತ ಕೇಳಿದ ಹಾಗೆ, ಎರಡು ಹವಿಸ ಎಕ್ಸ್ಟ್ರಾ ಧನ ಸಿಗಬೇಕು ಅದಕ್ಕೆ ಅನುಗ್ರಹ ಮಾಡಿ ಅಂತ ಕೇಳಿ. ಅವ್ರ ತಕ್ಷಣ ಅಂದ್ರೆ ಆಯ್ತು ಕೊಡ್ತೇವೆ, ಇನ್ಮೇಲೆ ಆ ಎರಡು ಹವಿಸ್ಗಳು ನಿನ್ನ ಸಿಗಲಿ ಅಂತ ಹೇಳಿಬಿಟ್ರು. ಅಷ್ಟೇ ಅಲ್ಲ, ಒಂದು ಶಾಪನೂ ಕೊಟ್ಬಿಟ್ರು, ನೀನು ಅದನ್ನು ಮಾಡೋದಕ್ಕೆ ದೇವರು ನಿನ್ನ ಸಾಕಷ್ಟು ಅನುಗ್ರಹ ಮಾಡಿದ್ದಾನೆ, ಆದರೂ ಮತ್ತೆ ಫಲ ಅಪೇಕ್ಷೆ ಪಡ್ತೀಯಲ್ಲ, ಅದಕ್ಕೆ ನಿನಗೆ ಎರಡು ಶಕ್ತಿಗಳನ್ನು ಕೊಡ್ತೇವೆ. ನಿನಗೊಂದು ದೊಡ್ಡ ದೋಷ ಬರಲಿ, ಬಲಹ್ರಾಸಹ ಅಥವಾ ಭೂಯಾತ್, ನಿನ್ನ ಸುಡೋ ಶಕ್ತಿ ಕುಂದಿ ಹೋಗಿಬಿಡ್ಲಿ, ಶಾಪ ಕೊಡ್ತು ಕುಂದೋ ಶಕ್ತಿ ಕುಂದಿ ಹೋಗು ಅಂತ ಎರಡು ಊಟ ಜಾಸ್ತಿ ಬಡಿಸಿ ಜೀರ್ಣಾಗ್ದ ಮಾಡಿದಾಗ ಆಯ್ತಷ್ಟೇ, ಜಾಸ್ತಿ ಬಡಿಸಿ ಜೀರ್ಣ ಶಕ್ತಿ ಕಡಿಮೆ ಮರದ ಮಾಡಿದ್ರು. ಅಗ್ನಿಗೆ ಭಾರಿ ಸಂಕಟ ಆಗೋಯ್ತು, ಎರಡು ಹೆಚ್ಚು ಸಿಕ್ಕರು ಕೂಡ ತಿನ್ನ ಶಕ್ತಿ ಇಲ್ಲ, ಬಲಹ್ರಾಸವಾಗಲಿ ಶಾಪ ಕೊಡುತ್ತೆ. ನೋಡಿ, ಫಲಕ್ಕೆ ಆಸೆ ಪಟ್ಟಿದ್ದಕ್ಕೆ ಶಕ್ತಿ ಕಡಿಮೆ ಆಯ್ತು. ಅದಕ್ಕೆ ಗೀತೆ ಅರ್ಥವಾಗುತ್ತೆ, ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ಯಾವಾಗ ಕರ್ಮಫಲಕ್ಕೆ ಅಪೇಕ್ಷೆ ಪಡ್ತೇವೋ ಆಗ ವರ್ಚಸ್ಸು ಉಳಿದೋಗಿ ಬಿಡುತ್ತೆ. ಅಗ್ನಿಯ ವರ್ಚಸ್ಸೆ ಹೋಯ್ತದೆ, ಉಳಿದವರ ವರ್ಚಸ್ಸೇನು. ತುಂಬಾ ವರ್ಚಸ್ಸುಗಳಾಗಿದ್ರೆ ಅಗ್ನಿ ಅಂತ ತೇಜಸ್ವಿ ಅಂತ ಕರೀತಾರೆ. ಅಗ್ನಿಯ ಡಲ್ಲಿಗೆ ಹಾಗಾಗಿ ಹೋಗ್ಬಿಟ್ಟಿದೆ. ಅಗ್ನಿಯೇ ತೇಜಸ್ಸು, ಗ್ರಹ ಸೂರ್ಯನ ಗ್ರಹಣ ಬಡದಾಗಾಯ್ತು. ಸೂರ್ಯನಿಗೆ ಗ್ರಹಣ ಬಡದಂತ ಅಗ್ನಿಗೆ ಬಲದ ಗ್ರಹಣ ಬಂದೋಗಿದೆ. ತುಂಬಾ ವ್ಯಥೆಯಾಯ್ತು. ಅದನ್ನ ಹೇಗೆ ಸರಿ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ತಪ್ಪು ಮಾಡಿ ಆಯ್ತು, ಈಗ ಅದು ಹೇಗೆ ಸರಿ ಮಾಡ್ಕೋಬೇಕು? ನನ್ನ ಶಕ್ತಿ ಮತ್ತೆ ಸರಿ ಹೋಗ್ಬೇಕು, ಶಕ್ತಿ ಮತ್ತೆ ಸರಿ ಹೋಗ್ಬೇಕು. ಯಾರನ್ನ ಕೇಳಬೇಕು ಅಂತ ಯೋಚನೆ ಮಾಡಿ, ಎಲ್ಲ ದೇವರು ಶಾಪ ಕೊಟ್ಟಾಗಿದೆ, ಅವ್ರು ಕೇಳಿದ್ರೆ ಇನ್ನೇನು ನಡೆಯೋದಿಲ್ಲ, ಅವರ ಹತ್ರ ಬ್ರಹ್ಮದೇವರ ಹತ್ರ ಹೋಗ್ತಾರೆ. ಯಾಕೆ ಅವ್ರು ಬ್ಯಾಲೆನ್ಸ್ ಮಾಡಿ ಗೊತ್ತು ಮಾತಾಡೋದು, ಹೆಂಗಹ ಮಾಡ್ತಾರೆ ಅಂತ ಗೊತ್ತು. ಅವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾರೆ, ಅಗ್ನಿದೇವರು ನನಗೆ ಹೀಗಾಗಿದೆ, ತುಂಬಾ ತಪ್ಪು ಮಾಡಿದ್ದೇನೆ, ದಯವಿಟ್ಟು ಕ್ಷಮಿಸಿ, ನನಗೆ ಬಲ ಪೂರ್ತಿ ಮತ್ತೆ ಬರಬೇಕು ವಾಪಸ್, ಅನುಗ್ರಹ ಮಾಡಿ ಅಂತ ಕೇಳ್ತಾರೆ. ಆಗ ಬ್ರಹ್ಮದೇವರು ಹೇಳ್ತಾರೆ, ಇನ್ಮೇಲೆ ಈ ರೀತಿ ಆಸೆ ಗೀಸೆ ಪಡ್ಲಕ್ಕೆ ಹೋಗಬೇಡಿ, ಒಂದು ಉಪಾಯ ಹೇಳ್ತೇನೆ, ಅದನ್ನು ಮಾಡಿ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಸರಿ ಹೋಗುತ್ತೆ. ಅದೇನು ಅಂದ್ರೆ, ನೀವು ಕಾಂಡವನ ಅಂತ ಒಂದು ವನ ಇದೆ ಭೂಲೋಕದೊಳಗೆ, ಅದನ್ನ ತಿಂದ್ರೆ ನಿಮ್ಗೆ ಸರಿ ಹೋಗುತ್ತೆ, ಜೀರ್ಣ ಶಕ್ತಿ ಮೊದಲಿನಂತೆ ಆಗುತ್ತೆ ಅಂತ ಹೇಳಿಬಿಟ್ಟು, ನೀವು ತಿನ್ನಬೇಕು ಸರಿ ಹೋಗುತ್ತೆ. ಇವತ್ತು ಆಕ್ಚುಲಿ ಅಜೀರ್ಣ ಆದವರು ಏನ್ ಮಾಡ್ತಾರೆ ಗೊತ್ತೇನು, ಒಂದು ಔಷಧಿ ಕೊಡ್ತಾರೆ. ಅವ್ ಏನನ್ಬೇಕು ಅವನು, ಡಾಕ್ಟ್ರೆ ಮೊದಲೇ ಅಜೀರ್ಣ ಅಂತ ಒದ್ದಾಡ್ತಿದ್ದೀನಿ, ಇದ್ರ ಬೇರೆ ಕೊಡ್ತಿರಲ್ಲ, ಏನ್ ಮಾಡ್ಬೇಕು ಅದಕ್ಕೆ? ಬಟ್ ಇದೇನ್ ಮಾಡುತ್ತೀರ, ಜೀರ್ಣ ಶಕ್ತಿಯನ್ನು ವೃದ್ಧಿ ಮಾಡುತ್ತೆ. ಅದು ಜೀರ್ಣಶಕ್ತಿ, ಅವ್ರ ಅಗ್ನಿ ಸುಡಶಕ್ತಿ ಹೋಗಿದೆ, ವಾಪಸ್ ಬರಬೇಕಾದ್ರೆ ಆ ಕಾಂಡವನ್ನು ಸುಡಬೇಕು, ಅಲ್ಲಿ ಸರಿ ಹೋಗುತ್ತೆ. ಔಷಧಿ ತಗೊಳ್ಳೆ ಲೆಕ್ಕ ಹೆಚ್ಚು ಕಡಿಮೆ, ಹೊಟ್ಟೆಯಲ್ಲಿ ಔಷಧಿ ಹಾಕಿಕೊಂಡು ಸರಿ ಹೋಗುತ್ತೆ ಅಂತ ಹೇಳಿದಾಗಾಯ್ತು. ಅವ್ರು ಯೋಚನೆ ಮಾಡಿದ್ರು, ಆಯ್ತು ಅಂತ ಹೇಳಿ ಸುಡ್ಲಿಕ್ಕೆ ಅಂತ ಬಂದ್ರು. ಸುಳ್ಳ ಖುಷಿಯಿಂದ ಹತ್ತು ಇರ್ಲಿಕ್ಕೆ ಶುರುವಾಯ್ತು. ಒಂದು ಕ್ಷಣ ನೋಡ್ತಾರೆ, ಇಂದ್ರದೇವರು ಸುದ್ದಿ ಹೋಯ್ತು, ಕಾಂಡವನವನ್ನ ಅಗ್ನಿ ಸುಡುತ್ತು, ಬೆಂಕಿ ಹತ್ತಿದೆ ಅಂತ ಗೊತ್ತಾಯ್ತು. ಅವ್ರು ಏನ್ ಮಾಡಿದ್ರಂತೆ, ಅವ್ರ ಆಸೋದು ಭಾರಿ ಸುಲಭ, ಸರ್ಕಾರಕ್ಕಾದ್ರೆ ಪಾಪ ಫೈರ್ ಇಂಜಿನಿಯರ್ ಫೋನ್ ಮಾಡಿ, ಅವ್ರು ನೀರೇ ಇರೋದಿಲ್ಲ ಎಷ್ಟೋ ಸಲ, ಅದ್ರಲ್ಲಿ ಪಾಪ ಅವ್ರ ಆಫೀಸರೇ ಫಸ್ಟ್ ಇರೋದಿಲ್ಲ, ನೀರಿರೋದಿಲ್ಲ, ಎಲ್ಲ ಬಂದ್ರೆ ಮಿಷನ್ ಕೆಟ್ಟೋಗಿರುತ್ತದೆ. ಇಂತ ಒಂದು ಕಾಲ, ಇಂದ್ರದೇವರಿಗಿದ್ದ ಸಮಸ್ಯೆನೇ ಇಲ್ಲ, ಮೋಡಗಳಿದೆ ಅಲ್ಲ ಅವರ ಹತ್ರ, ಮಳೆಯ ದೇವತೆಯಾದ್ರಿಂದ ಮೋಡನ ಸ್ಪೆಷಲ್ ಮೋಡ ಕಳಿಸಿದ್ರಂತೆ, ದವದವ ಮಳೆ ಸುರುತು ಎಲ್ಲ ಸುಡೋವರೆಗೂ ಜೀರ್ಣಶಕ್ತಿ ಸರಿ ಹೋಗೋದು. ಸುಣ್ಣಕ್ಕೆ ಹೋದ್ರೆ ಆರಿ ಹೋಗ್ತಾ ಇತ್ತ, ಸ್ವಲ್ಪ ಗ್ಯಾಪ್ ತಗೊಂಡು ಮತ್ತೆ ಸುಡೋಗಿಲ್ಲ, ಎಲ್ಲ ಬೆಟ್ಟಾಗಿ ಬಿಟ್ಟಿದೆಯಲ್ಲ, ಸ್ವಚ್ಛಿಸಕ್ಕಾದ್ರು ಮತ್ತೆ ಮತ್ತೊಂದು ದಿವಸ ಮತ್ತೆ ಬೆಂಕಿ ಹತ್ತಿ ಆಯ್ತು, ಮತ್ತೆ ಸುದ್ದಿ ಹೋಯ್ತು, ಕಷ್ಟ ಬಂದಿದ್ದು ಮತ್ತೆ ಆರಿಸಿದ್ದೆ ಕೆಲಸ. ಅಲ್ಲಿ ಮೋಡ ಇತ್ತಾದ್ರಿಂದ ದವದವ ಮಳೆ ಸುರುತ್ತೆ, ಅದೇನು ಮುಸಲಧಾರಾಭಿಹಿ ಅಂತ ಹೇಳ್ತಾರೆ, ಆನೆ ಸೊಂಡರ ಗಾತ್ರದಲ್ಲಿ ನೀರು ಬಿಡುತ್ತಿತ್ತು. ಈ ಫೈರ್ ಇಂಜಿನ್ ಅವರು ಇವ್ರು ಶವರ್ ಟೈಪ್ ಬಿಟ್ಟರೆ ಆಡುತ್ತೆ ಅದೆಲ್ಲ ಕೂಡ, ಹೇಗೆ ಸುರಿದ್ರೆ ಓರ ಸುರುತ್ತೆ ಅಂತ ಹೊತ್ತೇ ಕಂಟ್ರೋಲ್ ಬರಲ್ಲ ಕೆಲವು ಸಲ, ಆದ್ರೆ ಮೇಲಿನ ಡೈರೆಕ್ಟ್ ಆಗಿ ಲಕ್ಷಗಟ್ಟಲೆ ಹನಿಗಳನ್ನು ಸುರಿಸಿದಾಗ ಮತ್ತೆ ಆಡೋದು. ಪ್ರಯತ್ನ ಮಾಡಿ ಮಾಡಿ ನಾನು 7 ಸರ್ತಿ ಪ್ರಯತ್ನ ಮಾಡಿದೆ, ಸುಡ್ಲಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ, ನನಗೆ ತುಂಬಾ ಆಯಾಸವಾಯ್ತು ಅಂತ ಒಪ್ಕೊಂಡ್ಬಿಡ್ತಾರೆ, ಸುಡ್ಲಕ್ಕೆ ಆಗ್ತಾ ಇಲ್ಲ. ಈ ಕಥೆ ಕೇಳಿದ್ರೆ ಒಳ್ಳೆ ನಮಗೆ ಅರ್ಥ ಗೊತ್ತಾಗುತ್ತೆ. ಇದೇ ಅಗ್ನಿ ಲಂಕಾಪಟ್ಟಣ ಸುಟ್ಟಿದ್ದಾನೆ, ಲಂಕಾಪಟ್ಟಣ ಖುಷಿಯಿಂದ ಸುಟ್ಟು ಬೂದಿ ಮಾಡಿ ಹಾಕಿಬಿಟ್ಟ. ಆ ಅಗ್ನಿಗೆ ಅದು ರಾವಣನಂದು, ರಾವಣನಿಗೆ ಬ್ರಹ್ಮದೇವರ ವರ ಇದೆ, ರುದ್ರದೇವರ ವರ ಇದೆ. ಅಂತ ಲಂಕಾಪಟ್ಟಣವನ್ನ ಅಗ್ನಿ ಸುಟ್ಟು ಬೂದಿ ಮಾಡಿ, 2 ತಾಸುಗಳು ಸುಟ್ಟು ಬೂದಿ ಲಂಕಾಪಟ್ಟಣ. ಈ ಕಾಂಡವನದ ಅನ್ನೋದು ಇಂದ್ರದೇವರ ವನ ಅಷ್ಟೇ, ಸುಳ್ಳಕ್ಕೆ ಆಗ್ತಾ ಇಲ್ಲ. ಯಾತಕ್ಕೆ ಅಂತ ಕೇಳಿದ್ರೆ ಆತಕ್ಕೆ ಆಚಾರ ಹೇಳ್ತಾರೆ, ಅಲ್ಲಿ ಸುಟ್ಟ ಅಗ್ನಿ ಬರೀ ಅಗ್ನಿ ಆಗಿದ್ರೆ ಅದಕ್ಕೂ ಆಗ್ತಿದ್ದಿಲ್ಲ, ಸ್ವಪುಚ್ಛಗೇನ ವಹ್ನಿನ, ಭೀಮ ಹನುಮಂತನ ಬಾಲದ ಬಲ ಇತ್ತಲ್ಲ, ಬಾಲ ಒಳ್ಳೆ ಬಲ ಕೊಡುತ್ತೆ ಅವರಿಗೆ, ಅದರಿಂದ ಅಗ್ನಿ ಕುಣ್ಕೊಂಡು ಸುಟ್ಟು ಹಾಕಿಬಿಟ್ಟ. ಇಲ್ಲಿ ಬಲ ಇಲ್ಲ, ಅದು ಆ ಬಲ ಇಲ್ಲ, ಮೊದಲೇ ಶಾಪ ಬೇರೆ, ಇಂದ್ರದೇವರ ಮಳೆ ಸುರಿಸಿದ್ರೆ ಏನು ಮಾಡಕ್ ಆಗ್ತಾ ಇಲ್ಲ. ನಮ್ಗೆ ಈಗ ಹೊಸ ಅರ್ಥ ಗೊತ್ತಾಗುತ್ತೆ, ಭಗವದ್ಗೀತೆ ಅರ್ಥ ಆಗುತ್ತೆ. ಯದಾದಿತ್ಯಗತಂ ತೇಜ ಜಗದ್ಭಾಸಯತೇಖಿಲಂ ಯಚ್ಚಂದ್ರಮಚಿ ಯಚ್ಚಾಗ್ನೋ ತತ್ತೇಜೋ ವಿದ್ಧಿ ಮಾಮಕಂ. ಸೂರ್ಯನ ತೇಜಸ್ಸು ಸೂರ್ಯನದಲ್ಲ, ನನ್ನ ಅಧೀನದಲ್ಲಿದೆ. ಚಂದ್ರನ ತೇಜಸ್ಸು ಚಂದ್ರನದಲ್ಲ, ನನ್ನ ಅಧೀನದಲ್ಲಿದೆ. ಅಗ್ನಿಯ ಸುಡೋ ಶಕ್ತಿ ನನ್ನ ಕೈಯಲ್ಲಿದೆ ಎಂದು ಭಗವಂತ ಹೇಳಿದ. ನೋಡಿ, ಬ್ಲಾಕ್ ಆಗಿಬಿಟ್ಟಿದೆ ಈಗಾಗಲೇ. ಆದ್ರೆ ಈ ರೀತಿ ಎಂದಾದ್ರೂ ಕೃಷ್ಣನ ಶಕ್ತಿ ಯಾರಾದ್ರೂ ಬ್ಲಾಕ್ ಮಾಡಿದ್ರಾ? ರಾಮನ ಶಕ್ತಿ ಬ್ಲಾಕ್ ಆಯ್ತಾ? ಸ್ವಂತ ಅದು ಬ್ಲಾಕ್ ಆಗೋ ಚಾನ್ಸಸ್ಸೇ ಇಲ್ಲ. ಆದ್ರೆ ಇವತ್ತು ಅಗ್ನಿದೇವರ ಶಕ್ತಿ ಕುಂದಿ ಹೋಗಿದೆ. ಸೂರ್ಯನ ಕೇಸ ನಮಗೆ ಗ್ರಹಣ ಬಂದ ಕಾಲಕ್ಕೆ ಗೊತ್ತಾಗಿ ಬಿಡುತ್ತೆ, ಚಂದ್ರನ ಕೇಸ್ ಅಂತೂ ಶುಕ್ಲಪಕ್ಷ ಕೃಷ್ಣಪಕ್ಷದಲ್ಲೇ ಗೊತ್ತಾಗಿ ಬಿಡುತ್ತೆ, ಗ್ರಹಣ ಬಂದಾಗ ಜಾಸ್ತಿ ಗೊತ್ತಾಗುತ್ತೆ. ಅಗ್ನಿಗೆ ಏನಾದ್ರೂ ಆಗಿತ್ತಾ ಅಂದ್ರೆ ಇಲ್ಲಿ ನಮಗೆ ಅಗ್ನಿ ಬಗ್ಗೆ ಗೊತ್ತಾಗ್ತಾ ಇದೆ. ಕಾಂಡವನ ಸುಡ್ಲಿಕ್ಕಾಗದೇನೆ ಶಾಪಗ್ರಹಣದಿಂದ ಅಗ್ನಿ ತನ್ನ ಶಕ್ತಿ ಕುಂಚಿಕೊಂಡ್ಬಿಟ್ಟಿದ್ದಾನೆ. ಅಂದ್ರೆ ಬಲ ಕೊಡ್ತಕ್ಕಂತ ಪರಮಾತ್ಮನ ದಯೆ ಇಲ್ಲದೆ ಹೋದ್ರೆ ಅದನ್ನೇ ಯೋಂತಃ ಪ್ರವಿಶ್ಯ ಅಂತ ಕರೆದಿದೆ. ನಮ್ಗೆ ದುಷ್ಟಾಂತ ಇದ್ದೇ ಇದೆ, ಇಷ್ಟು ಬಲುಗಡಿದೆ, ಕರೆಂಟ್ ಹೋಯ್ತು, ಎಲ್ಲ ಹೊರಟೋಯ್ತು. ಈ 1000 ಕ್ಯಾಂಡಲ್ ಬಲ್ಪ್ ಹಾಕಿದ್ರು ಅಷ್ಟೇ, 0 ಕ್ಯಾಂಡಲ್ ಅಷ್ಟು ಬೆಳಕು ಬರೋದಿಲ್ಲ, ಪೂರ್ತಿ ಆರೋ ಬಿಡುತ್ತೆ. ಅದೇ ದೇವರ ಅನುಗ್ರಹ ಮಾಡದೆ ಹೋದ್ರೆ ತೇರವಿನ ತೃಣಮಪಿ ನಚಲ. ಅಗ್ನಿಗೆ ತೃಣ ಸುಡ ಶಕ್ತಿಯೂ ಇಲ್ಲ. ತಲವಕಾರ ಉಪನಿಷತ್ತಲ್ಲ ಕಥೆ ಬಂದಿದೆ, ಅದು ಅಗ್ನಿ ಇಟ್ಟು ಬಿಟ್ಟು ಬಂದು ಹುಲ್ಲುಗಡ್ಡೆ ಇಟ್ಟು ಸುಡೋದು, ಸುಳ್ಳಕ್ಕಾಗಲಿಲ್ಲ ಅಗ್ನಿಗೆ. ದೇವರ ದಯೆ ಇದ್ದವರು ಅಗ್ನಿ ಏನು ಮಾಡಲಾರ, ಆ ಸ್ಥಿತಿ ಬಂತು. ಅದಕ್ಕೆ ಏನ್ ಮಾಡಿದೆ ನಾನು, ಯೋಚನೆ ಮಾಡಿದೆ, ತಿನ್ನೋವರೆಗೂ ಸರಿ ಹೋಗುವ ಸಂಭವ ಇಲ್ಲ. ಆದ್ದರಿಂದ ನನಗೀಗ ಯೋಚನೆ ಬಂತು, ಇದು ಇಂದ್ರದೇವರ ವನ, ಕಾಂಡವನ ಇಂದ್ರದೇವರ ವನ, ಇಂದ್ರದೇವರ ದೇವತೆಗಳ ಶಾಪ ಕೊಟ್ಬಿಟ್ಟು ಆಗಿದೆ ಈಗಾಗಲೇನು, ಅವರತ್ ಹೋಗಾಗಿಲ್ಲ. ಆದ್ರೆ ಅರ್ಜುನ ಇಂದ್ರಾವತಾರ, ಆದ್ರಿಂದ ಅಲ್ಲೇ ಇನ್ನೊಂದು ಸೈನ್ ಮಾಡಿಸ್ಕೊಂಡ್ರೆ ಅಲ್ಲಿ ಒಪ್ಪಿಗೆ ತಗೊಂಡಾಗ ಹಾಗಾಯ್ತಿ. ಕಲಿಯುತ್ತರ ಬುದ್ಧಿವಂತರು ಸರ್ಟಿಫಿಕೇಟ್ ಒಳಗೆ ಯಾವ್ದೋ ಮಧ್ಯೆ ಸೇರಿಸ್ಬಿಟ್ಟಿರ್ತಾರೆ ಫೈಲ್ ಒಳಗೆ, ಸೈನ್ ಮಾಡ್ತಾ ಮಾಡ್ತಾ ಅದಕ್ಕೆ ಮಾಡಿಬಿಡ್ಲಿ ಅಂತ ಹೇಳೋ ರೀತಿಯೊಳಗೆ ಅದನ್ನು ಡಿಸ್ಪ್ಯಾಚ್ ಆಗೋಗಿರ್ಬೇಕು. ದೊಡ್ಡ ಗಲಾಟೆಗಳು ಅಗ್ನಿಕೆ ಒಂದು ಬುದ್ಧಿವಂತಿಕೆ ಮಾಡ್ತಾರೆ. ಅರ್ಜುನ ಇಂದ್ರಾವತಾರ, ಆದ್ರೆ ತಾನು ಇಂದ್ರಾವತಾರ ಯಾವ್ದು ಅರ್ಜುನ ಜ್ಞಾಪಕ ಇರೋದಿಲ್ಲ, ಇಂದ್ರದೇವರಿಗೆ ಜ್ಞಾಪಕ ಇರುತ್ತೆ. ಅರ್ಜುನ ಕೇಳಿ ಮೊನ್ನೆದಷ್ಟು ಬ್ರಾಹ್ಮಣ ತಗೊಂಡು ಮಾತು, ಅದಕ್ಕೆ ಅಗ್ನಿ ವೇಷದಲ್ಲಿ ಬರೋದ್ರೆ ಇನ್ನೊಂದು ಕಾರಣ ಆಗುತ್ತೆ. ಒಂದು ಕಾರಣ ಕೆಲಸ ಆಗೋದು ಕಷ್ಟ, ಬ್ರಾಹ್ಮಣನಾಗಿ ಬಂದ್ರೆ ಕೆಲಸ ಆಗೋದು ಸುಲಭ. ಇನ್ನೊಂದು ಕಾರಣ ಅಗ್ನಿ ಆದ್ರೆ ಆಗ್ಲೇ ನೋಟೆಡ್, ಈಗ ಆಗ್ಲೇ ಅಗ್ನಿ ಆತ ಬಂದ್ರೆ ಒಳಗೆ ಬಿಡಬೇಡಿ ಎಂಬ ರೀತಿ ಆಗೋಗ್ಬಿಟ್ಟಿದೆ. ವಿಷಾಂತರ ಹಾಕೊಂಡು ಬಂದ್ರೆ ಕೆಲಸ ಆಗುತ್ತೆ, ಇನ್ನೊಂದು ಕೆಲಸ ಆಯ್ತು. ಅದರ ಜೊತೆಗೆ ಇನ್ನೊಂದು ಕೆಲಸ ಮಾಡಿದನಂತೆ, ಬರೀ ಅರ್ಜುನನಿದ್ದಾಗ ಕೇಳಿಬಿಡಬಾರದೆ, ಕೇಳಕ್ ಹೋಗ್ಲಿಲ್ಲ. ಬರೀ ಅರ್ಜುನನಿಗೆ ಕಾಂಡವನವನ್ನು ಸೋಲೋದಿಕ್ಕೆ ಮಾಡತಕ್ಕ ಶಕ್ತಿ ಇಲ್ಲ. ಇಂದ್ರದೇವರ ಮಳೆ ಸುರಿಸಿಬಿಟ್ರೆ ಅರ್ಜುನನ ಅರ್ಥ ಮತ್ತೆ ಮಾಡಕ್ಕಾಗದೆ ಉಡಿಸಲಕ್ಕಾಗೋದಿಲ್ಲ. ಯಾಕೆ ಗೊತ್ತೇನು, ಆತ ಮೂಲ ರೂಪ ಅವತಾರ ರೂಪ, ಮೂಲ ರೂಪದ ಶಕ್ತಿ ಯಾವಾಗಲೂ ಜಾಸ್ತಿ. ಅರ್ಜುನ ಸೋತು ಬಿಡ್ತಾನೆ. ಅದಕ್ಕೆ ಅಗ್ನಿ ಎಷ್ಟು ಬುದ್ಧಿವಂತಿಕೆ ಮಾಡಿದ್ದು ಅಂದ್ರೆ, ಕೃಷ್ಣನ ಜೊತೆಗಿದ್ದಾಗಲೇ ಬಂದು ಕೇಳಿತ್ತು. ಕೃಷ್ಣನ ಜೊತೆಗಿದ್ದಾಗಲೇ ಕೇಳಿರ್ತಾನೆ. ಕೃಷ್ಣನ ಜೊತೆಗಿದ್ದಾಗ ಕೇಳಿದ್ರೆ ಅನುಕೂಲ ಏನಾಯ್ತು ಅಂದ್ರೆ, ಕೃಷ್ಣ ಹೂ ಅಂತ ಹೇಳಿದ್ರಿಂದ ಅರ್ಜುನನಿಗೆ ಕೃಷ್ಣ ಬಲ ಕೊಡ್ತಾನೆ. ಆಗ ಇಂದ್ರನ ಬಲ ಕಡಿಮೆ, ಅರ್ಜುನನ ಬಲ ಜಾಸ್ತಿ ಆಗಿಬಿಡುತ್ತ. ಕೃಷ್ಣನ ಬಲ ಬಲದಿಂದ ನ ಕೇವಲಮ್ಮೆ ಭವತಶ್ಚ ರಾಜನ್ ಸವೈಬಲಂ ಬಲಿರಾನ್ ಚಾಪರೇಶಾಂ. ಅಗ್ನಿ ಇಷ್ಟೆಲ್ಲ ಯೋಚನೆ ಮಾಡಿ ಅಲ್ಲಿ ಬಂದು ಕೇಳಿದ್ದಕ್ಕೆ ಸಮಾಧಾನವಾಯಿತು ಅರ್ಜುನನಿಗೆ. ಆಯ್ತು, ನಾನು ಮಾತು ಕೊಟ್ಟಿದ್ದೇನೆ, ನಡೆಸ್ತೇನೆ ಅಂತ ಒಪ್ಕೊಂಡ. ಆಗ ಕೃಷ್ಣನ್ ಕೇಳ್ತಾನೆ, ಕೃಷ್ಣ ಮಾಡ್ಲ ಅಂತ ಕೇಳಿದ ಅರ್ಜುನ, ಯೋಚನೆ ಮಾಡು, ಅದು ಕಾಂಡವ ವನ, ಬೆಂಕಿ ಹತ್ತಿರಲಿಕ್ಕೆ ಇಬ್ಬರು ಮಳೆ ಸುರಿಸ್ತಾರೆ, ಆಗಲಿ ಏನ್ ಮಾಡ್ಬೇಕಾಗತ್ತೆ ಗೊತ್ತಾ, ಯುದ್ಧ ಮಾಡ್ಬೇಕಾಗತ್ತೆ ಇಂದ್ರದೇವರ ಜೊತೆಗೆ. ಸಾಮಾನ್ಯ ಅಲ್ಲ, ಅವರು ಮಳೆ ಸುರಿಸ್ತಾ ಆರ್ಸಕ್ಕೆ ಅಂತ ಹೋದ ತಕ್ಷಣ ನೀನ್ ಮತ್ತೆ ಯಥಾಪಕ ಅಡ್ಡ ಮಾಡ್ತೀಯ. ಆಗ ಅವ್ರು ಏನ್ ಮಾಡ್ತಾರೆ, ತಾವೇ ಯುದ್ಧಕ್ಕೆ ಬರ್ತಾರೆ, ದೇವತೆಗಳು ಸೈನ್ಯನೇ ಕಳಿಸ್ತಾರೆ, ಯುದ್ಧ ಮಾಡಕ್ಕಾಗತ್ತಾ ನಿನಗೆ? ನನಗೆ ಶಕ್ತಿ ಏನೋ ಇದೆ, ಶಕ್ತಿ ಇದೆ, ಆದರೆ ನಿನಗೆ ಅಂತ ಸಲಕರಣೆ ಇಲ್ಲ ಅಂತ ಹೇಳ್ತಾನೆ ಕೃಷ್ಣ. ಅಂತ ಸಲಕರಣೆಗಳು ನಿನಗಿಲ್ಲ ಈಗ, ಈ ಬಿಲ್ಲಿಲೆ ಈ ರೀತಿ ಬಾಣ ಬಿಟ್ರೆ ಎಂದಿಗೆ ಯುದ್ಧ ಮಾಡ್ತೀಯ ದೇವತೆಗಳ ಮೇಲೆ ನೀನೀಗ? ಸಾಧ್ಯ ಇಲ್ಲ. ಏನ್ ಮಾಡ್ಬೇಕು ಕೃಷ್ಣ, ನೀನೇ ಹೇಳು, ಹೇಳಿದ್ದನ್ನು ಮಾಡ್ತೇನೆ. ಅಂತೂ ಬ್ರಾಹ್ಮಣ ಮಾತ್ರ ನಡೆಸ್ಬೇಕು ನಾನೀಗ. ಅದಕ್ಕೆ ಒಪ್ಕೊಡ್ರಂತೆ ಅರ್ಜುನ, ಬಾಯಿ ಇಲ್ಲೇ ಅಂತ ಕೃಷ್ಣ ಹೇಳ್ಕೊಡ್ತಾನೆ ಅರ್ಜುನಿಗೆ, ಕೇಳು ಅಂತ ಹೇಳ್ಕೊಡ್ತಾನೆ. ಅದಕ್ಕೆ ಧಿಯೋ ಯೋನ ಪ್ರಚೋದಯ, ದೇವರು ಹೇಳದೆ ಕೇಳಬೇಕಷ್ಟೇ. ಅರ್ಜುನ ನೀನು ಅಗ್ನಿ ನೀನ್ ನೇರ ರೂಪದಲ್ಲಿ ಬಂದು ಕೇಳಿದ್ರೆ ಬೇರೆ, ನೀನು ವೇಷಾಂತರ ಮಾಡ್ಕೊಂಡ್ಬಂದು ಕೇಳಿದ್ದಿ. ಬರೀ ನೇರ ರೂಪದಲ್ಲಿ ಬಂದಿದ್ರೆ ಈಗ ಕೊಡಿಸ್ಬಿಡ್ತಿದ್ದೆ ನಾನೀಗ, ವೇಷ ಬದಲಾವಣೆ ಮಾಡ್ಕೊಂಡು ಕೇಳಿದ್ದಿ. ಆದ್ರಿಂದ ನನ್ನ ಮಾತು ಕೊಟ್ಟುಬಿಟ್ಟೆ, ನಿನ್ ಮಾತು ನಡೆಸ್ತೇನೆ, ನನಗೆ ನೀನು ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ನಡೆಸ್ತೇನೆ ಅಂತ ಹೇಳಿ. ಏನ್ ಅನುಕೂಲ ಮಾಡಿಕೊಡ್ಬೇಕು ಅಂದ್ರೆ, ನನಗೆ ದಿವ್ಯವಾದ ಧನಸ್ಸಿಲ್ಲ, ಈ ಸಾಮಾನ್ಯ ಧನಸ್ಸಿನಿಂದ ಗೆಲ್ಲೋದಕ್ಕಾಗೋದಿಲ್ಲ ದೇವತೆಗಳನ್ನ. ಮತ್ತೆ ನನಗೆ ಅಕ್ಷಯ ಬತ್ತಳಿಕೆಗಳಿಲ್ಲ, ಇರೋ ಒಂದೆರಡು ಬತ್ತಳಿಕೆ ಎಷ್ಟಂತ ಹೊಡಲಿಕ್ಕಾಗುತ್ತೆ? ನೂರಾರು ಬಾಣ ಅಷ್ಟೇನೆ. ಅವ್ರ ದೇವತೆಗಳು 33 ಕೋಟಿ ದೇವತೆಗಳಿದ್ದಾರೆ, ಸೈನ್ಯ ಉಚ್ಚಾಪಡ್ಡಿ ಸೈನ್ಯ ಇದೆ, ಯುದ್ಧ ಮಾಡಿ ಬರೀ ಬಾಣ ಮಾಡ್ಕೋದ ಕೂಡ ಗತಿಯೇನಾಗಬೇಕು, ಇದಕ್ಕೆ ಅದು ಸಾಧ್ಯ ಇಲ್ಲ. ಮತ್ತೆ ನಾನು ಯುದ್ಧ ಮಾಡಕ್ಕೆ ರಥ ಬೇಕಲ್ಲ, ನನಗೆ ನನ್ನ ಒಳ್ಳೆ ರಥ ಬೇಕು, ರಥ ಕುದುರೆಗಳು ಬೇಕಲ್ಲ. ಇವತ್ತೇನಾಗಿದೆ ಗೊತ್ತಾ, ಕಾರ್ ಕೊಟ್ಟರು ಸಂತೋಷ ಆಗೋದಿಲ್ಲ, ಪೆಟ್ರೋಲ್ ಹಾಕ್ಸ್ಬೇಕು ಫಸ್ಟ್, ಪಜೀತಿ ಆಗುತ್ತೆ. ಸಿಕ್ಕಾಬಟ್ಟೆ ಬೆಲೆ ಇರೋದ್ರಿಂದ ಕಾರ್ ನಾನ್ ತಗೋತೀನಿ ಪೆಟ್ರೋಲ್ ನೀವು ಹಾಕ್ಸಿ ಅನ್ನೋ ಕಾಲ ಬಂದು ಹೋಗ್ಬಿಟ್ಟಿದೆ. ಉಲ್ಟಾಪಟ್ಟ ಹಿಂದಿನ ಕಾಲಕ್ಕೂ ಇದಕ್ಕೂ ಅಂದ್ರೆ ಅದಕ್ಕೊಬ್ಬ ಇದು ಬೇಕು, ಅದು ಕುದುರೆಗಳು ಬೇಕು, ಅದು ವ್ಯವಸ್ಥೆ ಆಗಬೇಕು. ಇಷ್ಟೆಲ್ಲ ಇಲ್ಲದೆ ಹೋದ್ರೆ ನಾನು ಯುದ್ಧ ಮಾಡಕ್ ಆಗೋದಿಲ್ಲ, ಅದನ್ನ ತಂದುಕೊಡು, ನೀವು ಮಾತನಾಡಿಸ್ತೇನೆ ಅಂತ ಹೇಳಿ. ಅಗ್ನಿ ದೇವರಿಗೆ ಅರ್ಥ ಆಯ್ತು, ಸರಿ ಅರ್ಜುನ ಹೇಳೋದು ಸರಿನೇ, ಪಾಪ ತನ್ನ ಕೆಲಸ ಬೇರೆ ಆಗ್ಬೇಕು ಈ ಮಧ್ಯೆ. ಅದಕ್ಕಾಯ್ತು, ಅರ್ಜುನ ತರ್ತೇನೆ ಅಂತ ಅಗ್ನಿ ಹೊರಟ್ರಂತ ಅಲ್ಲಿಂದ. ಅದು ಸಾಮಾನ್ಯ ಧನಸ್ ತಂದ್ರೆ ಆಗೋದಿಲ್ಲವಲ್ಲ, ಅಸಾಮಾನ್ಯ ಧನಸ್ ತರಬೇಕು. ಸೀದಾ ವರುಣನ ಹತ್ರ ಹೋಗ್ತಾರೆ, ವರುಣನನ್ನ ಕೇಳ್ತಾರೆ. ಇಲ್ಲಿ ತಮಾಷೆ ಏನು ಗೊತ್ತೇನು, ವರುಣ ನೀರು ಅಗ್ನಿ ಬೆಂಕಿ ಇಬ್ರು ಕ್ಲೋಸ್ ಫ್ರೆಂಡ್ಸ್ ಅಂತೆ. ನಮ್ಮನೆ ಕ್ಲೋಸ್ ಫ್ರೆಂಡ್ಸ್ ಆರೇ ಬಿಡ್ಬೇಕು, ಅಗ್ನಿ ಒಂದ್ರಲ್ಲಿ ಒಂದು ಪ್ರಬಲ ಆಗಲೇಬೇಕು. ಆ ದೇವತೆಗಳಲ್ಲಿ ಪರಸ್ಪರ ವೈರ ಇಲ್ಲ, ಆದ್ದರಿಂದ ಹೋಗಿ ಎನ್ನುವುದಕ್ಕೆ ನೆನಪೇನೆ ಇರ್ತಾರೆ. ನಮ್ಮ ಜನ ಎಷ್ಟು ಬುದ್ಧಿವಂತರು, ದೇವ್ರ ಪೂಜನೆ ಮಾಡೋದಿಲ್ಲ ಬಿಟ್ಬಿಡಿ. ಅಕಸ್ಮಾತ್ ಮಾಡೋರು ಕೂಡ ಗರುಡದೇವರ ಶ್ರೇಷ್ಠವ್ರು ಇಟ್ಕೊಂಡಿರ್ಬೇಕಲ್ಲ, ಒಂದೇ ಸಂಪುಟದಲ್ಲಿ ಇಡಬಹುದಾ ಅಂತ ಭಾರಿ ಯೋಚನೆ ಅವರಿಗೆ. ಒಂದೇ ಇಡಬಹುದಾ, ಇಬ್ರು ಗಲಾಟೆ, ಗರುಡ ಶೇಷ ಗಲಾಟೆ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಅಷ್ಟು ಅಲ್ಲೇ ಸಂಪುಟ ಪಡ ಪಡ ಕುಳಿಯಲು ಶುರು ಮಾಡಿ ಭಯ ಅವರಿಪ್ಪ, ಒಳ ಫೈಟಿಂಗ್ ಆಗ್ತಿದ್ರೆ. ಶುದ್ಧ ಮೂರ್ಖರು ದೇವತೆಗಳವರು, ಅವರೆಲ್ಲ ಗಲಾಟೆ ಮಾಡೋ ಪ್ರಸಕ್ತಿನೇ ಇಲ್ಲ. ಮೊದಲು ಪೂಜೆ ಮಾಡೋ ಸರಿಯಾಗಿ ಸ್ವೀಕಾರ ಮಾಡೇ ಮಾಡ್ತಾರೋ. ಅದು ವರುಣ ಅಗ್ನಿ ಸ್ನೇಹ ಇಲ್ಲಿ, ಗರುಡ ಶೇಷರ ಸ್ನೇಹ ಅಲ್ಲಿ. ಆ ಒಬ್ಬ ವಾಹನ ಒಬ್ಬ ಹಾಸಿಗೆ, ವರುಣನು ಹಾಗೆ ಮಾಡ್ತಾ ಇದ್ದ. ಅಲ್ಲಿ ಕೇಳಿದ್ರಂತೆ, ವರುಣ ನನಗೆ ಸಮಸ್ಯೆ ಬಂದಿದೆ, ಈಗ ನನ್ನ ಶಕ್ತಿ ಸರಿ ಹೋಗಬೇಕು, ಆದ್ದರಿಂದ ಸ್ವಲ್ಪ ನಿನ್ನಲ್ಲಿ ಧನಸ್ಸು ಇದೆಯಲ್ಲ ಕೊಡು ಅಂತ ಕೇಳ್ತಾನೆ. ವರುಣ ಧನಸ್ಸನ್ನು ಕೊಟ್ರಂತೆ. ಉಳಿದವರು ಯಾರಿಗೂ ಗೊತ್ತಿಲ್ಲ, ಅದು ವರುಣನ ಧನಸ್ಸು ಅಂತ ಎಲ್ಲ ತಿಳ್ಕೊಂಡವರು. ಧನಸ್ಸು ಅಲ್ಲ, ಅದು ಬ್ರಹ್ಮದೇವರ ಧನಸ್ಸು ಅಂತ ಹೇಳಿ. ಬ್ರಹ್ಮದೇವರ ಧನಸ್ಸು, ವಿಷ್ಣುವಿನ ಧನಸ್ಸಿದೆ, ಶಾರಂಗ ಅಂತ ಅದಕ್ಕೆ ಹೆಸರು. ಶಿವರ ಧನಸ್ಸಿದೆ, ಪಿನಾಕ ಅಂತ ಹೆಸರು. ಇಷ್ಟು ಜನಕ್ಕೆ ಗೊತ್ತು. ಬ್ರಹ್ಮದೇವರಿಗೊಂದು ಧನಸ್ಸಿದೆ ಅಂತ ಜನಕ್ಕೆ ಗೊತ್ತಿಲ್ಲ. ಅವರಿಗೊಂದು ಧನಸ್ಸಿದೆ, ಗಾಂಡೀವ ಅಂತ ಅದಕ್ಕೆ ಹೆಸರು. ಮತ್ತೆ ಯಾರು ಬರ್ತಾರೆ ಕರೋಡ್ಪತಿ ಕೇಳ್ತಾರಲ್ಲ ಕೋಟ್ಯಂತರ ರೂಪಾಯಿ ಬಹುಮಾನದನ್ನ, ಗಾಂಡೀವ ಯಾರ ಧನಸ್ಸು? ಅರ್ಜುನ ಧನಸ್ಸು ಸೆಳೆ ಬಿಡ್ತಾರೆ. ರಾಂಗ್ ಆನ್ಸರ್. ಅದು ಅರ್ಜುನ ಧನಸ್ಸು ಅಲ್ಲ, ಅದು ಬ್ರಹ್ಮದೇವರ ಧನಸ್ಸು. ಬ್ರಹ್ಮಣ ನಿರ್ಮಿತಂ ಪೂರ್ವಂ ಅಂತಾನೆ ಮಹಾಭಾರತ ಹೇಳೋದು. ಈ ಕುಮಾರ ವ್ಯಾಸ ಪಂಪ ಯಾರೋ ಮಾತನ್ನ ಬರದಿಲ್ಲ, ಮೂಲ ಸ್ಪಷ್ಟ ಮಹಾಭಾರತದಲ್ಲುಂಟು. ಆಚಾರ್ಯ ಒಬ್ಬರೇ ಅದನ್ನು ಬರೆದವರು. ಅದು ಬ್ರಹ್ಮದೇವರ ಧನಸ್ಸು. ಆದ್ದರಿಂದ ಅದು ಕೈಯಲ್ಲಿದ್ರೆ ಸೋಲೆ ಇಲ್ಲ ಅಂತ ಧನಸ್ಸನ್ನು ತರ್ತಾ ಇದ್ದಾನೆ. ಒಂದು ತ್ರಿಮೂರ್ತಿಗಳ ಧನಸ್ಸುಗಳ ಹೆಸರುಗಳೇನು, ಈ ಮೂರು ಜನದ ಹೆಸರು ಎರಡು ಗೊತ್ತಿತ್ತಲ್ಲ, ಮೂರೇ ಗೊತ್ತಾಯ್ತು. ಈಗ ಗಾಂಡೀವ ಧನಸ್ಸು ಅರ್ಜುನನಿಗೆ ವರುಣನಿಂದ ಬಂತು. ವರುಣನಿಗೆ ಎಲ್ಲಿಂದ ಬಂದಿತ್ತು ಅಂದ್ರೆ, ವರುಣ ಅದನ್ನ ಇಸ್ಕೊಂಡಿದ್ದು ಚಂದ್ರನಿಂದ. ಚಂದ್ರನಿಗೆ ಬಂದಿದ್ದು ಇಂದ್ರದೇವರಿಂದ, ಇಂದ್ರದೇವರು ಬಂದಿದ್ದು ರುದ್ರದೇವರಿಂದ, ಅವರಿಗೆ ಬಂದಿದ್ದು ಬ್ರಹ್ಮದೇವರಿಂದ. ಅದು ದೇವರ ಕೃಷ್ಣ ಅವರಿಗೆ ಕೊಟ್ಟಿತ್ತು. ಈ ಸ್ಟ್ರೀಮಲ್ಲಿ ಬಂದಿತ್ತು ಅದೊಂದು. ಆ ಧನಸ್ಸನ್ನು ವರುಣದೇವರು ಇಟ್ಕೊಂಡಿದ್ರು. ಈ ಕೇಳಿದ್ದಕ್ಕೆ ಆಯ್ತು ತಗೋ ಅಂತ ಕೊಟ್ರ ಅರ್ಜುನನಿಗೆ. ಅದು ಸಿಕ್ಕ ಹಾಗಾಯ್ತು. ಬತ್ತಳಿಕೆಗಳು ಬೇಕಲ್ಲ, ಈಗ ಅಕ್ಷಯ ಬತ್ತಳಿಕೆಗಳು, ಅದು ತೆಗೆದ್ರೆ ಆಗೋದಿಲ್ಲ ಎಂದು ಕೂಡ ಅದು ಕೊನೆ ಹೆಸರೇ ಇಲ್ಲ. ಬರ್ತಾ ಇರುತ್ತೆ, ಬರ್ತಾ ಇರುತ್ತೆ, ಬರ್ತಾ ಇರುತ್ತೆ ಅಂತ ಎರಡು ಅಕ್ಷಯ ಬತ್ತಳಿಕೆಗಳು. ಮತ್ತೆ ಈ ಕಡೆ ಒಂದು, ಈ ಕಡೆ ಒಂದು, ಒಂದ್ ಸಾವಿರದ ಅಂತ ನಮ್ ಪ್ರಶ್ನೆ. ಎಷ್ಟೋ ಕಡೆ ಒಂದೊಂದು ಬತ್ತಳಿಕೆ ಹಾಕಿರೋದೇ ಜಾಸ್ತಿ. ತುಂಬಾ ಜನಗಳು ವಿಗ್ರಹಗಳಿಗೆ ಒಂದ್ ಬತ್ತಳಿಕೆ ಹಾಕಿರುತ್ತಾರೆ. ಯಾಕಂದ್ರೆ ಶಿಲ್ಪಿಗೆ ಅವನು ಯೋಧರಾಗಿದ್ರೆ ಗೊತ್ತಾಗುತ್ತೆ, ಪಾಪ ನೋಡಿದ್ರೆ ಒಂದಿದ್ರೆ ಸಾಕು ಅಂತ ತಿಳ್ಕೊಂಡ. ಭಾರಿ ಸಮರ್ಥರಾದ ಒಂದು ಬತ್ತಳಿಕೆ ಒಯ್ಯೋದಿಲ್ಲ, ಎರಡು ಬತ್ತಳಿಕೆ ಒಯ್ದಿರುತ್ತಾರೆ. ಕಾರಣ ಏನು ಅಂದ್ರೆ, ಈ ಕಡೆಯಿಂದ ಹೀಗೆ ಹೇಳ್ಕೊತಾರೆ, ಈ ಕಡೆ ಹೀಗೂ ಹೇಳ್ಕೊತಾರ ಬಾಣಗಳನ್ನು. ಅರ್ಜುನ ಎಂಥವನು ಗೊತ್ತೇನೆ, ಸವ್ಯ ಸಾಚಿಯವನು. ಬಲಗೈಯಿಂದ ಯುದ್ಧ ಮಾಡ್ತೆ, ಎಡಗೈಯಿಂದ ಯುದ್ಧ ಮಾಡ್ತಿದ್ನ. ಎಡಗೈಯಿಂದ ಧನಸ್ಸು ಬಲಗೈಯಿಂದ ಬೇಕಾದ್ರೆ ಹೊಡಿಬಲ್ಲ, ಬಲಗೈದ ಎಡಗೈಯಿಂದ ಬೇಕಾದ್ರೆ ಹೊಡಿಬಲ್ಲ. ಆ ಎರಡು ಕಡೆ ಬತ್ತಳಿಕೆ ಇದ್ರೆ ಹೊಡೆಯೋದು ಭಾರಿ ಸುಲಭ. ಅದಕ್ಕೆ ಅಕ್ಷಯ ಬತ್ತಳಿಕೆ ಎರಡನ್ನ ತಗೊಂಡು. ರಥ ಬೇಕಲ್ಲ ಅರ್ಜುನ ಕೇಳಿದ್ನಲ್ಲ, ರಥನು ಕೊಡು ಮಹಾರಾಯ ಅಂತ ಕೇಳಿದ್ದಕ್ಕೆ ರಥನು ಕೊಟ್ಟರಂತೆ. ರಥ ತಗೊಂಡು ಬರ್ತಾ ಇದ್ದ. ಆ ರಥದ ವೈಶಿಷ್ಟ್ಯವು ಮೇಲೆ ಹನುಮಂತ ಕೂತಿದ್ದಾನೆ, ಇದು ರಥದ ವೈಶಿಷ್ಟ್ಯ. ಹನುಮಂತ ಮೇಲೆ ಕೂತಿದ್ದಾನೆ, ಅದಕ್ಕೆ ಕುದುರೆಗಳಿವೆ. ಆ ಕುದುರೆಗಳು ಬೆಳ್ಳನೆಯ ಕುದುರೆಗಳು, ಅಚ್ಚ ಬಿಳಿ ಬಣ್ಣದ ಕುದುರೆಗಳು. ಅದಕ್ಕೆ ತತಶ್ವೇತ ಹಯೈರ್ಯುಕ್ತೆ ಮಹತಿ ಚಂದನೆ ಸ್ಥಿತೌ ಮಾಧವ ಪಾಂಡವಶ್ಚೈವ ಪಾಂಡವಶ್ಚೈವ ದಿವ್ಯವು ಶಂಖವು ಪ್ರತಧ್ನದು. ಭಗವದ್ಗೀತೆಯಲ್ಲಿ ಬಂದಿದೆ, ಶ್ವೇತ ಹಯೈರ್ಯುಕ್ತೆ ಅಚ್ಚ ಬಿಳಿ ಬಣ್ಣದ ಕುದುರೆಗಳು. ಅರ್ಜುನ ಹತ್ತು ಹೆಸರುಗಳಲ್ಲಿ ಒಂದು ಹೆಸರು ಶ್ವೇತವಾಹ ಅಂತ ಹೆಸರಾತಾನೆ. ಬಿಳಿ ಬಣ್ಣದ ಕುದುರೆಗಳು ಹೊಂದಿದವನು ಅಂತ ಹೆಸರು. ಆ ಕುದುರೆ ಬಂದಿದೆ ಇವತ್ತಿನ ದಿವಸ. ಬಿಳಿ ಕುದುರೆಗಳು, ಆ ರಥ ಮೇಲೆ ಹನುಮಂತ, ಗಾಂಡೀವ ಸರಸ್ಸು, ಅಕ್ಷಯ ಬತ್ತಳಿಕೆ, ಇಷ್ಟನ್ನೆಲ್ಲ ತಗೊಂಡು ವರುಣ ಅಗ್ನಿದೇವರು ಬಂದು ಅರ್ಜುನ ಮುಂದೆ, ಅರ್ಜುನ ತಗೋ ಮಾರಾಯ, ನನ್ನ ಕೆಲಸ ಮಾಡಿಕೊಡು ಅಂತ ಹೇಳಿದರು. ಕೆಲಸ ಬೇಕಾದವರು ಎಷ್ಟು ಶ್ರಮ ಪಡ್ತಾರೆ ನೋಡಿದ್ರ, ಎಲ್ಲ ತಂದು ಕೊಟ್ಟರು. ಅರ್ಜುನ ತಗೊಂಡ. ಮೇಲೆ ಹನುಮಂತ ಕೂತಿದ್ದಾನಲ್ಲ, ಆಚಾರ ಹೇಳ್ತಾರೆ ಮೇಲೆ ಹನುಮಂತ ಕೂತಿದ್ದಾನೆ ಅಂದ್ರೆ ಸೋಲಿನ ಹೆಸರೇ ಇಲ್ಲ ಅಂತ ಹೇಳಿದ್ರು. ಹನುಮಂತ ಜಯರೂಪಿ ಅಥವಾ ಸೌ ಅರ್ಜುನ ಜಯರೂಪಿ ಮೇಲೆ ಹನುಮಂತ ಕೂತ. ಹನುಮಂತ ಎಲ್ಲರೂ ಸೋತಿದ್ದು ನೋಡಿದ್ದೇನೆ. ರಾಮಾಯಣ ಅಂತ ಎಲ್ಲರಿಗಿದೆ, ಟಿವಿ ರಾಮಾಯಣ ಇದ್ರೆ ಪ್ರಯೋಜನ ಇಲ್ಲ. ವಾಲ್ಮೀಕಿ ರಾಮಾಯಣ ನೋಡಬೇಕು, ಒಂದು ಸರ್ತಿನ ಹನುಮಂತ ಸೋಲೋದಿಲ್ಲ. ಈ ಟಿವಿ ರಾಮಾಯಣ ಉಚ್ಚಾಪಟ್ಟು ಸೋಲ್ತಿರ್ತಾನೆ ಪಾಪ. ಕನ್ಫ್ಯೂಷನ್ ಕನ್ಫ್ಯೂಷನ್ ಹನುಮಂತನಿಗೆ, ಅದು ಸರಿಯಲ್ಲ. ನಿಜವಾದ ಹನುಮಂತ ಎಂದೂ ಸೋಲೋದಿಲ್ಲ. ಹನುಮಂತನ ಹೆಸರು ಹೇಳಿದ್ರೆ ಸೋಲಿಲ್ಲ. ಅಂಜಿಕಿನ್ಯಾತ ಕಯ್ಯ ಸಜ್ಜನರಿಗೆ ಭಯವು ಇನ್ಯಾತ ಕಯ್ಯ. ಅದು ಅರ್ಜುನ ಸಜ್ಜದಲ್ಲಿ ಕೂತಿದ್ದಾನೆ, ಅಂದಮೇಲೆ ರಥ ಯಾರದು ಗೊತ್ತಾಯ್ತಲ್ಲ ಅಂತ ಹೇಳಿದ್ದಾರೆ. ಹನುಮಂತ ರಥದ ಮೇಲೆ ಕೂತಿದ್ದಾನೆ ಅಂದ್ರೆ ಕಂಡವರ ಎಂದು ಹನುಮಂತ ಕೊಡೋದಿಲ್ಲ, ಅದು ರಾಮದೇವರ ರಥ, ಅದಕ್ಕೆ ಹನುಮಂತ ಕೂತಿದ್ದು ಅಂತ ಹೇಳಿದ್ದಾರೆ. ಆ ರಥದ ಹಿರಿವೆ ಏನು ಅಂದ್ರೆ, ರಾಮರಾವಣರ ಯುದ್ಧದ ಕಾಲಕ್ಕೆ ರಾಮದೇವರಿಗೆ ಇಂದ್ರದೇವರು ತಮ್ಮ ರಥ ಕಳಿಸಿಕೊಡ್ತಾರೆ. ಆ ರಥದಲ್ಲಿ ಕೂಡ ರಾಮದೇವರು ಯುದ್ಧ ಮಾಡಿರ್ತಾರೆ. ಆ ರಥ ಈ ತಂದ್ಕೊಡ್ತಿರೋದು ಅವ್ರಿಗೆ. ಆ ರಥದ ಆಲ್ ಪ್ರೂಫ್ ರಥ, ಏನು ಮಾಡಿದ್ರು ಅನ್ಬ್ರೇಕಬಲ್. ಇವತ್ತು ಕಾನ್ಸೆಪ್ಟೇ ಇಲ್ಲ ಅದು. ಒಂದು ಇವತ್ತು ನೋಡಿ ಬಾಂಬ್ ಪ್ರೂಫ್ ಅಂತ ಮಾಡಕ್ ಹೋಗಿ ಹೇಗೆ ಎಂತೆಷ್ಟು ಪುಡಿ ಪುಡಿ ಆಗೋಗ್ತಾರೆ ಪಾಪ. ಅದು ಮಾಡಕ್ ಇನ್ನೂ ವಿಜ್ಞಾನಕ್ಕೆ ಸಾಧ್ಯವಾಗಿಲ್ಲ. ಅದು ಆಲ್ ಪ್ರೂಫ್ ಆಗಿರ್ತಕ್ಕಂಥ ರಥ ಟು ಸಮ್ಮಿಷ್ಟ್ ಅಂದ್ರೆ ಅರ್ಥ ಆಗುತ್ತೆ. ಇವತ್ತು ಕೆಲವು ಈ ಬುಲೆಟ್ ಪ್ರೂಫ್ ಹಾಕೊಳ್ಳೋದು ನಮಗೆ ಗೊತ್ತು, ಬುಲೆಟ್ ಪ್ರೂಫ್ ಕಾರ್ ಗೊತ್ತು, ಬುಲೆಟ್ ವ್ಯಾನ್ ಗೊತ್ತು, ಅವೆಲ್ಲ ಗೊತ್ತು. ಆದ್ರೆ ಆಲ್ ಪ್ರೂಫ್ ಆಗಿರ್ತಕ್ಕಂಥ ರಥ ಅರ್ಜುನ ರಥ, ರಾಮದೇವರ ರಥವಾದರೆ. ಕುದುರೆಗಳು ಅವಧ್ಯ ಕುದುರೆಗಳು, ಅವಕ್ಕೆ ಹೊಡೆದ್ರೆ ಏ ಸಾಯೋದೇ ಇಲ್ಲ ಅಂತ ಕುದುರೆಗಳು. ಸಾಯಲಾರದ ಕುದುರೆಗಳು, ಮುರಿಯಲಾರದ ರಥ, ಸೋಲಲಾರದ ಹನುಮಂತ, ಮುರಿಯಲಾರದ ಧನಸ್ಸು, ಬರಿದಾಗದ ಬತ್ತಳಿಕೆಗಳು, ಫುಲ್ ಕಾಂಬಿನೇಷನ್ ಅದು. ಒಂದು ನೋಡಿದರೆ ಅಕ್ಷಯ ಪಾತ್ರೆ ಸಿಕ್ಕಿ ಮುಂದೆ ಕೇಳುತ್ತೇವೆ. ಅಕ್ಷಯ ಬತ್ತಳಿಕೆ ಸಿಕ್ಕಿದ್ದೆ ಆಶ್ಚರ್ಯವಾಯ್ತು. ಇದಕ್ಕೆಲ್ಲ ಏನ್ ಕಾರಣ ಗೊತ್ತಾ, ಪಕ್ಕದಲ್ಲಿ ಕೃಷ್ಣ ಇದ್ದಾನೆ ಅಂದ್ರೆ ಏನ್ ಸಿಗೋದಿಲ್ಲ ಲೆಕ್ಕ ಹಾಕ್ರಿ ಅಂತ ಹೇಳ್ತಾರೆ. ಕೃಷ್ಣ ಇದ್ದ ಅಂದ್ರೆ ಮನೆಯಲ್ಲಿ ಅಕ್ಷಯ, ಕೈ ಮುಟ್ಟಿದ್ದ ಅಕ್ಷಯ, ನೋಡಿದ್ದ ಅಕ್ಷಯ ಅಂತ ಹೇಳಿದ್ದಾರೆ. ಆ ದೇವರಲ್ಲಿ ಭಕ್ತಿ ಮಾಡಿ ನಿಮಗೆ ಕಡಿಮೆ ಅಂತ ಅನಿಸೋದೇ ಇಲ್ಲ. ದೇವರಲ್ಲಿ ಭಕ್ತಿ ಕಳ್ಕೊಳ್ಳಿ, ಇರೋದೆಲ್ಲ ನಾಶ ಆಗಿಬಿಡುತ್ತೆ. ಅಕ್ಷಯ ಅನ್ಕೊಂಡಿದ್ದು ನಾಶವಾಗುತ್ತೆ, ಇದು ಸುಕ್ಷಯ ಅನ್ಸ್ಕೊಂಡಿದ್ದು ಅಕ್ಷಯವಾಗುತ್ತೆ. ದೇವರ ಅನುಗ್ರಹ ಎಲ್ಲ ಡಿಫರೆನ್ಸ್ ಮಾಡತಕ್ಕಂಥ ವಸ್ತು ಅಷ್ಟೆಲ್ಲ ಸಿಕ್ತು. ಅದಕ್ಕಿನ್ನೊಂದು ಕಾರಣ, ದೇವತೆಗಳು ಸಹಾಯ ಮಾಡ್ತೇನೆ ಅಂತ ಹೋದ್ನಲ್ಲ ಅದಿಷ್ಟು ಬಂತು. ಅಗ್ನಿದೇವರು ಬ್ರಾಹ್ಮಣರು ಸಹಾಯ ಮಾಡ್ತೇನೆ ಅಂತ ಹೊರಟ, ದೇವತೆ ಸಹಾಯ ಮಾಡ್ತೇನೆ ಅಂತ ಹೊರಟ, ಎಲ್ಲ ಬಂದ್ಬಿಡುತ್ತ. ಮನೆಯಲ್ಲಿ ಯೋಚನೆ ಮಾಡಿ, ನಮಗೇನು ತಡೆಗೆ ಮಾಡ್ಕೊಳ್ಳಿ, ಶಾಲ್ಟ್ ಆಗುತ್ತೆ. ಅತಿಥಿಗಳು ಯಾರೋ ಬರ್ತಾರೆ ಮಾಡ್ಲಿಕ್ಕೆ ಅಂತ ಹೋಗಿ ಏನೇನೋ ವಿಭವ ಶುರುವಾಗುತ್ತೆ. ಇದಕ್ಕಿಂತ ಸಾಮಾನ್ಯ ಅಡಿಗೆ ಆಗೋದು ಏನೇನೋ ಬದಲಾಗಿ ಬಿಡುತ್ತ. ದೇವರು ಒಳ ಸನ್ನಿಧಾನ ಇಟ್ಟು ಎಲ್ಲ ಕೆಲಸ ಮಾಡಿ ಶುರು ಮಾಡಿಬಿಡ್ತಾನೆ. ಇದು ನಮ್ಗೆ ಅನುಭವಿಸಿ ನೋಡಬೇಕು. ನಾಲ್ಕೈದು ಹಿಂದಿನ ಕಾಲಕ್ಕೆ ಜನಕ್ಕೆ ಗೊತ್ತಿರಬೇಕಲ್ಲ. ಹಿಂದಿನ ಕಾಲಕ್ಕೆ ಸಾಮಾನ್ಯವಾಗಿ ಜನಗಳು ಅಂದ್ರೆ ಮೂಡರತ್ತಿ ಸಾಮಾನ್ಯ ಬರೋ ಪದ್ಧತಿ. ಆ ರೀತಿ ಬಂದ್ರೆ ಯಜಮಾನಿ ಭಾರಿ ಖುಷಿ ಆಗುವುದು. ಬನ್ನಿ ಬನ್ನಿ ತೆಪಿಸ್ತಾ ಇರೋದೇ ಕೆಲಸ. ಅವರೇನು ಹೇಳಿ ಬರೋದಲ್ಲ, ಮೊದಲೇ ಟೋಕನ್ ಬರೆಸಿ ಟಿಕೆಟ್ ತಂದು ಬರೋ ಜನಗಳಲ್ಲ ಅವರೆಲ್ಲ ಕೂಡ. ಇದ್ದಕ್ಕಿದ್ದ ಊಟಕ್ಕೆ ಬರೋರೇನೆ, ಆ ಊಟಕ್ಕೆ ಬಂದ್ರೆ ಕಾಯಿಸೋದಿಲ್ಲ, ಮತ್ತೆ ಕೂಡಿ ಅಂತ ಹೇಳಿಬಿಡೋದೇ ಕೆಲಸ. ಅಷ್ಟು ನೋಡಿ ಸಾಮಾನ್ಯ ಮನೆಗಳವೆಲ್ಲ ಕೂಡ, ಭಾರಿ ದೊಡ್ಡ ಮನೆಗಳೆಲ್ಲ ಏನೂ ಅಲ್ಲ. ಅಷ್ಟು ಜನಕ್ಕೆ ಇಲ್ಲ ಅಂತಿರಲಿಲ್ಲ, ದುಡ್ಡು ಕೊಡ್ಲಕ್ಕೆ ಹೋದ್ರೆ ಶಾಪ ಹಾಕಿಬಿಡೋರು, ಏನು ಗತಿ ಇಲ್ಲ ಅಂತ ತಿಳ್ಕೊಂಡಿದ್ದೀರಾ, ಮಣ್ಣ ಹಾಕ್ಲಿಕ್ಕೆ ಆಗೋದಿಲ್ವ ಅಂತ ಹೇಳಿದ್ರು. ಎಲ್ಲಿಂದ ಬರ್ತಿತ್ತದು? ದೇವರ ಆರಾಧನೆ ಮಾಡ್ತೇವೆ, ಅತಿಥಿ ದೇವೋಭವ ಅಂತ ಹೇಳಿದ್ದಕ್ಕೆ ಅಕ್ಷಯ ಆಗ್ತಾ ಇತ್ತು. ಇವತ್ತು ಅವರಿಬ್ಬರು ತಿನ್ಲಕ್ಕೆ ಹೋಗ್ತಾರಲ್ಲ, ಎಲ್ಲ ಹೋಗ್ಬೇಕು, ಕೊನೆಗೆ ಏನೇನು ಉಳಿದಂತೆ ಹೋಗಿ ಸಾಲ್ದು ಸಾಲ್ದು ಸಾಲ್ದು. ಎಷ್ಟರ ದುಡ್ಡ ದುಡಿದ್ರು ಕೂಡ ಸಂಪಾದನೆ ಸಾಕಾಗೋದೇ ಇಲ್ಲ. ಅರ್ಜುನರಿಗೆ ಸಿಕ್ಕ ಭಾಗ್ಯದ ಹಿನ್ನೆಲೆಯಲ್ಲಿ ಆತ ಮಾಡಿದಂತಹ ಅತಿಥಿಯಾದ ಅಗ್ನಿಯನ್ನ ಆರಾಧನೆ ಮಾಡಿದ ಫಲ ಸೇರ್ಕೊಂಡಿದೆ. ಅಷ್ಟೆಲ್ಲ ತಂದುಕೊಟ್ಟ ಮೇಲೆ ಅಗ್ನಿಗೆ ಸ್ವಲ್ಪ ಬೇಸರ ಆಯ್ತದೆ. ಅರ್ಜುನಿಗೆ ಇಷ್ಟೆಲ್ಲ ಕೊಡ್ತಾ ಇದ್ದೇನೆ, ಅರ್ಜುನ ಇಷ್ಟೆಲ್ಲ ಮಾಡೋದು ಯಾತಕ್ಕಾಗಿ, ಕೃಷ್ಣ ಹೇಳಿದ್ದಾನೆ ಅಂತ ಹೇಳಿಬಿಟ್ಟು ಕೃಷ್ಣಗೆ ಏನಾರು ಕೊಡಬೇಕಲ್ಲ ಅನ್ಕೊಂಡು ಬದರಿಗೆ ಹೋದ್ರಂತ ಅಗ್ನಿದೇವ್. ಬದರಿಗೆ ಹೋಗಿ ನಾರಾಯಣ ದೇವರ ಹತ್ರ ಚಕ್ರ ಇಸ್ಕೊಂಡ್ಬಂದಂತೆ. ನಾರಾಯಣ ದೇವರೇ ಸ್ವಲ್ಪ ಚಕ್ರ ಕೊಡ್ತೀರಾ ನಿಮ್ ಚಕ್ರ ಅಂತ ಹೇಳಿಬಿಟ್ಟು ಅವ್ರು ಚಕ್ರ ಕೊಟ್ಟರದ್ದು. ಆ ಚಕ್ರ ತಗೊಂಡು ಬಿಟ್ಟು ಕೃಷ್ಣಜಿ ಕೊಡ್ತಾರೆ. ಭಾರಿ ಬುದ್ಧಿವಂತರು ಅಗ್ನಿ, ಕೃಷ್ಣ ನಾರಾಯಣ, ಆತ ನಾರಾಯಣ, ಅಲ್ಲಿಂದ ಒಯ್ದುಕೊಟ್ಟು ಕೃಷ್ಣಾರ ಪಡೆದಿದ್ದ ಅಷ್ಟೇ ಕೆಲಸ. ಕೃಷ್ಣನ ಚಕ್ರವೇ ಕೃಷ್ಣನಿಗೆ ಕೊಟ್ಟಿದ್ದ ಅಷ್ಟೇ ಇದೆ. ಅದನ್ನ ದಾಸರ ಹೇಳ್ತಾರೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ, ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ. ಕೃಷ್ಣ ಏನನ್ನು ಬೇಕಾಯ್ತು, ನನ್ನ ಚಕ್ರ ನನಗೆ ಕೊಡ್ತೀಯಾ ನಿನೀಗ, ನನ್ಲಿಲ್ಲ ಕೃಷ್ಣ, ಅದಕ್ಕೆ ಸೇವೆ ಇರ್ತಕ್ಕ ಕೊಡಿ ಅಂತ. ಎಲ್ಲಿರುತ್ತೆ ಅದು, ಪಕ್ಕದಲ್ಲಿರುತ್ತೆ, ಕೊಡ್ತಾರೆ. ಕೊಟ್ಟಾಗಾಯ್ತು, ನೀರಿರುತ್ತೆ, ನೀರು ಅಂತಾನೆ ತಗೊಂಡು ಕೊಡ್ತಾರೆ, ಥ್ಯಾಂಕ್ಸ್ ಅಂತಾನೆ. ಇವ್ನು ಕೈ ತೊಳೆದು ಬರೋದಿಲ್ಲ ಅವನಿಗೆ, ಆದ್ರೆ ಅವನು ಕೊಟ್ಟಾಗ ಅವನಿಗೆ ಕ್ರೆಡಿಟ್ ಬರು, ಕೊಟ್ಟ ಅಂತ ಆಗುತ್ತೆ. ಇವತ್ತು ವಸ್ತುನ ಕೊಡೋದು ಅಂದ್ರೆ ಹಾಗೆ ಎಷ್ಟು ಸುಲಭ, ಅದು ಸೈಟ್ ಇರುತ್ತೆ. ತಗೊಂಡ್ರೆ ಎತ್ಕೊಂಡು ಪೀಸ್ ಪೀಸ್ ಮಾಡಿ ಕೊಟ್ಬಿಡ್ತಾರಾ, ನಂದಲ್ಲ ಅಂತ ಬರ್ಕೊಟ್ಟು ನೀನು ತಗೊಂಡ್ರೆ ಸೈಟ್ ಕೊಟ್ಟಾಗಾಯ್ತು, ಮನೆ ಕೊಟ್ಟಾಗಾಯ್ತು. ವಸ್ತುವನ್ನ ಅಭಿಮಾನ ನಮ್ಮದಲ್ಲ ಅಂತ ಅಭಿಮಾನ ಮನ್ನ ಜಾಗ ಮಾಡಿಬಿಟ್ಟು ನಿಮ್ಮದು ಅಂತ ಒಪ್ಪಿಸಿ ಬಿಡ್ತಾರಲ್ಲ, ಅದಕ್ಕೆ ಅರ್ಪಣೆ ಅಂತ ಹೆಸರು. ಅಗ್ನಿದೇವರಾಗಿ ಮಾಡಿದ್ರಂತೆ ಕೃಷ್ಣ ಭಾರಿ ಸಂತೋಷ ಬಿಟ್ಟು ಭಲೇ ಅಗ್ನಿ ಅಂತ ಒಪ್ಕೊಂಡ್ಬಿಡ್ತಾರೆ. ಕೃಷ್ಣ ಕೊಟ್ಟಮೇಲೆ ಕತೆ ಮುಗಿತಲ್ಲ. ಈಗ ಕೃಷ್ಣ ನಿಮಗೆ ಅಗ್ನಿ ಚಕ್ರ ಕೊಟ್ಟಿದ್ದರ ಫಲ, ಅಗ್ನಿ ಎಲ್ಲ ಕೆಲಸ ಆಗ್ತಾ ಇತ್ತು. ನಮಗೆ ಯಾತಕ್ಕಾಗೋದಿಲ್ಲ ಅಂದ್ರೆ ನಾ ಚಕ್ರ ಕೊಡೋದಿಲ್ಲ, ದೇವ್ರ ಪೂಜೆಗೆ ಚಕ್ರ ಕೊಟ್ಟು ಬಿಡ್ತೇವಲ್ಲ, ಅದಕ್ಕೆ ಪರಮಾತ್ಮ ನಮಗೆಲ್ಲ ಚಕ್ರ ಮಾಡಿಬಿಡ್ತಾರೆ. ಇದ್ದದ್ದೆಲ್ಲ ಕಳೆಯಲಿಕ್ಕೆ ಶುರು ಮಾಡ್ತಾನೆ, ಅವ್ರು ತೊಂದನು ಕೊಡೋದೇ ಇಲ್ಲ. ಚಕ್ರ ಕೊಟ್ಟಿದ್ದರ ಫಲ ಅಗ್ನಿ ಅಷ್ಟು ಮೇಲೆ ಬರ್ತಾ ಇದ್ದಾನೆ. ಅಷ್ಟೆಲ್ಲ ಕೊಟ್ಟು ಇನ್ನ ನಾನು ಕೆಲಸ ಮಾಡಿಕೊಡಬೇಕು ಅಂದ್ರಂತ. ಆಗ ಅರ್ಜುನ ಹೇಳ್ತಾನೆ, ಕೃಷ್ಣ ಹೇಳ್ತಾನೆ, ಕೃಷ್ಣ ಏನ್ ಮಾಡ್ಲಿ, ಶುರು ಮಾಡಿ, ಯೋಚನೆ ಮಾಡಲೇಬೇಡ ನೀನೀಗ, ಶುರು ಮಾಡು ಅಂತ ಹೇಳಿದ ತಕ್ಷಣ ಅರ್ಜುನ ಶುರು ಮಾಡ್ತಾನೆ. ಅಗ್ನಿ ಹೇಳ್ತಾನೆ, ಅಗ್ನಿ ನೀ ಶುರು ಮಾಡು ಸುಡ್ಲಕ್ಕೆ ಅಂತ, ಶುರು ಮಾಡು ಸುಡ್ಲಕ್ಕೆ ನಾನು ಹೊಡಿತೇನೆ ಅಂತ ಹೇಳ್ತಾರೆ. ಇನ್ನೊಂದು ಕಾರಣವನ್ನು ಮಹಾಭಾರತದಲ್ಲಿ ಹೇಳ್ತಾರೆ, ಅಗ್ನಿಗೆ ಅಜೀರ್ಣವಾಗ್ಲಿಕ್ಕೆ ಇನ್ನೊಂದು ಕಾರಣ ಬೇರೆ ಸೇರ್ಕೊಂಡ್ಬಿಡ್ತೀವಿ. ಎತ್ತೋತ್ತರತ್ತೆ ಏನಾಗುತ್ತೆ ಗೊತ್ತೇನು, ಏಕಸ್ಯ ಏಕಮೇವ ಕಾರಣಂ, ಒಂದಕ್ಕೊಂದೇ ಕಾರಣ ಇರೋದಿಲ್ಲ, ಎಲ್ಲ ಒಟ್ಟಿಗೆ ಸೇರ್ಕೊಂಡ್ಬಿಡುತ್ತೆ. ಅದು ಯಾವುದು ಅಂತ ಕೇಳಿದ್ರೆ, ಒಬ್ಬ ರಾಜ ಇದ್ದ, ಶ್ವೇತಕಿ ಅಂತ ಅವನ ಹೆಸರು, ಶ್ವೇತಕಿ ರಾಜ. ಅವನಿಗೆ ಯಜ್ಞ ಮಾಡಬೇಕು ಅಂದ್ರೆ ಭಾರಿ ಅಪೇಕ್ಷೆ ಅವ್ರು, ದಿನ ಬೆಳಗಾದ್ರೆ ಯಜ್ಞ 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 ಅಂತ ಓಡಾಡ್ತೈತೆ. ಒಂಥರಕ್ಕೆ ಅವನಿಗೆ ಬೇಜಾರಾಗಿ ಬಿಡುತ್ತು, ಪುರೋಹಿತರ ಕಂಡ್ರೆ ಬೇಜಾರಾಯ್ತು ಅವನಿಗೆ, ಬೇಗ ಹೋಗ್ಬಿಡ್ತಾ ಇರೋದಲ್ಲ, ಸರಿಯಾದ ಮಂತ್ರ ಹೇಳೋದಿಲ್ಲ. ಆಗಿನ ಕಾಲಕ್ಕೇನೆ ಆತನಿಗೆ ಒಳ್ಳೆ ಪುರೋಹಿತ ಹುಡುಕ್ತಿದ್ದಂತೆ, ಆಗಿನ ಕಾಲ ಹುಡುಗರು ಸಿಕ್ತಿದ್ರಷ್ಟೇ. ಈಗ ಹೆಸರು ಕೇಳಿದ್ರು ಕೂಡ ಸಾಧ್ಯ ಅಲ್ಲ, ಕೇಳ್ತಾರೆ ನೀವು ಡೀಟೇಲ್ ಮಾಡಿಸ್ಬೇಕು ಚಿಕ್ಕದಾಗಿ ಮಾಡಿಸೋ ಅವರೇ ಕೇಳ್ಬಿಡ್ತಾರೆ ಮೊದ್ಲೇ. ಇನ್ನು ಪುಣ್ಯಕ್ಕೆ ಸರಿಯಾಗಿ ಮಾಡಿಸೋಕೆ ತಪ್ಪಾಗಿ ಮಾಡಿಸೋಕೆ ಅಂತ ಕೇಳೋದಿಲ್ಲ ಅಷ್ಟೇ. ಅದೊಂದು ದೊಡ್ಡ ಪುಣ್ಯನೇ, ಎಷ್ಟು ಅನ್ಯಾಯ. ನಿಜವಾದ ಅರ್ಥದಲ್ಲಿ ಒಂದ್ ಕಡೆ ವೈದ್ಯರು ಬೈತೇವೆ, ತಪ್ಪಾಗಿ ಆಪರೇಷನ್ ಮಾಡ್ತಾನೆ ಅಂತ ಹೇಳಿ, ತಪ್ಪು ತಪ್ಪ ಮಂತ್ರ ಹೇಳಿದ್ರೆ ಒಂದೇ ರೀತಿ, ಶಸ್ತ್ರಕ್ರಿಯೆ ತಪ್ಪು ಮಾಡಿದ್ರು ಅಷ್ಟೇ, ಶಾಸ್ತ್ರಕ್ರಿಯೆ ತಪ್ಪು ಮಾಡಿದ್ರು ಅಷ್ಟೇ. ಶಾಸ್ತ್ರ ತಪ್ಪಾಗಿ ಉಚ್ಚಾರಣೆ ಮಾಡಿದ್ರೆ ರಾಂಗ್ ಆಪರೇಷನ್ ಇದ್ದಾಗ ಲೆಕ್ಕ, ರಾಂಗ್ ಟೈಪ್ ಆಫ್ ಸರ್ಜರಿ ಇದ್ದಾಗ ಲೆಕ್ಕ. ನಿಜವಾಗಲೂ ಕೂಡ ತಂತ್ರಸಿದ್ಧಿಯಲ್ಲಿ ಎಚ್ಚರ ಇರಬೇಕು. ಯೋಚನೆ ಮಾಡ್ತೇನೆ ಯಾರು ಬೇಡ ನನಗೆ ಅಂತ ಯೋಚನೆ ಮಾಡಿ ದುರ್ವಾಸನ ಕರೆಸಿದ್ದಾರೆ, ಸ್ಪೆಷಲ್ ಆಗಿ ಕರೆಸಿದ್ದಾರೆ. ಅವರ ನೇತೃತ್ವದಲ್ಲಿ ಯಜ್ಞ ಶುರುವಾಗಬೇಕು. ನಡೀತಂತೆ, ಯಜ್ಞ ಮಾಡಲಿಕ್ಕೆ ಭಾರಿ ಉತ್ಸಾಹ ಇವನಿಗೆ. ಹಿಂದಿನ ಕಾಲದ ಯಜ್ಞಗಳು ಅಂದ್ರೆ ಕುಡಿಕೆ ಮಡಿಕೆ ಯಜ್ಞಗಳೆಲ್ಲ, ಅವೆಲ್ಲ ಕೂಡ ಚಿನ್ನ ಗಣದಲ್ಲಿ ಆಗಬೇಕು, ರತ್ನ ವೈಢವ ವೈದ್ಯರುಗಳಲ್ಲಿ ಆಗಬೇಕು. ಅಷ್ಟು ಸಂಪಾದನೆ ಮಾಡಿದ ಅವನು, ಅತ್ಯದ್ಭುತವಾದ ಯಜ್ಞವನ್ನು ಮಾಡಿದ. ದುರ್ವಾಸರ ಮಂತ್ರ ಹೇಳ್ತಿದ್ದಾರೆ, ಯಜ್ಞ ಮಾಡ್ತಿದ್ದಾನೆ, ತುಪ್ಪದ ರಾಶಿ ಸುರಿತಾ ಇದ್ದಾನೆ. ಆ ರೀತಿ ಶುರುವಾದ ಯಜ್ಞ ಒಂದ್ ದಿವಸ ಎರಡು ದಿವಸ ಅಲ್ಲ, ಒಂದೆರಡು ವಾರ ಅಲ್ಲ, ಒಂದೆರಡು ತಿಂಗಳಲ್ಲ, ಒಂದೆರಡು ವರ್ಷ ಅಲ್ಲ, 12 ವರ್ಷ ನಾನ್ ಸ್ಟಾಪ್ ಮಾಡಿದ್ನಂತೆ, 12 ವರ್ಷಗಳ ಕಾಲ ಮಾಡಿದನಂತೆ. ಅಗ್ನಿದೇವರಿಗೆ ಆ ತುಪ್ಪ ತಗೊಂಡು ತಗೊಂಡು ಸುಸ್ತೋಡ ಹೋಗ್ಬಿಟ್ರೆ ತಳ್ಳಿ ಅಂತ ಹೇಳಿ, ಅವತ್ತು ಸ್ವಲ್ಪ ಅಜೀರ್ಣ ಆದಾಗ ಆಯ್ತಂತೆ ಪಾಪ. ಅದರಿಂದ ತುಂಬಾ ಅಜೀರ್ಣ ಆದಾಗ ಆಗ್ಬಿಟ್ಟು ಅದೊಂದು ಕೇಸ್ ಬೇರೆ ಸೇರ್ಕೊಂಡು ಬಲಹ್ರಾಸ ಅಂತ ಶಾಪ ಕೊಟ್ಟಿದ್ದು ಕೇಂದ್ರ ಆ್ಯಡ್ ಆಯ್ತು. ಇದಕ್ಕೆ ಮೇ ಮೂಲತಃ ಅವರು ಅಪೇಕ್ಷೆ ಪಟ್ಟಿದ್ದ ಕಾರಣ ಸೆಕೆಂಡರಿಯಾಗಿ ಇದು ಸೇರ್ಕೊಂಡ್ಬಿಡುತ್ತೆ. ಈಗ ಮೊದಲೇ ಕಾಲವೋ ಮುಚ್ಚಿದ್ರೆ ಹೇಗೆ ಜೊತೆ ಇನ್ನೊಂದು ಬೇರೆ ಪ್ಲಸ್ ಅದೆಲ್ಲ ಸೇರ್ಕೊಂಡಿತ್ತು. ಅದೆಲ್ಲ ಡೈಜೆಸ್ಟ್ ಆಗ್ಬೇಕಾದ್ರೆ ಏನಾಗಬೇಕು, ಈಗ ಚೆನ್ನಾಗಿ ಉರಿಬೇಕು, ಡೈಜೆಸ್ಟ್ ಆಗುತ್ತೆ ಅಂತ ಹೇಳಿ ವ್ಯವಸ್ಥೆ ಮಾಡಿ ಸುಳ್ಳಕ್ಕೆ ಶುರು ಮಾಡಿದ್ದಾರೆ. ಆಗ ಬೆಂಕಿ ಉರಿಲಕ್ಕೆ ಶುರುವಾಯಿತು. ಬೆಂಕಿ ಹತ್ತಿದ ತಕ್ಷಣ ವೇದವ್ಯಾಸರು ಬರೀತಾರೆ, ಪ್ರಾಣಿಗಳಿಗೆ ಎಷ್ಟು ಕಾಳಜಿ ಇರುತ್ತೆ ಉಳಿಸ್ಕೋಬೇಕು ಅಂತ ಹೇಳಿಬಿಟ್ಟು. ಅವಾಗ ಏನ್ ಮಾಡಿದ್ರು ಅಂತ ಗೊತ್ತೇನಲ್ಲ, ಆನೆಗಳಿದ್ದು ಅಂತ ಬೇಕಾಷ್ಟು ಆನೆಗಳಿದ್ದು ಕಾಡಿನಲ್ಲಿ ಆನೆಗಳೆಲ್ಲ ಓದುವಂತೆ ಆರಿಸ್ಬೇಕಲ್ಲ. ಪಕ್ಕದ ಯಮುನಾ ನದಿ ಇದೆ, ಯಮುನಾ ತೀರ ಅದು ಬಂದು ಹೋಗಿ ಸೊಳ್ಳಲ್ಲಿ ನೀರು ತುಂಬಿಕೊಂಡ್ಬಂದು ಆರಿಸ್ತಾ ಇರುತ್ತೆ ಬಂದ್ಬಿಟ್ಟು. ಪಾಪ ನ್ಯಾಚುರಲ್ ಫೈರ್ ಇಂಜಿನ್, ನಮ್ಮ ಆನೆಗಳೆಲ್ಲ ನ್ಯಾಚುರಲ್ ಅದು. ನೀರು ಸೊಳ್ಳಲ್ಲಿ ತುಂಬಿಕೊಂಡ್ಬರು, ಅದು ಒಂದೆರಡ ಸಾವಿರಾರು ಆನೆಗಳು ಹೋಗೋದು ನೀರು ಹೀರ್ಕೊಳ್ಳೋದು. ಹಾಗೆ ಆನೆಗಳು ಬಕೆಟ್ ಕಟ್ಟಲೆ ಹಿಡ್ಕೊಂಡಿರುತ್ತೆ ಒಳಗಡೆ ಬಕೆಟ್ ನೋಡಿದ್ರೆ ಬಿಟ್ಟು ಬಿಟ್ಟರೆ ಬಿದ್ದು ಬಿಡ್ತಾನೆ ಮಾವುತ ಸಿಟ್ಟು ಬಂದ ಏನಾರು ಆನೆ ನೀರು ತಂದು ಏನಾದ್ರು ಮೇಲೆ ಬಿಟ್ಟು ಬಿಟ್ರೆ ತಡ್ಕೊಳಕ್ ಆಗೋದಿಲ್ಲ, ಅಷ್ಟು ಫೋರ್ಸ್ ಆಗಿ ತಲ್ಲುತ್ತೆ ಅದು. ಆರ್ಥಿಕತೆ ಶುರು ಮಾಡಿದ್ವಿ ಒಂದು ಹಿಂದಿನ ಕಾಲದಲ್ಲಿ ಫೈರ್ ಇಂಜಿನ್ ಇತ್ತ ಅಂತ ಯಾರು ಕೇಳಿದ ಉತ್ತರ, ಆನೆಗಳನ್ನ ಟ್ರೈನ್ ಅಪ್ ಮಾಡಿರ್ತಾ ಇತ್ತು. ದೊಡ್ಡ ದೊಡ್ಡದ್ದು ಬೆಂಕಿ ಹತ್ತಿದ್ರೆ ಆನೆಗಳ ಮೂಲಕ ತಂದು ಆರಿಸೋ ಪ್ರಯತ್ನ ಮಾಡ್ತಿದ್ರು. ಮತ್ತೆ ಅದು ಒಳ್ಳೆ ಫೋರ್ಸ್ ಬೇರೆ, ಜೊತೆಗೆ ಕ್ವಾಂಟಿಟಿ ಜಾಸ್ತಿ ಫೋರ್ಸ್ ಜಾಸ್ತಿ ಆಡೋದು ಸಾಧ್ಯವಾಗ್ತಾ ಇತ್ತು. ಹಿಂದೆ ಇಂದ್ರದೇವರು ಮಳೆ ಸುರಿಸಿ ಆರಿಸ್ತಿದ್ರಲ್ಲ, ಆನೆಗಳು ತಮ್ಮ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದು ಜೊತೆಗೆ ಚೆನ್ನಾಗಿ ಕೆಲಸ ಆಗ್ತಿತ್ತು. ಈಗ ಯಥಾಪ್ರಕ ಆನೆಗಳು ಹೋದು ತರ್ತಾ ಇದ್ದಾರೆ, ಆದರೆ ಸಡಿತಾ ಇಲ್ಲ. ಯಾಕೆಂದ್ರೆ ಅರ್ಜುನರ ಬಾಣಗಳ ಬೇರೆ ಸ್ಥಿತಿ ಸೇರ್ತಾ ಇತ್ತು, ಅಗ್ನಿಗೆ ಪ್ಲಸ್ ಪಾಯಿಂಟ್ ಅವೆಲ್ಲ ಕೂಡ. ಆದ್ರೆ ಅಷ್ಟೊತ್ತಿಗೆ ಇಂದ್ರದೇವರು ಸುದ್ದಿ ಹೋಯ್ತು. ತಕ್ಷಣ ಬಂದ್ರು ಅವರು ಮೇಘಗಳನ್ನು ಕಳಿಸಿದ್ರು, ಯಥಾಪ್ರಕಾರ ಹೋಗಿ ಅಂತ ಕಳಿಸಿದ್ರು. ಭಯಂಕರ ಮಳೆ ಶುರುವಾಯಿತು. ಇವತ್ತು ಸ್ವಲ್ಪ ಮಳೆ ಇದೆ, ಇಂದ್ರ ಜ್ಞಾಪಕ ಮಾಡ್ಕೊಳ್ಳೋದಕ್ಕೋಸ್ಕರ ಸಣ್ಣ ಮಳೆಗೆ ಛತ್ರಿ ಹಿಡ್ಕೊಂಡ್ಬಿಡ್ತೇವೆ ನಾವು. ಆದ್ರೆ ಅದು ಸಣ್ಣ ಮಳೆ ಅಲ್ಲ, ಇಂದ್ರದೇವರ ಮಳೆ ಅಂದ್ರೆ ಉಚ್ಚಾಪಟ್ಟೆ ಮಳೆ. ಅದು ಒಂದು ಮಳೆ ಶುರುವಾಯ್ತಂತೆ, ಅರ್ಜುನ ಗಾಬರಿ ಆಗ್ಲಿಲ್ವಂತೆ. ಈಗ ಅರ್ಜುನ ಪರಾಕ್ರಮ ಗೊತ್ತಾಗುತ್ತೆ. ನಾವೇನ್ ಅನ್ಕೋಬಹುದು, ಈಗ ನಮಗೂ ಅಂತ ಗಾಂಡಿವ ಇದ್ದಿದ್ರೆ, ನಮಗೂ ರಥ ಇದ್ದಿದ್ರೆ, ನಮಗೂ ಎಲ್ಲ ಇದ್ದಿದ್ರೆ, ಎಲ್ಲ ಮಾಡಿಕೊಳ್ಳಕ್ ಹೋಗ್ತಿದ್ವಿ, ಹೊರತು ಏನು ಮಾಡಕ್ ಹೋಗ್ತಿದ್ರು. ಮನುಷ್ಯ ಅಂದ್ರೆ ಮಾಡ್ಕೊಂಡ್ಬಿಡ್ತಾರೆ ಅಷ್ಟೇ. ಆದ್ರೆ ಅರ್ಜುನ್ ಯಾಕೆ ಶಕ್ತಿ ಬೇಕು ಅದಕ್ಕೆ, ಎಲ್ಲ ಇದ್ರು ಕೂಡ ಎಲ್ಲರಿಗೂ ಕೊಟ್ಟ ಕೆಲಸ ಮಾಡಕ್ ಬರೋ ಬ್ಯಾಟರಿ ದೊರವರನ್ನು ಸೆಂಚುರಿ ಬರೆಸ್ತಾರ, ಏನೇ ಇಲ್ಲ, ಅದೊಂದು ಸ್ಪೆಷಲ್ ಆಲ್ಟ್ ಅದು. ಒಂದು ಅದೇ ತರಹ ಅರ್ಜುನಿಗೆ ಒಂದು ವಿಶಿಷ್ಟ ಯೋಗ ಇತ್ತು. ಆತ ಎತ್ತರ ಪಾರ್ಥೋ ಧನುರ್ಧರ, ಅರ್ಜುನನಾಗಿ ವಿಶೇಷವಾಗಿ ಕೃಷ್ಣಾನಗರಕ್ಕೆ ಪಾತ್ರನಾಗಿದ್ದ ಪುಣ್ಯಶಾಲಿ, ತಂದೆಯಾದ ಸ್ಕಿಲ್ ಆತನಿಗಿತ್ತು. ಅಷ್ಟು ಬಾಣ ತಗೊಂಡ, ಗಾಂಡಿವ ಹೂಡಿದ. ಗಾಂಡಿವದ ಮತ್ತೊಂದು ಶಕ್ತಿ ಹೇಳ್ತಾರೆ, ಅದಕ್ಕೆ ಹಗ್ಗ ಇತ್ತಲ್ಲ ಅದು ಕಟ್ಟೆ ಆಗ್ತಿದ್ದಿಲ್ಲ, ತುಂಬಾ ಏನಾದ ಕಾರಣ ಕಟ್ಟಾದ್ರೆ ಇಮಿಡಿಯೇಟ್ ಬೆಳೆದು ಬಿಡ್ತಾ ಇತ್ತು, ಬೆಳೆದ್ ಮತ್ತೆ ಅಂಟಿಸ್ಬಿಡೋದು. ಹಾಗೆ ವಿದ್ಯುತ್ ಜಾ ಅಂತ ಕರೆದಿದ್ದ, ಅದು ಎಲೆಕ್ಟ್ರಿಕಲ್ ಎಫೆಕ್ಟ್ ಇತ್ತಂತ. ಅಂಥ ಒಂದು ಹಗ್ಗ ಇದ್ದ ಗಾಂಡಿವ. ಅಷ್ಟು ಚೆನ್ನಾಗಿ ಅರ್ಜುನ ವಿದ್ಯೆ ಗೊತ್ತಿತ್ತು. ಪಡೆಯಲು ಶುರು ಮಾಡಿದ. ಮೊದಲ ಆತ ಮಾಡಿದ ಕೆಲಸ ಅಂದ್ರೆ ಆಕಾಶದೊಳಗೆ ಆ ಗಾಂಡವನ ಎಷ್ಟಿತ್ತಲ್ಲ ಅಷ್ಟಕ್ಕೆ ರೂಫ್ ಹಾಕಿದ್ನಂತ. ಫಸ್ಟ್ ಬಾಣಗಳಿಂದ ರೂಫ್ ಹಾಕ್ತಾನೆ, ಇದು ಆಶ್ಚರ್ಯ ಅಂತ. ಬಾಣಗಳಿಂದ ರೂಫ್ ಮಾಡಿದ್ರೆ 12x12, 12x12 ಇಂಚ್ ಅಲ್ಲ, ಮತ್ತೆ 12 ಇಂಚ್ ಅಡಿಗಳಲ್ಲ, ಅದು ಯೋಜನೆಗಳು. 12 ಯೋಜನೆ ಉದ್ದ, 12 ಯೋಜನೆ ಅಗಲ, ಅಷ್ಟು ದೊಡ್ಡ ರೂಫ್ ನಿರ್ಮಾಣ ಮಾಡಿದ್ದಾನೆ. ಎಷ್ಟು ಫಾಸ್ಟ್ ಆಗಿ ಮಾಡಿರ್ಬೇಕು, ಎಷ್ಟು ಬಾಣ ಬಿಟ್ಟಿರ್ಬೇಕ, ಅಷ್ಟು ಬಾಣ ಬಿಟ್ಟರೆ ಉಪಯೋಗಿಸಲಿಕ್ಕೆ ಬರಬೇಕಲ್ಲ, ಇದ್ರೆ ಉಪಯೋಗ ಪಟ 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 ಹಿಡಿತಾನೆ ಹೊಡೆದನೆ. ಅಷ್ಟು ಬಾಣ ಎಲ್ಲ ಕವರ್ ಆಗಿ ಹೋಯ್ತಂತೆ, ಮೇಲ್ಗಡೆ ಎಲ್ಲ ಪೂರ್ತಿ ಶೆಲ್ಟರ್ ಅದು. ಆಗ ಬಡೆ ಒಂದನಿ ಕೆಳ ಬೀಳಕ್ಕಾಗ್ತಾ ಇಲ್ಲ, ಆರ್ ಸಿ ಸಿ ಹಾಕಿದ್ರೆ ಸೋರ್ತಾ ಇರುತ್ತೆ. ಪಾಪ ಆರ್ ಸಿ ಸಿ ಬದಿಂದ ಸೋರ್ತಾ ಸೋತ್ ಸರ್ಕಾರಿ ಬಿಲ್ಡಿಂಗ್ ಗಳೇ ದೊಡ್ಡ ಸೋರ್ತಿರುತ್ತೆ. ಅಂತ ಹೊತ್ತಿನೊಳಗೆ ಒಂದು ಹನಿ ನೀರು ಬೀಳಕ್ ಸಾಧ್ಯ ಇಲ್ಲ. ಆಗ ಇಂದ್ರದೇವರು ಯೋಚನೆ ಮಾಡ್ತಾರೆ, ಸೈಡ್ ಇಂದ ಹೊಡೆದ್ರೆ, ಸೈಡ್ ಇಂದ ನೀರು ಬಿದ್ದು ಬಿಟ್ರೆ, ಸೈಡ್ ಇಂದ ಜೋರ ಚಿಮ್ಸೆ ಶುರು ಮಾಡಿಬಿಟ್ರೆ, ಅರ್ಜುನ ಮಾಡಿದನಂತೆ ಸೈಡ್ ಎಲ್ಲ ಪ್ಯಾಕಪ್ ಮಾಡಿಬಿಟ್ಟದ್ದು ಇಮಿಡಿಯೇಟ್. ನೆಲದವರೆಗೂ ಒಂದು ಹನಿ ಹೊಡಗೋಗಬಾರ್ದು ನೀರನ್ನು. ಏನು ಸಾಮರ್ಥ್ಯ ಅರ್ಜುನನ ಸಾಮರ್ಥ್ಯ! ಅದಕ್ಕೆ ಕೃಷ್ಣನಿಂದ ಗೀತೆ ಕೇಳೋದು ಸುಮ್ಮನೆ ಬರಲಿಲ್ಲ, ಅಷ್ಟೆಲ್ಲ ಸಿದ್ಧಿ ಪಡೆದ ಮಹಾನುಭಾವ ಪಾತ. ಅದರೊಳಗೆ ಇನ್ನೊಂದು ವಿಶೇಷ ಇದೆ, ಒಳಗೆ ವೀರನಾಮಕ ವಾಯುದೇವರು ಬೇರೆ ಕೂತಿದ್ದಾರೆ, ವಾಯುದೇವರ ಆವೇಶ ಉಂಟು ಆತನಲ್ಲಿ. ಮತ್ತೆ ನರಾವೇಶ ಬೇರೆ ಆತನಿಗಿದೆ. ಈಗ ನರಾವೇಶ ತನ್ನ ದಾನ ಪ್ರತಿಶ್ರವಾತ್ ಸ್ವಸ್ಯಾಪಿ ಚಕ್ರಶ್ಯ ವಿರೋಧ ಮೈಚ್ಛತ್ ಅಂತ ನಿರ್ಣಯ. ನರಾವೇಶ ಇದೆ, ಅನ್ನದಾನ ಬ್ರಾಹ್ಮಣನ ಮಾತು ಕೊಟ್ಟಿದ್ದೇನೆ ಅಂತ ಹಠ ಇದೆ, ಛಲ ಇದೆ, ಜೊತೆಗೆ ಛಲ ಇದೆ, ಕೃಷ್ಣದ ದಯೆ ಇದೆ, ಗಾಂಡಿವ ಇದೆ, ಬತ್ತಳಿಕೆ ಇದೆ, ಬಾಣ ಬಿಡೋ ಸಾಮರ್ಥ್ಯ ಎಲ್ಲ ಉಪಯೋಗಿಸಿಬಿಟ್ಟು ಪೂರ್ತಿ ನಿಲ್ಲಿಸಿಬಿಟ್ಟು ಶರಶಾಲಾಂಚಕಾರ ನಿರ್ಣಯ ಆಚಾರ ಹೇಳ್ತಾರೆ. ಶರಶಾಲಾಂಚಕಾರ ಶೆಲೆ ಬಾಣಗಳಿಂದ ಅಷ್ಟೆಲ್ಲ ಕಟ್ಟಿದಾಗ ಒಂದು ಹನಿ ಒಳಗೊಳ್ಳಲು ಸಾಧ್ಯವಾಗ್ತಾ ಇತ್ತು. ಒಂದು ಪ್ರಶ್ನೆ, ಈಗ ಅಲ್ಲಿ ಪ್ರಾಣಿಗಳನ್ನೆಲ್ಲ ಬಿಟ್ಟುಬಿಟ್ಟು ಬರೀ ಮನ ಸುಳಬಾರದಾಗಿತ್ತೆ ಅಂತ ಕೇಳಿದ್ರೆ, ಇಲ್ಲ, ಹೇಗೆ ತಗೋಬೇಕು ಅಗ್ನಿ ಡೋಸ್ ಅಂದ್ರೆ ಅಲಾಂಗ್ ವಿತ್ ಕಂಟೆಂಟ್ಸ್ ಏನಿತ್ತು ಎಲ್ಲ ತಗೊಂಡ್ಬಿಡ್ಬೇಕು, ಒಂದು ಚೂರು ಬಿಡಾಗಿಲ್ಲ. ಡಾಕ್ಟರ್ ಹತ್ರ ಹೋಗ್ತಾನೆ, ಪಾಪ ನೀವು ಹೇಳಿದ್ದೆ ವಾಸಿ ಆಗಿಲ್ಲ ಅಂತ. ಎಷ್ಟು ತಗೊಂಡಿ ಅಂತ ಕೇಳಿದ್ರೆ, ಮುರಿದು ಎರಡು ಭಾಗ ಮಾಡಿ ತಗೊಂಡೆ ಅಂದ್ರೆ, ಛೇ ಡೋಸ್ ಕಡಿಮೆ ಆಯ್ತು, ಫುಲ್ ಡೋಸ್ ತಗೋಬೇಕಾಯ್ತು ಅಂತ ಹೇಳ್ತಾರೆ. ಫುಲ್ ಡೋಸ್ ತಗೊಂಡ್ರೆ ಮಾತ್ರ ಕೆಲಸ ಮಾಡೋದು. ಬ್ರಹ್ಮದೇವ್ ಹೇಳಿದ್ರೆ ಕಾಂಡವನ್ನ ಆಸ್ ಇಟ್ ಈಸ್ ತಿನ್ನಬೇಕು, ಆ ಯಾವ್ದು ಮಿಸ್ ಆಗಬಾರ್ದು, ಅದರಿಂದ ಏನೇನಿದೆ ಪೂರ್ತಿ ತಿಂದ್ರೆ ಮಾತ್ರ ನಿನಗೆ ವಾಸಿ ಆಗೋದು ಅಂತ ಹೇಳಿದ್ದ. ಅದು ಯಾರು ತಪ್ಪಿಸ್ಕೊಂಡು ಹೋಗಾಗಿಲ್ಲ. ಅರ್ಜುನ್ ಇನ್ನೊಂದು ಕೆಲಸ ಇದೆ, ಈಗ ಮೇಲಿಂದ ಮಳೆ ಬಂದು ಆರಬಾರದು, ಮದ್ದಿಂದ ಯಾರು ತಪ್ಸ್ಕೊಂಡು ಹೋಗ್ಬಾರ್ದು, ಒಂದು ಪ್ರಾಣಿ ಏನೇನು ತಪ್ಸ್ಕೊಳ್ಬಾರ್ದು, ಎಲ್ಲ ಕಡೆಯಿಂದ ಪ್ಯಾಕ್ ಮಾಡಿ ಆ ಕೆಲಸನೂ ಮಾಡಿಬಿಟ್ಟ. ಯಾವ ಒಂದು ನರಪೀಡೆ ಅಲ್ಲ, ಒಂದು ಕ್ರಿಮಿಕೀಟ ಹೊರಗೆ ಹೋಗ್ಬಾರ್ದು ಆ ರೀತಿ ಮಾಡಿಬಿಟ್ಟನಂತೆ. ಆಗ ಇಂದ್ರದೇವರಿಗೆ ಭಾರಿ ಸಿಟ್ಟು ಬಂತು, ತಾವೇ ಎದ್ದು ಬಂದ್ಬಿಟ್ರಂತಾನೆ. ತಾವೇ ಎದ್ದು ಬರ್ತಾರೆ, ಅದು ತಮ್ಮ ಸೈನ್ಯ ಬೇರೆ ಇದೆ, ಸೈನ್ಯ ಸಮೇತ ಬರ್ತಾರೆ. ಈ ಕಡೆ ಕೃಷ್ಣ ಇದ್ದಾನೆ, ಆ ಕಡೆ ಅರ್ಜುನ. ಈ ಕೃಷ್ಣ ಇದ್ಮೇಲೆ ಯೋಚನೆ ಇಲ್ಲ, ಫಸ್ಟ್ ಕ್ಲಾಸ್ ಯುದ್ಧ ನಡೀತಾ ಇದೆ. ಅರ್ಜುನ ಹೊಡಿ, ಅವರು ಹೊಡಿ, ಎಲ್ಲ ನೋಡ್ತಾ ಇದ್ದಾರಂತೆ, ದೇವತೆಗಳು ನೋಡ್ತಾ ಇದ್ದಾರೆ. ಅರ್ಜುನ ಇಂದ್ರದೇವರಿ ಸರಿಸಾಟಿಯಾಗಿ ಯುದ್ಧ ಮಾಡಿಬಿಟ್ಟನಂತೆ, ಕೃಷ್ಣನ ದಯೆ ಇದ್ದಿದ್ದರಿಂದ ಈಕ್ವಲ್ ಈಕ್ವಲ್ ಯುದ್ಧ ನಡೀತಂತೆ. ಇಂದ್ರದೇವರು ಭಾರಿ ಖುಷಿ ಆಯ್ತಂತೆ. ಬ್ರಹ್ಮಾದಿ ದೇವತೆಗಳು ನೋಡಿದರಂತೆ, ಭಲೇ ಅರ್ಜುನ, ನಿನ್ನ ಒಂದು ಅಸ್ತ್ರವಿದ್ಯಾ ಕೌಶಲ ಭಾರಿ ಅಪೂರ್ವ, ನಿನ್ನೊಂದು ಪ್ರಶಸ್ತಿ ಕೊಡ್ತೇವೆ ಅಂತ ಹೇಳಿ ಕೃಷ್ಣ ಅಂತ ನಾಮಕರಣ ಮಾಡಿದಂತೆ. ಅರ್ಜುನಿಗೂ ಕೂಡ ಕೃಷ್ಣ ಶಿಕ್ಷಾ ಪ್ರಕಾರ ಶಾಪ್, ಕೃಷ್ಣ ಅಂದ್ರೆ ಏನು, ಚೆನ್ನಾಗಿ ತನ್ನ ಶಿಕ್ಷಣವನ್ನು ಪಡೆದವನು ಅಂತ. ಆ ಕೃಷ್ಣ ಅಂದ್ರೆ ಸಾಕ್ಷಾತ್ ನಾರಾಯಣ, ಆ ಕೃಷ್ಣನಲ್ಲ, ನಿನಗೂ ಕೃಷ್ಣ ಅಂತ ಬಿರುದು ಬರಲಿ, ಆ ಮೂಲಕ ನಿನ್ನ ಭಾರಿ ವಿದ್ಯಾವಂತ ಜಗತ್ತಿಗೆ ಗೊತ್ತಾಗಲಿ ಅಂತ ಹೇಳಿ ಬ್ರಹ್ಮಾದಿ ದೇವತೆಗಳು ಹರಸಿದರಂತೆ ಅರ್ಜುನನನ್ನ. ಅಷ್ಟು ಚೆನ್ನಾಗಿ ಯುದ್ಧ ಮಾಡ್ತಾ ಇದ್ದ. ಈ ಮಧ್ಯೆ ಇಂದ್ರದೇವರಿಗೆ ಗೊತ್ತಾಯ್ತು, ಅರ್ಜುನ ನಾನೇ, ಕೃಷ್ಣ ಬೇರೆ ಸಪೋರ್ಟ್ ಮಾಡ್ತಿದ್ದಾನೆ, ಇನ್ನು ಎದುರಾಕೊಂಡು ಏನು ಉಪಯೋಗ ಇಲ್ಲ, ಕಾಂಡವನ್ನು ಹೋದ್ರೂ ಪರವಾಗಿಲ್ಲ, ಕೃಷ್ಣನ ವಿರೋಧ ಕಟ್ಟಿಕೊಳ್ಳಲು ತಯಾರಿಲ್ಲ ಅಂತ ಹೇಳಿಬಿಟ್ಟು ಮೆಲ್ಲ ಸ್ಲೋ ಮಾಡಿಬಿಟ್ಟು ಶರಣಾಗತರಾಗಿಬಿಟ್ಟು, ಕೃಷ್ಣ ನಿಜವಾಗಲೂ ನನ್ನ ಪರಮ ಭಾಗ್ಯ ಇದು, ಒಂದು ಮತ್ತೆ ಮತ್ತೆ ನಿನ್ನ ನಮಸ್ಕಾರ ಅಂತ ಹೇಳಿದಾಗ ಕೃಷ್ಣ ಕೇಳಿದಂತೆ, ವರ ಬೇಕಾದ್ರೆ ಕೇಳ್ಕೊಂಡಿ, ನಾನು ಕೊಡ್ತೇನೆ, ವರ ಬೇಕಾದ್ರೆ ಕೇಳ್ಕೊಳ್ಳಿ. ಆಗ ಇಂದ್ರದೇವ್ ವರ ಕೇಳ್ತಾ ಇದ್ದಾರೆ, ಕೃಷ್ಣ ನನ್ನ ಅರ್ಜುನ ನನ್ನದೇ ಅವತಾರ, ಇವತ್ತು ಗೆಲುವು ಬಂತಲ್ಲ ಆತನಿಗೆ, ಯಾವಾಗಲೂ ಗೆಲುವು ಬರ್ತಾ ಇರಬೇಕು, ಅರ್ಜುನ ಎಂದೂ ಸೋಲಬಾರದು, ಸದಾ ಗೆಲುವು ಬರಬೇಕು, ಆಗ ವರ ಕೊಡು ಅಂತ ಕೇಳಿದ್ರು. ಕೃಷ್ಣ ವರ ಕೊಟ್ಬಿಟ್ಟಂತ, ಆಯ್ತು ಇಂದ್ರದೇವರೇ ವರ ಕೊಡ್ತೇನೆ ನಿಮಗೆ, ಗಲಾಟೆ ಮಾಡಿ ವರ ತಗೊಳ್ಳಿ, ಅದು ಬೇರೆ ಜೊತೆಗೆ ಬಾಡ ಗಿಡ ಸಾಕು ಸೋತ ಮೇಲೆ ಸರೆಂಡರ್ ಆಗಿಬಿಟ್ಟು ವರ ಕೇಳು. ಆಗ ಅರ್ಜುನ ಕೃಷ್ಣ ವರ ಕೊಟ್ಬಿಟ್ಟಂತ, ಆಯ್ತು ಇಂದ್ರದೇವರೇ ವರ ಕೊಡ್ತೇನೆ, ಅರ್ಜುನ ಅಜೇಯನಾಗಲಿ, ವಿಶೇಷವಾದ ಕೀರ್ತಿಶಾಲಿಯಾಗಲಿ. ಎಲ್ಲಿವರೆಗೂ ಅಂದ್ರೆ, ನಾನು ಭೂಲೋಕವನ್ನು ಎಲ್ಲಿವರೆಗೂ ಬಿಡದೆ ಇಲ್ಲಿರ್ತೇನಲ್ಲ ಪರಂಧಾಮಕ್ಕೆ ಹೋಗೋವರೆಗೂ, ಅಲ್ಲಿವರೆಗೂ ಅರ್ಜುನ ಅಂದ್ರೆ ಅರ್ಜುನನೇ. ಮುಂದೆ ಅರ್ಥ ಆಯ್ತು ಆ ಯಾಕೆ ಮಾತು ಯಾಕೆ ಹೇಳಿದ ಕೃಷ್ಣ ಅಂತೆ, ನಮಗೂ ಅರ್ಥ ಆಗುತ್ತೆ ಕೊನೆಗೆ ಮಹಾಭಾರತ ಬರೋತಿ ಅರ್ಥ ಆಗುತ್ತೆ. ಕೃಷ್ಣ ವರ ಕೇರ್ಫುಲ್ ಆಗಿ ವರ ಕೊಟ್ಟಿದ್ದಾರೆ, ಸುಮ್ಮನೆ ಕೊಟ್ಟಿಲ್ಲ, ನಾನು ಎಲ್ಲಿವರೆಗೂ ಈ ರೂಪದಿಂದ ಭೂಮಂಡಲದಲ್ಲಿ ಕಾಣಿಸ್ಕೊತಾ ಇರ್ತೇನೆ, ಅಲ್ಲಿವರೆಗೂ ಅರ್ಜುನನ ಯಾರೋ ಗೆಲ್ಲೋದಿಲ್ಲ, ಇಷ್ಟು ಹೇಳಿ ವರ ಕೊಟ್ಟರಂತೆ. ಇದ್ದರೆ ಭಾರಿ ಖುಷಿಯಿಂದ ಹೊರಟೋಗ್ಬಿಟ್ರು, ವರ ಯಾವ ಎಲ್ಲಿವರೆಗೂ ನಡೆಯುತ್ತೋ ಅಂತ ನಮಗೆ ಭಾಳ ಅರ್ಥ ಆಗುತ್ತೆ. ಆಮೇಲೆ ಒಂದೊಂದೇ ಕೆಲಸ ನಡೀತಾ ಇದೆ, ದೇವತೆಗಳು ಹೊರಟೋಗಿದ್ದಾರೆ, ಕಾಂಡವನ ಉರಿತಾ ಇದೆ, ಯಾರು ತಪ್ಪಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ, ಇನ್ನು ಸಮಸ್ಯೆನೂ ಅರ್ಜುನನಿಗೆ ಇಲ್ಲ. ಆಗ ಅಷ್ಟ ಗಲಾಟೆಯೊಳಗೆ ಎಲ್ಲ ಸುಡದೇ ಆರು ಜನ ಮಾತ್ರ ಉಳ್ಕೊಂಡ್ರು ಅಂತ ಹೇಳ್ತಾರೆ, ಆರು ಜನ ಮಾತ್ರ ಉಳ್ಕೊಂಡ್ರಂತೆ ದೊಡ್ಡ ಪವಾಡವಾಗಿ ಹೋಯ್ತು. ಆರು ಜನ ಉಳ್ಕೊಳ್ಳೋದಕ್ಕೆ ಏನು ಕಾರಣ ಅಂದ್ರೆ, ನಾಲ್ಕು ಉಳ್ಕೊಂಡಿದ್ದು ಪಕ್ಷಿಗಳು, ನಾಲ್ಕು ಪಕ್ಷಿಗಳು ಉಳ್ಕೊಂಡ್ಬಿಟ್ಟು, ಪಕ್ಷಿಗಳನ್ನ ಯಾರು ಸುಡಲಿಲ್ಲ ಅಂದ್ರೆ ಅಗ್ನಿನೇ ಸುಡಲಿಲ್ಲ ಅಂತ ಬಿಟ್ಟುಬಿಟ್ಟಿದ್ದ ಪಕ್ಷಿಗಳನ್ನ, ಅಲ್ಲಿ ಲಕ್ಷಾಂತರ ಪಕ್ಷಿಗಳಿದ್ದು ಎಲ್ಲ ಸುಟ್ಟಾಕ್ಬಿಟ್ರು, ನಾಲ್ಕು ಮಾತ್ರ ಉಳ್ಕೊಂಡು ಬಂದ್ರು. ಆ ನಾಲ್ಕು ಪಕ್ಷಿಗಳನ್ನ ಯಾತಕ್ಕೆ ಅಗ್ನಿದೇವರು ಸುಡಲಿಲ್ಲ ಅಂದ್ರೆ, ಅಗ್ನಿದೇವರನ್ನ ಪಕ್ಷಿಗಳು ಸ್ತೋತ್ರ ಮಾಡಿದ್ವಂತೆ, ವೇದ ಮಂತ್ರಗಳಿಂದ ಸ್ತೋತ್ರ ಮಾಡಿದ್ವಂತೆ, ಅಯಮಗ್ನೇ ಜರಿತ ಇತ್ಯಾದಿ ವೇದ ಮಂತ್ರಗಳಿಂದ ಸ್ತೋತ್ರ ಮಾಡಿ ತುಂಬಾ ಖುಷಿ ಆಯ್ತಂತೆ. ಈ ಬದಿಕಳ್ಳಿ ಹೋಗೋದು ಬಿಟ್ಟು ಕಳಿಸಿಬಿಟ್ರೆ, ಇದೊಂದು ಹೊಸ ವಿಷಯ, ಪಕ್ಷಿ ಉಳ್ಕೊಂಡ್ವಲ್ಲ ಏನು ಆಶ್ಚರ್ಯ, ಅದಕ್ಕೆ ವೇದ ಮಂತ್ರ ಹೇಳಿದ್ದೇ ಕಾರಣ. ಪಕ್ಷಿಗಳಿಗೆ ವೇದ ಮಂತ್ರ ಬರ್ತಿತ್ತ ಅಂತ ಕೇಳಿದ್ರೆ ಬರ್ತಿತ್ತು, ಯಾಕೆ ಅಂದ್ರೆ ಅವ್ರ ಅಪ್ಪ ಹಾಗೆ ತಯಾರು ಮಾಡಿದ್ರಂತೆ. ಬರೀ ಪಕ್ಷಿಗಳಲ್ಲವು, ಒಬ್ಬ ಋಷಿಯ ಮಕ್ಕಳು ಅವರಿಷ್ಟು ಕೂಡ. ಮಂದಪಾಲ ಅಂತ ಒಬ್ಬ ಮುನಿ, ಆ ಮುನಿಗೆ ಭಾರಿ ಮೋಕ್ಷ ಸಾಧನೆ ಬಗ್ಗೆ ಅಪೇಕ್ಷೆ, ಕೊನೆಗೆ ದೇವರು ಪ್ರತ್ಯಕ್ಷರಾಗಿಬಿಟ್ರು, ಭಾರಿ ಸಂಪಾದ ಕುಸುಕವಾಗಿ ಬಿಡ್ತು, ಮೋಕ್ಷಕ್ಕೆ ಹೋಗಬೇಕು ಅಂತ ತಯಾರಿ ಮಾಡ್ಕೊಂಡ್ಬಿಟ್ಟ. ಹೋಗ್ತಾ ಇದ್ದಾರೆ, ಗೇಟ್ ಓಪನ್ ಆಗಲಿಲ್ಲ, ಯಾಕೆ ಅಂತ ಕೇಳಿದ್ರು. ನಿನಗೆಲ್ಲ ಆಗಿದೆ, ನಿನ್ನ ಮಕ್ಕಳಿಲ್ಲ, ಅದಕ್ಕೋಸ್ಕರ ಇದು ವೈಕುಂಠದ ಬಾಲ್ ತೆಗೆಯೋದಿಲ್ಲ ಅಂತ ಹೇಳ್ಬಿಟ್ಟು, ಯಥಾ ಪ್ರಕಾರ ಭಾರಿ ಡೇಂಜರಸ್ ಸ್ಟೇಟ್ಮೆಂಟ್, ಮಕ್ಕಳಿಲ್ಲದೆ ವೈಕುಂಠ ಇಲ್ಲ ಅಂತ ಹೇಳಿ. ಮಕ್ಕಳಿದ್ದವರಿಗೆ ಇಲ್ಲಿ ಮನೆಯಲ್ಲೇ ಜಾಗ ಇಲ್ಲ, ವೈಕುಂಠದಲ್ಲಿ ಏನ್ ಜಾಗ ಸಿಗ್ಬೇಕು, ಎಷ್ಟೋ ದಿವಸ ಐವತ್ತಿನ ದಿವಸ ವೈಕುಂಠ ಕೊಡಿಸೋ ಮಕ್ಕಳು ಬೇಡ, ಮನೆಯಲ್ಲಿ ಇಟ್ಕೊಳ್ಳೋ ಮಕ್ಕಳು ಸಿಕ್ಕರೆ ಸಾಕಾಗಿದೆ ಪಾಪ. ಆದರೆ ಅಲ್ಲಿ ನೋಡಿದ್ರೆ ವೈಕುಂಠ ಬಾಯಿಲ ತೆಗೆದಿಲ್ಲಾದ್ರೆ ಏನ್ ಮಾಡ್ಬೇಕು ಅದಕ್ಕೆ? ಆಗ ಹೇಳಿದ್ರಂತೆ, ಎಲ್ಲರಿಗೂ ಪ್ರಶ್ನೆ ಅನ್ವಯಿಸೋದಿಲ್ಲ, ಹಿಂದೆ ತುಂಬಾ ಸತ್ಯ ಮಾತನ್ನು ಹೇಳಿದೆ, ಮಕ್ಕಳಿಗೆ ಮೋಕ್ಷಕ್ಕೆ ಮಕ್ಕಳು ಬೇಕಾಗಿಲ್ಲ, ಜ್ಞಾನ ಬೇಕು ಅಂತ ಶಾಸ್ತ್ರ ಹೇಳಿದರು. ನಹಿ ಜ್ಞಾನ ಏನ ಸದೃಶಂ ಪವಿತ್ರ ವಿಹವಿದ್ಯತೆ, ಇದು ಸಿದ್ಧಾಂತ ಇದೆ. ಮತ್ತಿದ್ ಯಾಕೆ ಹೇಳಿದ್ರು ಅಂದ್ರೆ, ಮಂದಪಾಲ ಮುನಿಗೆ ಕೆಲವು ಮಕ್ಕಳನ್ನ ಪಡೆದೆ ಹೋಗ್ತಕ್ಕಂತ ಒಂದು ಪ್ರಾರಬ್ಧ ಇತ್ತವ್ರಿ ಪಾಪ, ಅದ್ರ ಮುಗಿಸ್ದೆ ಹೋದ್ರೆ ಬೆಡ್ ಡ್ಯೂ ಇರ್ತಾಗಿರ್ತಿತ್ತು, ಅದನ್ನ ಹುಟ್ಟು ಮುಗಿಸ್ಬೇಕಾಗಿತ್ತು, ಅದಕ್ಕೆ ನೀವು ಹೋಗಿ ಮಕ್ಕಳನ್ನ ಪಡೆದು ಬನ್ನಿ, ಅವ ನಿಮ್ ಬಾಗಿಲು ತೆಗಿತೇವೆ ಅಂತ ಹೇಳಿದ್ರು. ಆಗ ಕಷ್ಟ ವಾಪಸ್ ಬಂದ್ರು, ಅವರಿಗೆ ಅರ್ಜೆಂಟ್ ಮೋಕ್ಷಕ್ಕೆ ಹೋಗ್ಬೇಕು ಅಂತ ಅಪೇಕ್ಷೆ, ಇನ್ನು ಮದುವೆಯಾಗಿ ಸಂಸಾರ ಮಾಡಿ ಮಕ್ಕಳನ್ನು ಪಡೆದು ಎಲ್ಲಿವರೆಗೆ ಕಾಯ್ಬೇಕು ನಾನೀಗ ಅಂತ ಯೋಚನೆ ಮಾಡಿ ಬಹಳ ಬುದ್ಧಿವಂತಿಕೆ ಮಾಡಿದ್ರಂತೆ. ಫಾಸ್ಟ್ ಆಗಿ ಮಕ್ಕಳು ಹೇಗೆ ಹುಡುತಾರೆ ಅಂತ ಯೋಚನೆ ಮಾಡಿದರೆ, ಇದೊಂದು ಮಹಾಭಾರತದ ಅನೇಕ ಮುಖದ ಹಿರಿಮೆ ಅದು. ಅದಕ್ಕೆ ಮಹಾಭಾರತವನ್ನು ವಿಶ್ವಕೋಶ ಅಂತ ಕರೀತಾರೆ, ಅದರ ಕಾನ್ಸೆಪ್ಟೇ ಬಹಳ ವಿಚಿತ್ರವಾದದ್ದು. ಬಲು ಬೇಗ ಮಕ್ಕಳನ್ನು ಹೇಗೆ ಪಡಿಬೇಕು ಯೋಚನೆ ಮಾಡ್ತಾರೆ. ಪಕ್ಷಿಗಳಿಗೆ ಬೇಗ ಮಕ್ಕಳಾಗತ್ತೆ ಅಂತ ಗೊತ್ತಾದ್ರೆ ಪಕ್ಷಿನ ಮದುವೆ ಆದ್ರಂತ ಅವರು ತಮಾಷೆ ಅಂತ ಕೇಳಿದ್ರೆ ಒಂದು ಪಕ್ಷಿಯಲ್ಲಿ ಮಕ್ಕಳನ್ನ ಪಡೆದ್ರೆ ಆಗ ಹುಟ್ಟಿದ್ದು ನಾಲ್ಕು ಮಕ್ಕಳು ಹುಟ್ಟಿದ್ರು ಜರಿತಾರಿ ಮದರ ನಾಲ್ಕು ಪಕ್ಷಿಗಳು. ಆ ಪಕ್ಷಿಗಳನ್ನು ಹುಟ್ಟಿಸಿದ್ರಲ್ಲ ಏನ್ ದೇವರ ಸಂಕಲ್ಪ ನೋಡಬೇಕು, ಅವ್ರ ಉದ್ದೇಶ ಏನಿತ್ತು ಮಕ್ಕಳನ್ನ ಪಡೆದಷ್ಟು ಹೋಗ್ಬೇಕು ಅಂತೇಳಿ. ದೇವರ ಸಂಕಲ್ಪ ನೋಡಿದ್ರ ಮಕ್ಕಳನ್ನ ಪಡೆದ್ರಲ್ಲ ಅಭಿಮಾನ ಶುರುವಾಗ್ಬಿಡುತ್ತಂತಾಗ್ಲೇನೆ ಓ ನನ್ನ ಮಕ್ಕಳು ಅಂತ ಶುರುವಾಯ್ತಾರೆ. ಹೇಗೆ ಅಟ್ಯಾಚ್ಮೆಂಟ್ ಕ್ರಿಯೇಟ್ ಆಗುತ್ತೆ ಅದು ಏನೋ ಅಂತಿರ್ತಾನೆ, ಅದನ್ನು ಪ್ರಾಕ್ಟಿಕಲಿ ನಡೆಯೋದೇ ಬರೆಯೋದು. ಸೀಟ್ ಮೇಲೆ ಕೂತ್ರೆ ನನ್ನ ಸೀಟ್ ಒಂದು ಶುರು ಮಾಡಿಬಿಡ್ತಾನೆ, ನನ್ನ ಮಕ್ಕಳನ್ನ ಬಿಡ್ತಾನ. ಬಸ್ಸಲ್ಲಿ ಕೂತಿರ್ತಾನೆ ನನ್ನ ಸೀಟು ಈ ಬರೆದಿರುತ್ತ ಬೋರ್ಡ್ ಅದ್ರ ಮೇಲೆ ಕೂತ್ಮೇಲೆ ತನ್ನ ಸೀಟು ಅದು ಇಮ್ಮಿಡಿಯೇಟ್ ಪರಮಾತ್ಮ ಅಟ್ಯಾಚ್ಮೆಂಟ್ ಸೃಷ್ಟಿ ಮಾಡ್ತಾನೆ. ಅಭಿಮಾನ ಅಂದ್ರೆ ಅಂಥದ್ದು, ನನ್ನ ಮಕ್ಕಳು ಪಾಪ ನಾನು ಹೋಗ್ಬಿಟ್ರೆ ಎಷ್ಟು ಕಷ್ಟ ಆಗುತ್ತೆ ಬದುಕೋದಕ್ಕೆ ಇವಕ್ಕೆ ಅಂತ ಯೋಚನೆ ಮಾಡಿಬಿಟ್ಟು ಹೋಗಬೇಕು. ಅದು ಬೇರೆ ಬಿಟ್ಟಿಲ್ಲ ಮನಸ್ಸಿನೊಳಗೆ, ಇವ ಅನಾಥರನ್ನು ಮಾಡಿ ಹೋಗಬಾರದು ಮಕ್ಕಳನ್ನು, ಅದು ವ್ಯವಸ್ಥೆ ಮಾಡಬೇಕು. ತಂದೆ ತಾಯಿಗೆ ಜವಾಬ್ದಾರಿ ಇದೆ, ಆ ಮಕ್ಕಳು ಸುರುಗಾ ಬದುಕೋಬೇಕು, ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ರೆ ಅವರು ಉಪಾಯ ಹೊಡಿತಾರೆ. ವೇದ ಮಂತ್ರ ಹೇಳಿಕೊಟ್ರೆ ಎಲ್ಲಾರು ಬದುಕೋತಾರೆ ಅಂತ ವೇದ ಮಂತ್ರ ಹೇಳಿಕೊಟ್ಬಿಟ್ರೆ ನಿಜವಾಗ್ಲೂ ಕೂಡ ನಮ್ಮ ತಿಳ್ಕೊಂಡು ವೇದ ಮಂತ್ರ ಹೇಳಿದ್ರೆ ಭಿಕ್ಷೆ ಬಿಡಬೇಕಾಗ್ತದೆ ಅಂತ ಹೇಳಿ ತಪ್ಪು. ವೇದ ಮಂತ್ರ ಹೇಳಿದ್ರೆ ಎಂದೂ ಭಿಕ್ಷೆ ಹಾಕಬಹುದೇ ಹೊರತು ಬೇಡಬೇಕಾಗೋದಿಲ್ಲ. ವೇದ ಮಂತ್ರಕ್ಕಂತ ಸಿದ್ಧಿ ಇದೆ. ನಾಲ್ಕು ಪಶು ಪಕ್ಷಿ ಮಕ್ಕಳು ಅವರಿಗೆಲ್ಲ ವೇದ ಪಾಠ ಹೇಳಿಕೊಟ್ರಂತಪ್ಪ. ಇದೆಲ್ಲ ಬ್ರಹ್ಮಸೂತ್ರಗಳಲ್ಲಿ ಬರುತ್ತೆ. ದೃಶ್ಯಂತೇಹಿ ಜರಿತಾರಿಯಾದಯ ಆಚಾರ್ಯರ ಭಾಷ್ಯ ಆಗಬಹುದು. ನಾಲ್ಕು ಪಕ್ಷಿಗಳಿಗೆ ವೇದಾಧ್ಯಯನವನ್ನು ಮಾಡಿಸಿ ಅಲ್ಲಿಂದ ವೈಕುಂಠಕ್ಕೆ ಹೊರಟ್ರಂತ ಮೇಡಮ್. ಇಲ್ಲಿ ನಾಲ್ಕು ಪಕ್ಷಿಗಳು ಅಲ್ಲಿ ವಾಸ ಮಾಡಿಕೊಂಡು ಬಾಬು ಗೂಡು ಕರ್ಕೊಂಡು ವಾಸ ಮಾಡ್ತಾ ಇದೆ. ಋಷಿಗಳ ಮಕ್ಕಳು ವೇದ ಎಲ್ಲ ಬರ್ತಾ ಇದೆ, ಆದರೆ ಪಕ್ಷಿಗಳಾದ್ರಿಂದ ಅಲ್ಲೇ ವಾಸ ಮಾಡಿಕೊಂಡಿದ್ರು. ಬೆಂಕಿ ಸುಡ್ತಾ ಇದೆ, ಆ ಯೋಚನೆ ಮಾಡಿದ್ರಂತೆ ಏನು ಗಾಬರಿ ಆಗಲಿಲ್ಲ. ಅವರು ಅಪ್ಪ ಹೇಳ್ಕೊಟ್ಟ ವೇದ ಮಂತ್ರ ಇತ್ತಲ್ಲ ಅದನ್ನ ಹೇಳಿಬಿಟ್ರಂತೆ ಅಗ್ನಿ ಶಾಂತ ಆಗ್ಬಿಡ್ತಾ ಅವ್ರ ಪಾಲಿ ಏನು ಆಗಲೇ ಇಲ್ಲ. ವೇದ ಮಂತ್ರಗಳ ಸಿದ್ಧ ರಾಯರ ಕಥೆಯಲ್ಲಿ ಕೇಳಿದ್ದೇವಲ್ಲ, ಗಂಧತೆ ಅಗ್ನಿ ಸೂಕ್ತ ಹೇಳಿದ್ರೆ ಗಂಧ ಹೇಳಿದ್ರೆ ಬೆಂಕಿ ಇದ್ದು ಸುಡುತ್ತಿತ್ತು. ಅದು ಒಂದು ಅದೇ ಸ್ತೋತ್ರ ಮಾಡಿಬಿಟ್ರೆ ತಣ್ಣಗಾಗಿಬಿಡತ್ತೆ. ಸ್ತೋತ್ರ ಮಾಡಿದ್ರೆ ತಣ್ಣಗಾಗತ್ತೆ, ಇಲ್ಲದೆ ಅವರು ಸುಟ್ಟು ಬಿಡುತ್ತೆ. ಅವ್ರು ಸ್ತೋತ್ರ ಮಾಡಿದ್ರೆ ಫಲ ಅಗ್ನಿ ಸುಡಲೇ ಇಲ್ಲ ಅವರನ್ನ. ಈ ಮನುಷ್ಯ ಫೈರ್ ಪ್ರೂಫ್ ಆದಕ್ಕಾರೆ ಏನ್ ಮಾಡ್ಬೇಕು ಅಂದ್ರೆ ವೇದ ಮಂತ್ರ ಹೇಳಿ ಅಂತ ಹೇಳ್ತಾರೆ. ವೇದ ಮಂತ್ರಗಳು ಹೇಳಿ ಸಕಲ ಸಿದ್ಧಿ ಕೊಡುತ್ತೆ ವೇದ ಮಂತ್ರ ಅಂತ ಹೇಳಿ. ನಮ್ಮ ಜನ ಗೊತ್ತಿಲ್ಲ, ಪುರುಷ ಸೂಕ್ತ ಹೇಳಿ, ಅಂಬರಣಿ ಸೂಕ್ತ ಹೇಳಿ, ಸ್ತ್ರೀ ಸೂಕ್ತ ಹೇಳಿ, ಸಶಾಖ ಅಧ್ಯಯನ ಮಾಡಿ ವೇದ ಮಂತ್ರವನ್ನು ತಿಳ್ಕೊಳ್ಳಿ. ಆ ಮಂತ್ರ ಶಕ್ತಿಯನ್ನು ಯಾವುದು ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಯಾವ ಯಂತ್ರ ಅದರ ಮುಂದೆ ಇಲ್ಲ. ಅಷ್ಟು ಶಕ್ತಿ ವೇದ ಮಂತ್ರಗಳಿಗುಂಟು. ಗಾಯತ್ರಿ ಮಂತ್ರ ಇದೆಯಲ್ಲ ಕೊನೆ ಪಕ್ಷ, ಪ್ರತಿನಿತ್ಯ ಮೂರೊತ್ತು ಸಂಧ್ಯಾವನ್ನ ಕಾಲಕ್ಕೆ ಹೇಳಿ ಎಷ್ಟು ಸಿದ್ಧಿ ಬರುತ್ತೆ ಗೊತ್ತಾಗ್ತದೆ. ವಾಕ್ ಸಿದ್ಧಿ ಬಂದ್ಬಿಡುತ್ತೆ ಅವನಿಗೆ. ಬದುಕಲಿ ಅಂದ್ರೆ ಬದುಕು ಹೋಗ್ತಾನೆ ಅನ್ಸ್ಕೊಂಡು, ಸಾಯಿಲ ಅಂದ್ರೆ ಸತ್ತ ಹೋಗ್ತಾನೆ ಅಂತ ಒಂದು ಶಕ್ತಿ ಬರುತ್ತೆ. ಗಾಯತ್ರಿ ಮಂತ್ರ ಅಂದ್ರೆ ನಾರಾಯಣಾಸ್ತ್ರ ಇದ್ದ ಹಾಗೆ. ನಮ್ಗೆ ಸಂಧ್ಯಾನ್ಯ ಮಾಡಿ ಜನ ಗೊತ್ತಿಲ್ಲ, ಹೇಳಿ ಅಂತ ಹೇಳೋರು ಗೊತ್ತಿಲ್ಲ. ಹಾಗಾಗಿ ಬಿಟ್ಟಿದೆ ಸಂಧ್ಯ ಉಪನಯನ ಮಾಡಿಬಿಟ್ಟು ಸಂಧ್ಯಾನ್ಯ ಮಾಡ ತಪ್ಪದೇನೆ, ಏನು ಬೇಕು ಕೂತಲ್ಲೇ ಸಿಗುತ್ತಾ ಇತ್ತೋ ಇಲ್ಲೋ. ಆ ವಿಶ್ವಾಸ ಬೇಕು ನಮಗೆ. ಇವತ್ತು ಯಾವ ಕೆಲಸಕ್ಕೂ 100% ಅಶ್ಯೂರೆನ್ಸ್ ಯಾವ್ದಾವ್ದು ಕೊಡೋದಿಲ್ಲ. ಆದ್ರೆ ವೇದ ಮಂತ್ರಿಗೆ ಶಕ್ತಿ ಇದೆ, ವಿಷ್ಣು ಸಹಸ್ರನಾಮಕ ಶಕ್ತಿ ಇದೆ, ಭಗವದ್ಗೀತೆಗಿದೆ. ಅದನ್ನ ಹೇಳ್ಕೊಡಿ ಎಂದವನು ಬೀದಿ ಬೀಳೋದಿಲ್ಲ, ಅಲ್ಲ ಅವನ ಹತ್ರ ಇದ್ದೋಡು ಬೀದಿ ಬೀಳೋದಿಲ್ಲ, ಅಷ್ಟು ಮೇಲೆ ಬರ್ತಾನೆ ಮನುಷ್ಯ. ಆ ತಂದೆ ಮಾಡಿದ ಆ ಮಂದಪಾದ ಋಷಿಯ ಕಥೆ ಬಹಳ ಮನೋಜ್ಞವಾದ ಕಥೆ. ಆ ಪಕ್ಷಿಗಳು ಹೇಳಿದವು ಸುಖವಾಗಿ, ಅವು ಮಂತ್ರ ಹೇಳಿ ಪಾರಾಗಿಬಿಟ್ಟು. ನಾಲ್ಕು ತರದ ಕಥೆ ಮುಗೀತೀಗ. ಇನ್ನೊಬ್ಬ ವ್ಯಕ್ತಿ ಅಶ್ವಸೇನ ಅಂತ ಒಬ್ಬ ಹಾವು. ಆ ಹಾವು ತಕ್ಷಕನ ಮಗ. ಆ ಹಾವು ಏನ್ ಮಾಡುತ್ತಂತೆ, ಹಾವು ತಕ್ಷಕ ಅಲ್ಲಿಲ್ಲ, ಹಾವಿದೆ, ಹಾವಿನ ತಾಯಿ ಇದೆ. ತಕ್ಷಕನ ಹೆಂಡತಿ ಇದ್ದಾರೆ, ಅಶ್ವಸೇನಾನ ಮಗ ಇದ್ದಾನೆ. ಅವರಿಬ್ರು ಯೋಚನೆ ಮಾಡ್ತಾ ಇದ್ದಾರೆ ಏನ್ ಮಾಡಿ ಹೇಗೆ ಉಳ್ಕೋಬೇಕು ನಾವೀಗ ಅಂತ ಪ್ಲಾನ್ ಮಾಡ್ತಾರೆ. ಸ್ವಲ್ಪ ಕ್ರಿಕೆಟ್ ಅಪ್ರೋಚ್ ಅವರಿಬ್ರಿಗೂ ಕೂಡ. ಅವ್ರು ಯೋಚನೆ ಮಾಡ್ತಾರೆ, ನಾವು ಏನಾದರೂ ಮಾಡಿ ಇಲ್ಲಿಂದ ಹೊರಗೆ ಹೋಗ್ಬೇಕು. ನೋಡ್ತಾರೆ ಅರ್ಜುನ ಯಾರಾದರೂ ತಪ್ಸ್ಕೊಂಡ್ರೆ ಅರ್ಜುನ ಹೊಡಿತಾ ಇರ್ತಾರೆ. ಮತ್ತೆ ತಪ್ಸ್ಕೊಂಡೋಗ ಕೃಷ್ಣ ತೋರಿಸ್ತಾ ಇರ್ತಾರೆ, ಅದು ಬೇರೆ ಡೈರೆಕ್ಟ್ ನೋಡಿ ಅವ್ರು ಹೋಗ್ತಾ ಇದ್ದಾರೆ ತೋರಿಸ್ತಿರ್ತಾರೆ, ಅರ್ಜುನ ಹೊರದಾಕ್ ಬಿಡ್ತಾ ಇರ್ತಾರೆ. ಹೇಗೆ ತರ್ಸೋಗಿ ಇವ್ರಿಬ್ರ ಕೈಯಿಂದ ಅಂತ ಪ್ಲಾನ್ ಮಾಡಿಬಿಟ್ಟು ಅವ್ರ ಮಗನೇ ಹೇಳಿಲ್ಲಂತೆ, ನೋಡಯ್ಯ ನೀನು ನುಂಗಿಬಿಡ್ತೇನೆ ನಾನು ಅಂತ ಹೇಳ್ತಾರೆ. ಹಾವಿಗೆ ನುಂಗದೇನು ಹೊಸ ವಿಚ ಬಲಿಷ್ಠ ನುಂಗ್ತಾನೆ ಪಾಪ, ಹಾಲ್ಯಾಕ್ ನುಂಗಬಾರದು. ಹಾವು ನುಂಗೋ ಅಭ್ಯಾಸ ಆಗಿತ್ತು ಅದಕ್ಕೆ. ನೀನು ನುಂಗಿಬಿಡ್ತೇನೆ ನಾನೀಗ, ಹಿಂದೆ ಮುಂದಾಗೆ ನುಂಗ್ತೇನೆ ಅಂತ ಹೇಳ್ತಾರೆ. ಮೊದಲು ತಲೆ ಹೊಳೆ ನುಂಗ್ತೇನೆ, ಸೊ ನನ್ನ ಪಾರಾಯಲ್ಲಿ ತಲೆ ಬರುತ್ತೆ, ನನ್ನ ತಲೆಯಿಂದ ಬಾಲ ಉಳಿಯುತ್ತೆ, ಆ ತರ ನುಂಗಿಬಿಡ್ತೇನೆ. ನನ್ನ ವಿಷದ ಜ್ವಾಲೆಗಳಿಂದ ಅರ್ಜುನ ಹಾಕಿದಂತಹ ಶರಪ್ ಶಾಲೆಯನ್ನ ನಾನು ತುಂಡು ಮಾಡುತ್ತೇನೆ, ಜೋರ ಹೊರಗೆ ಹಾರಿಬಿಡ್ತೇನೆ, ದೂರಕ್ಕೆ ಹೋಗಿ ಬಿದ್ದು ಬಿಡ್ತೇನೆ. ಯಾರು ನೋಡ್ಲಿಲ್ವೋ ನಮ್ಮ ಪುಣ್ಯ, ಇಬ್ರು ಮೆಲ್ಲ ಮತ್ತೆ ಉಗುಳುತ್ತೇನೆ, ಇಬ್ರು ಹೊರಗೆ ಜೊತೆಗೆ ಹೋಗಿಬಿಡೋಣಂತೆ. ಅಕಸ್ಮಾತ್ ನೋಡಿದ್ರೆ ನನ್ನ ತಲೆ ಕತ್ತರಿಸ್ತಾರೆ, ನಾನು ಸತ್ತು ಹೋಗಿಬಿಡ್ತೇನೆ. ನಿನ್ನ ತಲೆ ಹೋಗೋದಿಲ್ಲ, ನಿನ್ನ ಬಾಲ ಇರುತ್ತೆ ನೋಡು, ನಿನ್ನ ಬಾಲ ಹೋಗುತ್ತೆ, ನಿನ್ನ ತಲೆ ಉಳ್ಕೊಳ್ಳುತ್ತೆ, ನೀನು ಉಳ್ಕೊಂಡು ಸ್ವಲ್ಪ ಸೇಡು ತೀರಿಸಿಕೊಂತ ತಾಯಿ ಹೇಳಿ ಪ್ಲಾನ್ ಮಾಡಿ ನಿಂಗೆ ಹಾರಿಬಿಟ್ಟು. ಎಂತ ಸ್ಕಿಲ್ ಉಪಯೋಗಿಸ್ತಾರೆ ಅದನ್ನ ನೋಡ್ಬೇಕು. ಚಿನ್ನ ಸಾಗಾಟ ಮಾಡಿ ತಿಂದು ನುಂಕೊಂಡು ಹೋಗ್ತಾರೆ ನೋಡಿ, ಆ ಟೈಪ್ ಕಳ್ಳಸಾಗಣೆ ಮಾಡೋ ಜನಗಳು ಎಷ್ಟು ಮೋಸ ಮಾಡಲಿಕ್ಕೆ ಕಲಿತಾರಲ್ಲ. ಈಗ ಎಲ್ಲಿಂದ ಕಳ್ಳಸಾಗಣೆ ಹೊರಗೆ ಹೋಗ್ಬೇಕು ಅವಳಿಗೆ ಅಂತ ಪ್ಲಾನ್ ಮಾಡಿದ ತಕ್ಷಣ ಒಪ್ಪಿಕೊಂಡಂತೆ ಅಶ್ವಸೇನ ನುಂಗಿಬಿಟ್ಟಿದ್ದಾಳೆ. ಅದು ತನ್ನ ವಿಷಜ್ವಾಲೆಯಿಂದ ಕಟ್ ಮಾಡಿದರೆ ಅದು ಓಪನ್ ಆಯ್ತು, ಅಲ್ಲಿಂದ ಜೋರಾಗಿ ಹಾರಿಲ್ಲ ಅವಳು. ಹಾಡಿ ಅಷ್ಟು ದೂರ ಹೋಗಿ ಬೀಳ್ಬೇಕಲ್ಲ, ಆ ದೇವಸರ್ಪ ಅದು ಅಂದ್ರೆ ತನ್ನ ತಕ್ಷಕ ದೇವಸ್ಥ ದೇವಸರ್ಪ ತಾನೆ. ಭಗವಂತ ಗೀತೆಯಲ್ಲೇ ಹೇಳಿದ್ದಾರೆ ತನ್ನ ವಿಭೂತ ರೂಪ ಇದೆ ಅಂತೇಳಿ. ಅದರ ಹೆಂಡತಿ ಮಕ್ಕಳಾದ್ರಿಂದ ಜೋರಾಗಿ ಹಾರಿ ತುಂಬಾ ದೂರ ಬೀಳುತ್ತೆ ಹೋಗಿಬಿಟ್ಟು. ಆಗ ಅರ್ಜುನ ನೋಡೋದಿಲ್ಲ ಅದನ್ನ, ಕೃಷ್ಣ ನೋಡು ಅರ್ಜುನ ನೋಡಲ್ಲಿ ನೋಡು ನೋಡು ತೋರಿಸ್ತಾನ ಹೋಗ್ತಾ ಇದ್ದ ನೋಡೋ ಒಂದು ಹಾವು ಅಂತ ಹೇಳಿಬಿಟ್ಟು ಅರ್ಜುನ ಸರಿಯಾಗಿ ಗುರಿ ಇಟ್ಟು ಹೊಡಿತಾನೆ, ತಲೆ ತುಂಡಾಗಿಬಿಡುತ್ತೆ, ತಾಯಿ ಸತ್ತೋಗ್ಬಿಡುತ್ತಾರೆ, ಮಗನ ಬಾಲ ತುಂಡಾಗಿಬಿಡುತ್ತೆ, ಅದು ಕೆಳಗೆ ಬಿಡುತ್ತೆ. ಕೆಳಗೆ ಬಿದ್ದ ಮೇಲೆ ಅರ್ಜುನ ನೋಡೋದಿಲ್ಲ, ಅದನ್ನ ಕೃಷ್ಣ ತೋರಿಸೋದಿಲ್ಲ, ಅರ್ಜುನ ನೋಡೋದಿಲ್ಲ, ಕೃಷ್ಣ ನೋಡದೇ ಇರೋದೇ ಇಲ್ಲ. ಅದಿರಲಿ, ಪೆಂಡಿಂಗ್ ಇರಲಿ ಅಂತ ಕೃಷ್ಣ ಆಗಿ ಬಿಟ್ಟುಬಿಟ್ಟನಂತೆ. ಅದು ಹೊರಗೆ ಬರುತ್ತೆ ಆ ಕಡೆಯಿಂದ ನೋಡುತ್ತೆ, ಒಂದ್ ಕಡೆ ತಾಯಿ ಸತ್ತೋಗಿದ್ದಾಳೆ, ನೋಡ್ತಾರೆ ಬಾಲ ಬೇರೆ ಹೋಗ್ಬಿಟ್ಟಿದೆ, ಬಾಲನು ಹೋಯ್ತು ತಾಯಿನೂ ಹೋದ್ಲು. ಭಾರಿ ಸಿಟ್ಟು ಬಂತಂತೆ, ಇದನ್ನೆಲ್ಲ ಮಾಡಿದ್ಯಾರು ಅರ್ಜುನ, ಇದು ಮಾಡಿದ್ಯಾರು ಅರ್ಜುನ. ಅವನ ಕಥೆ ಮುಗಿಸ್ಬೇಕು ನಾನು. ಅರ್ಜುನನ ಸಾವಿಗೆ ಕಾರಣವಾಗಬೇಕು ಅವನು ಹಠ ತೊಟ್ಟುಬಿಟ್ಟು. ಕರ್ಣ ತುಣೀರಗೋಹು, ಅರ್ಜುನ ಜೊತೆ ಯುದ್ಧ ಮಾಡ್ತಕ್ಕಂಥ ದ್ವೇಷ ಯಾರಿಗಿದೆ? ಕರ್ಣನಿಗಿದೆ. ಆ ಕರ್ಣನ ತುಣೀರ ಅಂತ ಹೇಳಿದ್ರೆ ಬತ್ತಳಿಕೆ, ಆ ಬತ್ತಳಿಕೆ ಒಳಗೆ ಅಷ್ಟೇ ಸೇರ್ಕೊಂಡ್ಬಿಡ್ತಾರೆ. ಯಾವ್ದೋ ಇವರು ಜೀಳಗಳೇ ಸೇರ್ಕೊಂಡ ಹಾಗೆ ಆ ಚಿಕ್ಕ ರೂಪರೇ ಸೇರ್ಕೊಂಡ್ಬಿಡುತ್ತೆ, ಚೇಳುಗಳೇ ಸೇರ್ಕೊಂಡಿರುತ್ತೆ ಪರಸಗಳಲ್ಲಿ ಎಷ್ಟೋ ಸಲ, ಆ ತರ ಸೇರ್ಕೊಂಡ್ಬಿಡುತ್ತೆ. ಅದು ಉಳಿದವರಿಗೆ ಗೊತ್ತಾಗಲಿಲ್ಲ, ಹೊಂಚಾಗ್ತಾ ಇದೆ. ಅದು ಒಂದು ಪ್ರಸಂಗ ಬರಬೇಕು, ಕರ್ಣ ಬಾಣ ಹೊಡಿಬೇಕು, ನಾನು ಹೋಗಿ ಅರ್ಜುನ ತಲೆ ತೆಗಿಬೇಕು. ಇದು ಎಷ್ಟು ದಿವಸ ಕೈತೆ ಲೆಕ್ಕ ಹಾಕಬೇಕು. ಈ 1000 ವರ್ಷ ಅಂತ ಹೇಳ್ತಾರೆ ದ್ವೇಷಗಳು, ಎಷ್ಟು ವರ್ಷ ಇರುತ್ತೆ ಅಂತ ಹೇಳೋದು ಸಾಕ್ಷ್ಯ. ಇದು ಅಲ್ಲಿವರೆಗೆ ಕಾಯ್ತಾ ಕೂತಿದೆಯಂತೆ, ಒಳ್ಳೆ ಗುಡ್ ಹಾಲ್ಟೆಡ್ ಅಲ್ಲ, ಅದು ಭಾರಿ ಕೆಟ್ಟ ಧೋರಣೆಯಿಂದ ಕಾಯ್ತಾ ಇದೆಯಾ. ಕೃಷ್ಣನಿಗೆ ಅದೆಲ್ಲ ಬೇಕಿತ್ತು. ಇದು ಎಷ್ಟು ಹೊಂಚಿ ಹಾಕಿದ್ರು ಕೂಡ ನಾನು ಕಾಪಾಡಿದ್ರೆ ಯಾರೂ ಕೊಲ್ಲಕ್ಕೆ ಸಾಧ್ಯ ಇಲ್ಲ. ಅದನ್ನು ತೋರಿಸಕ್ಕೋಸ್ಕರ ಕೃಷ್ಣ ಏನ್ ಮಾಡ್ತಾನೆ, ಬಿಟ್ಟು ಬಿಡ್ತಾನೆ. ಅದು ಹೊರಟೋಯ್ತು. 5 ಜನರ ಕಥೆ ಮುಗೀತೀಗ. ಆಮೇಲೆ 6ನೇ ಅವನು ಮಯಾಸುರ ಅಂತ ಒಬ್ಬ ದೇವಶಿಲ್ಪಿ, ಅವನು ದೈತ್ಯ ಶಿಲ್ಪಿ, ದೇವಶಿಲ್ಪಿ, ವಿಶ್ವಕರ್ಮ, ದೈತ್ಯ ಶಿಲ್ಪಿ, ಮಯಾಸುರ. ತುಂಬಾ ಒಳ್ಳೆಯವನವನು, ದುಷ್ಟನಲ್ಲ. ದೇವರುಗಳು ಬೃಹಸ್ಪತಿ ಆಚಾರ್ಯರು, ದೈತ್ಯರುಗಳು ಶುಕ್ರಾಚಾರ್ಯರು, ಇಬ್ರು ಒಳ್ಳೆಯವರೇನೆ. ಶುಕ್ರ ದೇಶ ಭಾರಿ ಒಳ್ಳೆಯ ದೇಶ, ಅವ್ರ ಗುರು ದೈತ್ಯರಿಗೆ ಮಾತ್ರ. ಅವರು ದೈತ್ಯರಿಗೆ ಗುರುಗಳಾಗಿದ್ದು ಕೂಡ ಅವರು ದೈತ್ಯರಲ್ಲ, ಇವರು ಹಾಗೇನೆ. ದೈತ್ಯ ಶಿಲ್ಪಿ ಇವತ್ತು ಕೆಟ್ಟವನಲ್ಲ, ಇವ್ರ ಮಗಳೇ ಮಂಡೋದರಿ ರಾವಣ ಹೆಂಡತಿಯಾಗಿತ್ತು, ಅವಳು ತುಂಬಾ ಯೋಗ್ಯಳು. ಅಲ್ಲ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಪಂಚಕನ್ಯಾ ಸ್ಪರೇನ್ ನಿತ್ಯಂ ಮಹಾಪಾತಕ ನಾಶನ. ಮಯಾಸುರನ ಮಗಳೇ ಆ ಮಂಡೋದರಿ, ರಾವಣನ ಮಾವ ದೊರೆ ಆಯ್ತ. ಇಷ್ಟೆಲ್ಲ ಸಿದ್ಧಿ ಇದೆ ಅಂತ ವ್ಯಕ್ತಿ ಅದನ್ನು ಸೇರ್ಕೊಂಡಿದ್ದ. ತಪ್ಪಿಸೋಳಕ್ಕೆ ಅಂತ ಭಾರಿ ಪ್ಲಾನ್ ಮಾಡ್ತಾನೆ, ಸ್ವಲ್ಪ ಹೈಲಿ ಆರ್ಕಿಟೆಕ್ಟ್ ತಾನ ಹೇಳಿ ಕೇಳಿ ದೊಡ್ಡ ಸಾಮರ್ಥ್ಯ ಇದ್ದವನು. ನೆಲೆ ಬಂದು ಓಪನ್ ಮಾಡಿದ್ರೆ ಎಲ್ಲ ಒಂದ್ ಕಡೆ ಬಿಡ್ಲಿಲ್ಲ, ಓಪನ್ದೆಲ್ಲ ತಪ್ಪಿಸ್ಕೊಳಕ್ಕೆ ಅಂತ ನೋಡಿದ. ಅರ್ಜುನ ನೋಡ್ಲಿಲ್ಲ, ಕೃಷ್ಣ ಬಿಡ್ತಾನಾ, ನೋಡೇ ಬಿಟ್ಟ, ಏ ಮಯಾಸುರ ಅಂತ ಹೇಳಿದ. ಕೃಷ್ಣ ವಿಶ್ವತಶ್ಚು ಅಂತ ಗೊತ್ತಾಗ, ಸಹಸ್ರಶೇಷ ಪುರುಷ ಸಹಸ್ರಾಷ್ಟ್ರ ಸಹಸ್ರಪ ವಿಶ್ವತಶ್ಚುರುತ ವಿಶ್ವತೋಮುಖೋ ವಿಶ್ವತೋಬಾಹುರುತ ವಿಶ್ವತಸ್ಪ. ಯಾರ ಕಣ್ಣಿ ಬೇಕಾದ್ರೆ ಮಣ್ಣು ಹಾಕ್ಬಹುದು, ಹರಿವಾಯುಗಳ ಕಣ್ಣಿಗೆ ಮಣ್ಣು ಹಾಕ್ಲಿಕ್ಕೆ ಬರೋದಿಲ್ಲ. ಅವ್ರು ಸದಾ ನೋಡ್ತಾರೆ ಇರ್ತಾರ, ಆದ್ರಿಂದ ಗಾಬರಿ ಆಯ್ತು. ತಕ್ಷಣ ಮಯಾಸುರ ನಡಲಿಕ್ಕೆ ಶುರು ಮಾಡಿಬಿಟ್ಟ. ಇನ್ನೇನು ಗೊತ್ತೆ, ಕೃಷ್ಣ ನೋಡಿ ಆಯ್ತು, ನನ್ನ ಕಥೆ ಮುಗಿತು ಅಂತ ನಡಲಿಕ್ಕೆ ಶುರು ಮಾಡಿದ. ಕೃಷ್ಣ ಕೈ ಚಕ್ರ ಬೇರೆ ಹಿಡ್ಕೊಂಡ್ಬಿಟ್ಟಿದ್ದಾರೆ, ಆಪ್ತ ಚಕ್ರೇಣ ದುಷ್ಟ. ಕೈ ಚಕ್ರ ಹಿಡ್ಕೊಂಡಿದ್ದಾರೆ. ಮಯಾಸುರ ಯೋಚನೆ ಮಾಡಿದ, ನಾನು ಏನ್ ಮಾಡಿದ್ರೆ ಬದುಕಬಹುದು ಅಂತ ಯೋಚನೆ ಮಾಡಿದ್ರಂತೆ. ತಕ್ಷಣ ಅನಿಸ್ತು, ದೇವಾರಿತ್ಯೇವ ಮೈ ಪ್ರಕೋಪ, ನನ್ನ ಕೃಷ್ಣನಿಗೆ ಯಾತಕ್ಕೆ ಸಿಟ್ಟು, ನಾನು ದೈತ್ಯರ ಶಿಲ್ಪಿ ಅಂತ ಹೇಳಿ. ದೈತ್ಯರ ಕೆಲಸ ಏನು? ದೇವತೆಗಳು ದ್ವೇಷ ಮಾಡೋದು, ಅದಕ್ಕೆ ನನ್ನ ಅಸುರಾರಿಯಾದ ಕೃಷ್ಣ ದ್ವೇಷ ಮಾಡ್ತಾ ಇದ್ದಾನೆ. ನಾನು ಹಾಗಲ್ಲ ಅಂತ ತೋರಿಸ್ಬೇಕಷ್ಟೇ, ನಾನು ಅಸುರವರಲ್ಲ ಅಂತ ತೋರಿಸ್ಬೇಕು, ಅಸುರ ಕಡೆಯವರಲ್ಲ ಅಂತ ತೋರಿಸ್ಬೇಕು. ಅದಕ್ಕೇನ್ ಮಾಡ್ಬೇಕೀಗ ಅಂತ ಯೋಚನೆ ಮಾಡಿ, ಅರ್ಜುನ ಇದ್ನಲ್ಲ ಓಡೋಗ ಅರ್ಜುನ್ ಕಾಲು ಹಿಡ್ಕೊಂಡ್ಬಿಡ್ತಾನೆ. ಅರ್ಜುನ ನನ್ನ ಕಾಪಾಡು ಅಂತ ಕಾಲು ಹಿಡ್ಕೋತಾನೆ. ಅವನು ಉದ್ದೇಶ ಇದ್ದಿದ್ದು ಕೃಷ್ಣ ಒಲಿಬೇಕು ಅಂತ ಹೇಳಿ ಕಾಲು ಹಿಡ್ಕೊಂಡಿದ್ದು ಅರ್ಜುನನ ಕಾಲನ್ನ. ಇದು ಅದೇ ಒಂದು ತಂತ್ರ. ಇವತ್ತು ದೇವತೆಗಳು ಮೆಚ್ಚಬೇಕು ಅಂತಿದ್ರೆ ದೇವರ ಭಕ್ತರ ಕಾಲು ಹಿಡಿದ್ರೆ ದೇವರು ಸರಿ ಹೋಗ್ಬಿಡ್ತಾರೆ ಅಂತ ಹೇಳ್ತಾರೆ. ದೇವರ ಭಕ್ತರ ಕಾಲನ್ನು ಹಿಡೀರಿ, ಆ ದೇವರ ಕಾಲು ಹಿಡಿದ್ರು ಕೂಡ ದೇವರು ಸಿಟ್ಟಿರ್ಬಹುದು ಇನ್ನು ಕೂಡ. ಆದ್ರೆ ತನ್ನ ಭಕ್ತರ ಕಾಲು ಹಿಡಿದ್ರೆ ಮಾತ್ರ ದೇವರು ಎಂದು ಕೈ ಬಿಡೋದಿಲ್ಲವಂತೆ. ಅರ್ಜುನನ ಕಾಲನ್ನು ಹಿಡಿದು ಬಿಟ್ಟು ಅರ್ಜುನ ನನ್ನ ಕಾಪಾಡು ಅಂತ ಹೇಳಿದ ತಕ್ಷಣ ಅರ್ಜುನ ಕೃಷ್ಣನ ಕೇಳ್ತಾನೆ, ಕೃಷ್ಣ ಏನೋ ಪ್ರಾಣಿ ಒಂದು ಬಿಟ್ಟುಬಿಡೋಣ, ಹೋಗಿ ಬದುಕೊಳ್ಳಿ ಅಂತ ಹೇಳಿದ ತಕ್ಷಣ ಅರ್ಜುನ ನಿನ್ನಿಷ್ಟ, ನೀನ್ ಬೇಕಾದ್ರೆ ಬಿಡಾಗಿದ್ರೆ ಬಿಡು, ನಂದೇನು ಯೋಚನೆ, ನೀನ್ ತೋರಿಸಿದ್ದೇನೆ ಅಷ್ಟೇ, ಮುಂದೆ ನಿನ್ನ ಕೆಲಸ, ನಿಮ್ಗೂ ಅಡ್ಜಸ್ಟ್ಮೆಂಟ್ ಅಂತಾರಲ್ಲ ಆ ತರ ನೀ ಏನಾರ ಮಾಡ್ಕೊಳ್ರಿ, ನಾನಂತ ನಾನು ಕೆಲಸ ಮುಗಿಸಿದ್ದೇನೆ ಅಂತ ಹೇಳಿದ ತಕ್ಷಣ ಅರ್ಜುನ ಕ್ಷಮಿಸಿಬಿಟ್ಟನಂತೆ. ಭಾರಿ ಖುಷಿಯಾಯ್ತು ಮಯಾಸುರನಿಗೆ. ಅಂತ 6 ಜನ ಬದುಕಿದ ಕಥೆ ಕೇಳಿದೀನಿ ನಾವು. ಆದಿಪರ್ವದ ಕೊಟ್ಟ ಕೊನೆಯ ಘಟ್ಟ ಅದು. ಒಂದು ಮಯಾಸುರ ಸುಮ್ಮನೆ ಟ್ಯಾಂಕ್ ಅಂತ ಹೋಗಿಬಿಡ್ಲಿಲ್ಲ, ಹತ್ರ ಬರ್ತಾರೆ, ಅರ್ಜುನ ಹತ್ರ ಹೋಗ್ತಾರೆ. ಅರ್ಜುನ ನಿನ್ನಿಂದ ನಾನು ಬದುಕಿದೆ, ನನ್ನ ಪ್ರಾಣದಾನ ಮಾಡಿದ್ದೆ, ನೀನೀಗ ನಿನಗೆ ಬೇಕಾದ ಕೇಳಿಕೊಡ್ತೇನೆ ಅಂತ ಹೇಳಿದ್ರೆ ಏನ್ ಬೇಕು ಹೇಳು, ತನ್ನ ಪಾರ್ಕ್ ಹೇಳ್ಕೊಂಡ್ಬಿಡ್ತಾ ವಿಸಿಟಿಂಗ್ ಕಾರ್ಡ್ ಕೊಟ್ಟು ನಾವು ಹೆಲ್ತ್ ಬೇಕಾದ್ರೆ ಕೇಳ್ರಿ ಅಂತಾರಲ್ಲ, ನೋಡಿ ನನ್ನ ಪರಾಕ್ರಮ ಹೀಗಿದೆ ಅರ್ಜುನ, ಏನ್ ಬೇಕಾದ್ರೆ ಕೇಳು ಮಾಡಿಕೊಡ್ತೇನೆ ಅಂತ ಹೇಳಿದ ತಕ್ಷಣ ಅರ್ಜುನ ಎಷ್ಟು ದೊಡ್ಡವನು ಲೆಕ್ಕ ಹಾಕಿಯ, ಹೌದಾ ಅಂತ ಕೇಳಕ್ ಹೋಗ್ಲಿಲ್ಲ. ಅಗ್ನಿ ನೋಡು ಮಯಾಸುರ, ನನ್ನಿಂದ ಉಳಿದೆ ಅಂತ ಯಾರು ಹೇಳಿದ್ರು ನಿನಗೆ? ನನ್ನಿಂದ ಉಳಿದಿಲ್ಲ, ನೀನೀಗ ಕೃಷ್ಣನ ಅಪ್ಪಣೆ ಕೊಟ್ಟಿದ್ದಕ್ಕೆ ನಾನು ಬಿಟ್ಟಿದ್ದೇನಷ್ಟೇ, ನಾನು ಉಳಿಸಿದವನಲ್ಲ, ಕೃಷ್ಣ ಉಳಿಸಿದವನು, ಕೃಷ್ಣನ್ ಕೇಳೋಗು ಅಂತ ಹೇಳಿದ್ನ. ಎಂಥ ಮಾತಿದ್ವು, ಯಾರ ಬಂದು ನಿಮ್ಮಿಂದ ಉಪಕಾರ ಆಯ್ತು ಅಂತ ಕೇಳಿದ್ರೆ ನಾನು ಮಾಡಿಲ್ಲಯ್ಯ, ದೇವ್ರು ಮಾಡಿದ್ದಾರೆ ಅಂತ ಹೇಳಿದ್ರು. ನಾವು ಮಳೆ ಕೂಡ ನಾವೇ ಬರೆಸಿದ್ವಿ ಅಂತ ಹೇಳೋ ಪೈಕಿ, ನಮ್ಮದಲ್ಲ, ನೀರು ಕೊಟ್ಟರೆ ಮಳೆ ನಾವೇ ಬರೆಸಿದ್ವಿ ಅಂತ ಹೇಳೋ ಮೂರ್ಖತನ ಮಾಡ್ತೇವೆ. ಎಂಥ ಕೃಷ್ಣ ನಿಜವಾದ, ಎಂಥ ಅರ್ಜುನ, ಅದಕ್ಕೆ ಭಕ್ತ ವತ್ಸಲ ಭಗವಂತ, ನಿಜವಾದ ಭಕ್ತ ಅರ್ಜುನ. ನಾನು ಮಾಡಿದ್ದಲ್ಲ ಅದು, ನಾಹಂಕರ್ತ ಹರಿಕರ್ತ, ಕೃಷ್ಣ ಮಾಡಿದ ಕೆಲಸ, ಕೃಷ್ಣನ್ ಕೇಳ ನನ್ನೇನು ಕೇಳ್ತೀನಿ ಅಂತ ಹೇಳಿದೆ. ನಾನು ಮಯಾಸುರ ಕೃಷ್ಣನ ಹತ್ರ ಬರ್ತಾನೆ, ಕೃಷ್ಣ ದಯವಿಟ್ಟು ಹೇಳು ನಿನಗೇನು ಮಾಡಿಕೊಡಬೇಕು, ನಾನು ಉಳಿಸಿದ್ದೆ ನಿನಗೆ ಯಾರು ಹೇಳಿದ್ರು ಅಂತ ಕೇಳ್ತಾನೆ ಕೃಷ್ಣ. ನನಗೆ ಅದೆಲ್ಲ ಗೊತ್ತಾಗಿದೆ, ಅರ್ಜುನ ಹೇಳ್ತಾ ಇದ್ದೆ ನೀನು ಉಳಿಸಿದ್ದಂತೆ, ಅದಕ್ಕೋಸ್ಕರ ಕೇಳು, ಬೇಕಾದ್ದು ಮಾಡಿಕೊಡ್ತೇನೆ ಅಂತ ಕೇಳಿದ್ರೆ ಕೃಷ್ಣ ಮಾಡಿಕೊಡ್ತೀಯಾ ಅಂತ ಕೇಳಿದ. ಓ ಮಾಡಿಕೊಡ್ತೇನೆ, ಗ್ಯಾರಂಟಿ ಮಾಡಿಕೊಡಿ, ಖಂಡಿತ ಮಾಡಿಕೊಡ್ತೇನೆ, ಹಾಗೆ ಮಾಡಿಕೊಡು ಅಂತ ಕೇಳ್ತಾ. ನಮಗೂ ಪರವಾಗಿಲ್ಲ, ದೇವರು ಫಲ ಕೇಳಬೇಕೆ ನಮಗೆ ಹೇಳ್ತಾ ಮೇಲೆ ತಾನೇ ಕೇಳಿಬಿಡ್ತಾನಲ್ಲ ಅಂತ. ನಮಗೆ ಕಂಡ್ಕೊಂಡ್ರೆ ಫಲ ಕೇಳಬೇಡಿ ಅಂತ ಹೇಳ್ತಾ, ಯಾರೋ ಒಬ್ಬ ಮಯಾಸುರ ಇವನಿಂದ ಫಲ ಕೇಳೋದಾ? ಆಗ ಕೃಷ್ಣ ಕೇಳಿದನಂತೆ. ಏನ್ ಕೇಳಿದ ಅಂದ್ರೆ ನಮಗೆ ಆಗ ಕೃಷ್ಣ ಎಷ್ಟು ದೊಡ್ಡವನು ಅಂತ ಮತ್ತೆ ಗೊತ್ತಾಗುತ್ತೆ, ಸರ್ವೋತ್ತಮ ಅಂತ ಗೊತ್ತಾಗುತ್ತೆ. ಮಯಾಸುರ, ನಮ್ಮ ಧರ್ಮರಾಜನಿಗೆ ಒಂದು ಒಳ್ಳೆ ಸಭೆ ಮಾಡಿಕೊಡಪ್ಪ ಅಂತ ಕೇಳ್ತ. ಒಳ್ಳೆ ಸಭೆ ನಿರ್ಮಾಣ ಮಾಡಬೇಕು ನೀನೀಗ. ತನಗೆ ಕೇಳಿದ ದೇವರು ಭಕ್ತರಿಗೆ ಕೇಳ್ತಾ ಇದ್ದಾನೆ, ಇದು ಆಶ್ಚರ್ಯ. ಅದಕ್ಕೆ ಭಕ್ತ ವತ್ಸಲ ಅಂತ ಕೃಷ್ಣ ತನಗೇನು ಕೇಳಲಿಲ್ಲ, ತನ್ನ ಆನಂದಮಯ, ತಾನು ಅನ್ನಮಯ, ಪ್ರಾಣಮಯ, ವಿಜ್ಞಾನಮಯ, ಮನೋಮಯ, ಆನಂದಮಯನಾದ ಅವನಿಗೆ ಈ ಮಯ ಏನ್ ಕೊಡ್ತಾನೆ? ಈ ಮಧ್ಯೆ ಏನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಜವಾದ ಭಯಂಕರನಾದಂತಹ ಸರ್ವಸ್ವಾಮಿ ನಾರಾಯಣ, ಅದಕ್ಕೆ ನನ್ನ ಭಕ್ತರಿಗೆ ಮಾಡಿಕೊಡು ಅಂತ ಕೇಳಿದ ತಕ್ಷಣ ಮಯಾಸುರ ಆಗಲಿ ಅಂತ ಹೇಳ್ತಾನೆ. ಯಾರಿಗೆ ಮಾಡಿಕೊಡು? ಧರ್ಮರಾಜನೇ ಮಾಡಿಕೊಡ್ಬೇಕು. ಇಲ್ಲಿ ತಮಾಷೆ ನೋಡಿದರೆ ಅರ್ಜುನ ಉಳಿಸ್ತಾ ಕಾಣುತ್ತದೆ, ಕೃಷ್ಣ ಹೇಳಿ ಉಳಿಸ್ತಾನೆ, ಬೆನಿಫಿಟ್ ಅದು ಧರ್ಮರಾಜ ಹೋಗ್ತದೆ. ತಮಾಷೆ ನೋಡಿದರ, ಯಾರ ಬೆನಿಫಿಟ್ ಯಾರಿಗೋ ಹೋಗ್ತಾ ಇತ್ತು, ಯಾರೋ ಬೆನಿಫಿಟ್ ಆಗಲಿಲ್ಲ. ಇಂಥ ಅರ್ಜುನರ ಅಣ್ಣನಾಗಿದ್ದರ ಭಾಗ್ಯ ಆತನಿಗೆ, ಇಂಥ ಅರ್ಜುನರ ಅಣ್ಣನಾಗಿದ್ದರ ಫಲ ಧರ್ಮರಾಜನಿಗೆ ಮುಟ್ಟಿತು, ಕೃಷ್ಣನ ಭಕ್ತನಾಗಿದ್ದರ ಫಲ ಧರ್ಮರಾಜ ಅರ್ಹತೆ ಬರ್ತಿದ್ವು. ಯಾರೋ ತೆಂಗಿನ ಗಿಡ ಹಾಕ್ತಾರೆ, ಯಾರೋ ಫಲ ಎಂಜಾಯ್ ಮಾಡ್ತಾರಲ್ಲ, ಯಾರೋ ಅಲ್ಲ, ಅವ್ರಿಗೆ ಸಂಬಂಧಪಟ್ಟವನು ಎಂಜಾಯ್ ಮಾಡ್ತಾನೆ ಹೊರತು ಕಂಡೋ ಎಂಜಾಯ್ ಮಾಡೋದು ದಕ್ಕೋದೇ ಇಲ್ಲ. ಅದು ಸಂಬಂಧಪಟ್ಟವರು ಎಂಜಾಯ್ ಮಾಡಿದ ಮಾತ್ರ ದಕ್ಕೋದು. ಧರ್ಮರಾಜನಿಗೆ ಸಿಕ್ತು. ಪರಮಾತ್ಮ ತೋರಿಸ್ತಾನೆ, ಎಲ್ಲರ ಫಲ ಯಾರಿಗೆ ಕೊಟ್ಟ? ಧರ್ಮರಾಜನಿಗೆ ಕೊಟ್ಟ. ಧರ್ಮಾಚರಣೆ ಮಾಡಿ ಫಲ ಕೂತಲೇ ಬರಹ ಮಾಡ್ತಾನೆ ಅಂತ ಪರಮಾತ್ಮ ಹೇಳ್ತಾ. ಸ್ವಧರ್ಮೇ ನಿಧರಂ ಶ್ರೇಯ ಪರಧರ್ಮೋ ಭಯಾವಹ. ಇದು ಆದಿಪರ್ವದ ಕೊನೆಯ ಘಟ್ಟ. ಕಾಂಡವನ ದಹನದೊಂದಿಗೆ ವಿಶೇಷವಾದಂತಹ ಸಿದ್ಧಿಯನ್ನ ಅರ್ಜುನಿಗೆ ಪರಮಾತ್ಮ ಕೊಟ್ಟು, ಅವನಿಗೆ ಎಷ್ಟು ಸಿಕ್ಕಾಗತ್ತೆ ಅರ್ಜುನಿಗೀಗ, ಗಾಂಡೀವ, ರಥ, ಕುದುರೆಗಳು, ಹನುಮಂತ, ಇಷ್ಟೆಲ್ಲ ಸಿಕ್ತಲ್ಲ, ಇದು ದೊಡ್ಡ ಭಾಗ್ಯ ಇದೆ. ಅಂದ್ರೆ ಆದಿಪರ್ವ ಮುಕ್ತಾಯವಾಗೋದು ಎಲ್ಲಿಗೆ ಅಂದ್ರೆ ಅರ್ಜುನನಿಗೆ ಇಷ್ಟೆಲ್ಲ ಲಾಭದೊಂದಿಗೆ ಮುಕ್ತಾಯವಾಗ್ತಾಯಿ. ಇಷ್ಟೆಲ್ಲ ಲಾಭವನ್ನು ಅರ್ಜುನ ಪಡೆದ, ಕೃಷ್ಣರ ದಯೆಯಿಂದ ಪಡೆದಾದ್ರಿಂದಾಗಿನೆ. ದೇವರನ್ನು ನಂಬಿದರೆ ನಮಗೆಂದೂ ಕೇಳಿಲ್ಲ, ನಂಬಿಕೆಟ್ಟವರಿಲ್ಲವೋ ರಂಗಯ್ಯನ ಅನ್ನೋದು ಸಿದ್ಧಾಂತ. ಇಲ್ಲಿ 18 ಪರ್ವಗಳಲ್ಲಿ ಮೊದಲ ಪರ್ವ ಮುಗಿದಂತೆ ಆಯ್ತು, ಇನ್ನು 17 ಪರ್ವ ಇದೆ. ಇಷ್ಟು 4 ಸೆಷನ್, 28 ದಿವಸ ಆಗಿದೆ. ಸೊ ಇಂಥ ಇನ್ನು ಮಾಡ್ಕೊಂಡ್ಬಿಟ್ಟು ಯಶಸ್ಸಿಸಬೇಕಾಗುತ್ತೆ ಐಡಿಯಾ ಬರುತ್ತಾಗ. ಆದರೆ ಆದಷ್ಟು ಅದನ್ನು ವ್ಯವಸ್ಥೆಯಲ್ಲಿ ಮುಗಿಸೋಣ. ಮಹಾಭಾರತವನ್ನು ಇವತ್ತು ಹೇಳೋ ಕೇಳೋ ಜನಗಳು ಸಿಗೋದು ಭಾರಿ ದುರ್ಲಭ. ನಿಜವಾಗಲೂ ಕೂಡ ಇದು ಒಂದು ಬಹಳ ಪುಣ್ಯಕರವಾದಂತಹ ಒಂದು ವಾತಾವರಣ. ಶ್ರೀಯುತ ಗುರುರಾಜರಾಯರು, ಸತ್ಯನಾರಾಯಣ ರಾಯರು ಮತ್ತು ರಾಘವೇಂದ್ರ ರಾಯರ ಒಂದು ಜೊತೆ 3 ಜನ ಸೇರಿಬಿಟ್ಟು ಬಹಳ ಅಪೂರ್ವವಾದಂತಹ ಕಾರ್ಯಕ್ರಮ ಹಾಕೊಂಡಿದ್ದಾರೆ. ವರ್ಷಗಟ್ಟಲೆ ನಡೀತಕ್ಕಂಥ ಕಾರ್ಯಕ್ರಮ. ಅದರಲ್ಲಿ ಮಹಾಭಾರತವನ್ನು ಆದ್ಯಂತ ಮುಖ್ಯವಾಗಿ ಕೃಷ್ಣ, ಭೀಮ ಮೊದಲಾದ ಶ್ರೇಷ್ಠ ವ್ಯಕ್ತಿಗಳ ಮಹಿಮೆ ತಿಳಿಯ ಹಾಗೆ ವ್ಯವಸ್ಥೆ ಮಾಡಬೇಕು ಅನ್ನೋ ಕಾತರ ಅವರಿಗೆ. ಅದರ ಪರವಾಗಿ ಕಾರ್ಯಕ್ರಮ ನಡೀತಾ ಇದೆ. ಇನ್ನು ಮುಂದಿನ ಕಾರ್ಯಕ್ರಮ 21 ನವೆಂಬರ್ 21-27 ಸಭಾಪರ್ವ ಪ್ರಾರಂಭ. ಅದೊಂದು ಚಿತ್ರ ವಿಚಿತ್ರವಾದಂತಹ ಪ್ರಸಂಗ. ಮಹಾಭಾರತದಲ್ಲಿ ಏನೇನೋ ನಡೆದಂತಹ ಪ್ರಸಂಗ ಸಭಾಪರ್ವ ಅಲ್ವ. ಅದರ ಹಿನ್ನೆಲೆಯಾಗಿ ಸಭಾ ಅಂತ ಎಂಡ್ ಆಯ್ತಿದ್ದು, ಸಭೆ ಮಾಡಿಕೊಟ್ಟ ಅಂತ ಎಂಡ್ ಆಯ್ತು. ಆ ಸಭೆ ಎಲ್ಲೆಲ್ಲಿ ಎಂಡ್ ಮಾಡುತ್ತೆ ಅಂತ ಮುಂದೆ ಹೇಳ್ತಾ ಹೋಗ್ತಾರೆ. ಅದು ಸಭಾಪರ್ವದ ಲಿಂಕ್, ಪ್ರತಿ ಮಹಾಭಾರತದ ಪರ್ವದ ಕೊನೆ ಮುಂದಿನ ಪರ್ವಕ್ಕೆ ಲಿಂಕ್ ಕೊಡ್ತಾ ಹೋಗುತ್ತೆ, ಕೋ ಕೊಡ್ತಾ ಹೋಗುತ್ತೆ. ಅದು ವೇದವ್ಯಾಸ ರಚನಾ ಕೌಶಲ. ಈ ರೀತಿ ಕಾರ್ಯಕ್ರಮ ಹೋಗಿಕೊಂಡಿರತಕ್ಕಂತಹ ಈ 3 ಜನಗಳಿಗೂ, ವಿಶೇಷವಾಗಿ ಗುರುರಾಜರಾಯರು ತಮ್ಮ ಇಡೀ ಕುಟುಂಬ ವರ್ಗದೊಂದಿಗೆ ಭಾರಿ ಇದರಲ್ಲಿ ಎಲ್ಲ ವ್ಯವಸ್ಥೆ ಅನೇಕರಿಗೆ ಅರ್ಥ ಆಗೋದಿಲ್ಲ. ಕರೆಂಟ್ ಹೋದ ತೊಂದರೆ ಆಗಬಾರದು ಅಂತ ಹೇಳ್ಬಿಟ್ಟು ಆ ಇನ್ವರ್ಟರ್ ವ್ಯವಸ್ಥೆ ಮಾಡಿದ್ದಾರೆ. ಜನ ಕೂಲಕ್ಕೆ ತೊಂದರೆ ಆಗಬಾರದು ಅಂತ ಹೇಳ್ಬಿಟ್ಟು ಹೊಸ ಚೇರ್ಸ್ ಹಾಕ್ಸಿದ್ದಾರೆ, ಅದರ ಕೂಲಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು. ಯಾವುದೇ ರೀತಿ ತೊಂದರೆ ಆಗಬಾರದು ಅಂತ ಹೇಳಿ ಅಷ್ಟೆಲ್ಲ ವ್ಯವಸ್ಥೆ ಮಾಡಿರೋದನ್ನ ನೋಡಿದರೆ ನಿಜವಾಗ್ಲೂ ಕೂಡ ಮಹಾಭಾರತದ ಬಗ್ಗೆ ಇವರೆಲ್ಲ ಇರತಕ್ಕಂಥ ಆಸಕ್ತಿ, ದೇವರು ಕೊಟ್ಟಂತಹ ಒಂದು ದೊಡ್ಡ ವರ, ದೊಡ್ಡ ಅನುಗ್ರಹ, ಅದು ವಿಶೇಷ ರೀತಿಯಲ್ಲಿ ಇನ್ನೂ ನಿರ್ವಿಘ್ನವಾಗಿ ನಡೆಯಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅವರೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತಾ, ನಿಮ್ಮೆಲ್ಲರಿಗೂ ಧನ್ಯವಾದ. ಈ ಸರ್ತಿ ಜಾಸ್ತಿ ಹೇಳಬೇಕು, ಯಾಕಂದ್ರೆ ಪ್ರತಿ ಸರ್ತಿ ಕೂಡ ಸ್ವಲ್ಪ ವಾತಾವರಣ ಒಂದೊಂದಿರ್ತ ಏನಾಗ್ತಿತ್ತು, ತ್ರೋಕೋಸರ ಕೌಡಿ ಅದರಲ್ಲೇ ಮುಗಿತು. ಮಲ್ಲೇಶ ಮಳೆ, ಪರೇಶ ಮಳೆ, ಮಧ್ಯ ಮಳೆ, ಅನೇಕ ಗೊಂದಲ. ಇಷ್ಟಾದ್ರೂ ನಿಮ್ಮ ಸಂಖ್ಯೆಯಲ್ಲಿ ಅದು ಎಷ್ಟು ನೀರು ಬಿದ್ದರೂ ಕೂಡ ಕಾಂಡವನದ ನಿರ್ವಿಘ್ನ ನಡೀತಲ್ಲ. ಎಷ್ಟು ನೀರು ಬಿದ್ದರೂ ಕಾಂಡವ ತೊಂದರೆ ಆಗಲಿಲ್ಲ. ಇಲ್ಲಿ ಮಹಾಭಾರತದ ಒಂದು ಪ್ರವಚನಕ್ಕೆ ಏನು ತೊಂದರೆ ಆಗದಂತೆ ನೀವೆಲ್ಲ ಬಹಳ ಶ್ರದ್ಧೆಯಿಂದ ಪಾಲ್ಗೊಂಡಿದ್ದೀರಿ. ನಿಮಗೆಲ್ಲ ನನ್ನ ಧನ್ಯವಾದಗಳನ್ನು ಹೇಳ್ತಾ, ಈ ಹರಿವಾಯುಗಳು ವಿಶೇಷವಾದ ಅನುಗ್ರಹ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಮತ್ತೆ ಒಂದು ಅನೌನ್ಸ್ಮೆಂಟ್ ಉಂಟು. 2 1 ಒಂದು ಮಾತು ಮುಂದೆ ಯಾವಾಗ ಅಂತ ಹೇಳಿ ಆಗಿದೆ. ಇನ್ನೊಂದು ಮುಖ್ಯವಾದ ವಿಚಾರ ಅಂದ್ರೆ, ನಮ್ಮ ವ್ಯಾಸವದ್ವ ಸಂಶೋಧನಾ ಪ್ರತಿಷ್ಠಾನ ಅನೇಕ ಕಾರ್ಯಗಳನ್ನು ಮಾಡ್ತಾ ಇದೆ. ನಮ್ಮ ಸಂಸ್ಥೆಯ ಹೆಸರೇ ವ್ಯಾಸಮರ್ಥ ಸೇವಾ ಪ್ರತಿಷ್ಠಾನ. ವೇದವ್ಯಾಸರ ಮೇಲೆ ಅಧಿಕೃತವಾದ ಗ್ರಂಥ ಕನ್ನಡದಲ್ಲಿ ಸಿಗ್ತಾನೆ ಇರಲಿಲ್ಲ. ಅದಕ್ಕೆ ಅದರ ಕೊರತೆ ತುಂಬಿಸಬೇಕು ಅಂತ ಹೇಳಿಬಿಟ್ಟು ರಾಘವೇಂದ್ರ ದರ್ಶನ ಕೇಂದ್ರದವರ ಒಂದು ವಿಶೇಷವಾದ ಉತ್ಸಾಹದ ಫಲವಾಗಿ ಶ್ರೀ ವೇದವ್ಯಾಸ ದರ್ಶನ ಅಂತಕ್ಕಂಥ ಪುಸ್ತಕ ಕಳೆದ ತಿಂಗಳು ಬಿಡುಗಡೆಯಾಯಿತು. ಈಗ ಮಧ್ವರ ಬಗ್ಗೆ ಒಂದು ಪುಸ್ತಕ ಸಿಗೋದಿಲ್ಲ. ತಂದೆಯಲ್ಲಿ ಹುಡುಕಿ ಆಚಾರ್ಯರು ಪುಸ್ತಕ ಬೇಕು ಅಂತ ಕೇಳಿದರೆ ಆಚಾರ್ಯ ಯಾರು ಅಂತ ಕೇಳುವಷ್ಟು ಮಟ್ಟಿಗೆ ಜನಕ್ಕೆ ಅಜ್ಞಾನ ಉಂಟು. ಒಂದು ಪುಸ್ತಕನೂ ಮಧ್ವಾಚಾರ್ಯ ಮೇಲೆ ಅಧಿಕೃತವಾದ ರೀತಿಯಲ್ಲಿ ಇವರಿಗೂ ಬಂದೇ ಇಲ್ಲ. ಅದಕ್ಕೆ ತುಂಬಾ ಜನ ಅಪೇಕ್ಷೆ ಪಟ್ಟಿದ್ದರಿಂದ ಅದರ ಫಲವಾಗಿ ಶ್ರೀ ಬುದ್ಧಾಪುರ ಶ್ರೀನಿವಾಸರಾವ್ ಎಂಬುವರು ಅದ್ರಲ್ಲಿ ಪಾಲ್ಗೊಂಡಿದ್ದರಿಂದ ಆ ಪುಸ್ತಕ ತಯಾರಾಗಿದೆ. ಅದು 23ನೇ ತಾರೀಕು ನಾಡಿದ್ದು ನೀರು ತುಂಬ ಹಬ್ಬ ಅಂತ ಹೇಳ್ತೀವಿ, ಜನಪೂರ್ಣ ತ್ರಯೋದಶಿ ಅಂತ ಹೇಳಿ. ಅದು ಗುರುವಾರ ದಿವಸ ರಾಮ ಮಂದಿರದಲ್ಲಿ ಬಿಡುಗಡೆ ಆಗ್ತಾ ಇದೆ. ಒಬ್ಬ ಶ್ರೀಗಳವರು ಬಂದು ಅದನ್ನು ಬಿಡುಗಡೆ ಮಾಡ್ತಾರೆ. ಅದರ ಪುಸ್ತಕ ತುಂಬಾ ದೊಡ್ಡದಾಗಿದೆ, ವೇದಾಸ್ತಿಂತ ಚಿಕ್ಕದ ದೊಡ್ಡದಾಗಿದೆ. ಸುಮಾರು 300 ಪುಟದ ಗ್ರಂಥ. ಅದರ ಬೆಲೆ 80 ರೂಪಾಯಿಗಳು. ಅವತ್ತು 70 ರೂಪಾಯಿ ಕೊಡ ಬೆಲೆ ಇಟ್ಟಿರೋದೆ ಭಾರಿ ಕಡಿಮೆ ಇಟ್ಟಿರೋದು. ಆ ಸೈಜಿನ ಪುಸ್ತಕ ಸರ್ಕಾರ ಕೂಡ 80 ರೂಪಾಯಿ ಕೊಡೋದಿಲ್ಲ. ಅದು ಒಳ್ಳೆ ಪೇಪರ್ನಲ್ಲಿ ಬಹಳ ಆಕರ್ಷಕವಾಗಿ ಮುದ್ರಿತವಾಗಿದೆ. ಅದರ ಬರೀ 80 ರೂಪಾಯಿ ಇಟ್ಟು ಅವತ್ತು 70 ರೂಪಾಯಿ ಮಾತ್ರ ಕೊಡೋ ವ್ಯವಸ್ಥೆ ಮಾಡಿದೆ. ಅದರ ಪ್ರಯೋಜನವನ್ನು ಎಲ್ಲರೂ ಪಡೆಯಬೇಕು ಅಂತ ಹೇಳ್ತಾ 300 ರೂಪಾಯಿ ವೇಳೆಯಾಗಿದೆ. ಜೊತೆಗೆ ಇವತ್ತು ಒಳ್ಳೆ ಮಂಗಳದ ವಾತಾವರಣವನ್ನ ಸರಿಯಾಗಿ ಉಪಯೋಗ ಮಾಡಿ ಪೂರ್ಣ ಫಲದ ವಿನಿಯೋಗ ಮಾಡ್ತಾ ಇದ್ರು. ಒಂದು ಭಾರಿ ವಿಶೇಷ ಆದಿಪರ್ವದ ಮಂಗಳಕ್ಕೆ ಒಳ್ಳೆ ಪೂರ್ಣ ಫಲದ ವ್ಯವಸ್ಥೆಯಾಗಿದೆ. ಎಲ್ಲರೂ ಸ್ವೀಕಾರ ಮಾಡಿ ಹೋಗಬೇಕು ಅಂತ ಹೇಳಿಬಿಟ್ಟು ಕಾರ್ಯಕರ್ತರಾದ ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದರ ಲಾಭ ಪಡೆಯಬೇಕು ಅಂತ ಹೇಳ್ತಾ ಈ ಪ್ರವಚನ ಮಾಲಿಕೆಯನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ.